ಕರಿಷ್ಯ ಮಮ ವಾಚ ವಿಭಾಂ ಪ್ರಸುಪ್ತಾಂ ಸಂಜೀವಯತ್ಯ ಖಿಲ ಶಕ್ತಿಹರಸ್ವಧಾಂ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತಿ ಪುರುಷಾಯ ತುಕ್ಷಿ ಯಸ್ಮಾತ್ ಬ್ರಹ್ಮೇಂದ್ರ ರುದ್ರಾದಿ ದೇವತಾನಾಂ ಶ್ರಿಯೋಪಿ ಚ ಜ್ಞಾನಸ್ಫೂರ್ತಿಃ ಸದಾ ತಸ್ಮೈ ಹರಯೇ ಗುರವೇ ನಮಃ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧ ವಿದ್ಯಾಯ ಮಧ್ವಾಯ ಚ ನಮೋ ನಮಃ. ವಸತು ಶ್ರೀಮದಾನಂದತೀರ್ಥೇಂದುರ್ನೋ ಹೃದಂಬರೇ ಯದ್ವಚಶ್ಚಂದ್ರಿಕಾ ಸ್ವಾಂತ ಸಂತಾಪಂ ವಿನಿಕುಂತತಿ. ಸರ್ವೋತ್ತಮೋ ವಿಷ್ಣುರಥೋ ರಮಾ ಚ ಬ್ರಹ್ಮಾ ಚ ವಾಯುಶ್ಚ ತದೀಯ ಪತ್ನಿ ಅನ್ಯೇ ಚ ದೇವಾಃ ಸತತಂ ಪ್ರಸನ್ನಾ ಹರೌ ಸುಭಕ್ತಿಂ ಮಯಿ ಸಂದೀಶಂತು. ಶ್ರೀ ಗುರುಭ್ಯೋ ನಮಃ. ಹರಿ ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿ ಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರ ಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕ ನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮರಾಸುರ ಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಪರಮ ಪವಿತ್ರವಾದ ಶ್ರೀಮನ್ ಮಹಾಭಾರತದಲ್ಲಿ ಹೇಗೆ ಪಾಂಡವರು ಹಸ್ತಿನಾಪುರವನ್ನು ಪ್ರವೇಶ ಮಾಡಿದ್ದಾರೆ, ಅಲ್ಲಿ ದುರ್ಯೋಧನಾದಿಗಳು ಪಾಂಡವರನ್ನು ಎಷ್ಟು ದ್ವೇಷ ಮಾಡ್ತಾ ಇದ್ದಾರೆ, ಅದರಲ್ಲೂ ಭೀಮಸೇನ ಮೇಲೆ ದುರ್ಯೋಧನಾದಿಗಳಿಗೆ ಅತಿ ಹೆಚ್ಚು ದ್ವೇಷ ಭಾವನೆ ಬಂತು. ಇದು ತುಂಬ ಗಮನಿಸಬೇಕಾ ಮಾತನ್ನು, ದುರ್ಯೋಧನನಿಗೆ ಭೀಮಸೇನ ಮೇಲೆ ಅತ್ಯಂತ ಹೆಚ್ಚು ದ್ವೇಷ. ಅದಕ್ಕೇನು ಕಾರಣ ಅಂದರೆ, ದುರ್ಯೋಧನ ಕಲಿ, ಭೀಮಸೇನ ವಾಯು. ಕಲಿಗೆ ವಾಯುದೇವನ ಕಂಡ್ರೆ ಆಗೋದೇ ಇಲ್ಲ, ಅದು ವಿಶೇಷ. ಅದು ಕಲಿಯುವುದರಲ್ಲೂ ಅಷ್ಟೇ, ಮಾಧ್ವರನ ಕಂಡ್ರೆ ಜನಕ್ಕೆ ಆಗೋದೇ ಇಲ್ಲ, ಅದು ಭಾರಿ ಆಶ್ಚರ್ಯ. ಮಾಧ್ವರಿಗೆ ಆಗೋದಿಲ್ಲ, ಇನ್ನೂ ಆಶ್ಚರ್ಯ ಅಂತ ಕೇಳಿದ್ರೆ ಉಳಿದವರಿಗಲ್ಲ. ಮಾಧ್ವರ ಕಂಡ್ರೆ ಮಾಧ್ವರಿಗೆ ಭಾರಿ ದ್ವೇಷ. ಕಲಿಯ ಪ್ರವೃತ್ತಿನೇ ಹಾಗೆ, ವಾಯುದೇವರ ದ್ವೇಷ ಅತ್ಯಂತ ಖಚಿತವಾದದ್ದು. ವಿಷ್ಣು ಭಕ್ತನಾಗಿದ್ರು ಕೂಡ ವಾಯುದೇವರ ದ್ವೇಷ ಮಾಡಿದರೆ ಅವನು ಸಾತ್ವಿಕ ಅಲ್ಲ ಅಂತಾನೆ ಅರ್ಥ. ಅಸ್ಮಿನ್ ಅಸ್ಮದ್ ಗುರುಣಾಂ ಹರಿಚರಣ ಚಿರಧ್ಯಾನ ಸನ್ಮಂಗಲಾನಾಂ ಯುಷ್ಮಾಕಂ ಪಾರ್ಶ್ವಭೂಮಿಂ ಧೃತ ರಣರಣಿಕ ಸ್ವರ್ಗಿ ಸೇವ್ಯಾಂ ಪ್ರಪನ್ನ ಯಸ್ತೂದಾಸ್ತೆ ಸ ಆಸ್ತೆ ಅಧಿಭವ ವಸುಲಭ ಕ್ಲೇಶ ನಿರ್ಮೋಕಮಸ್ತ ಪ್ರಾಯಾನಂದಂ ಕಥಂಚಿನ್ನ ವಸತಿ ಸತತಂ ಪಂಚಕಷ್ಟೇ ಅತಿ ಕಷ್ಟೇ. ವಾಯುಸ್ತುತಿಯ ಶ್ಲೋಕ. ವಾಯುದೇವರಲ್ಲಿ ದ್ವೇಷ ಮಾಡಿದ್ರೆ ಅಲ್ಲ, ಉದಾಸೀನ ಮಾಡಿದ್ರೂ ಸಾಕು, ಅವನು ಸದ್ಗತಿ ಆಗೋದಿಲ್ಲ ಅಂತ. ದ್ವೇಷ, ಭಕ್ತಿ, ಔದಾಸೀನ್ಯ ಮೂರು. ಅದರಲ್ಲಿ ಭಕ್ತಿ ಮಾಡಿದರೆ ಮಾತ್ರ ಮುಕ್ತಿಯೋಗ್ಯನಾಗ್ತಾನೆ, ಉಳಿದೆರಡರಿಂದ ಎಂದೂ ಸದ್ಗತಿ ಆಗೋದೇ ಇಲ್ಲ. ಈ ಕಲಿಗೆ ಇವತ್ತು ಆಚಾರ್ಯರಂತ ಗ್ರಂಥ ಬರೆದವರು ಯಾರಿದ್ದಾರೆ, ಅವರಂತೆ ತತ್ವಪ್ರಸಾರ ಮಾಡಿದವರು ಯಾರಿದ್ದಾರೆ, ಅವರಂತೆ ಹರಿಭಕ್ತಿಯನ್ನ ಯಾರು ಉಪದೇಶ ಮಾಡಿದ್ದಾರೆ, ಅವರಂತೆ ಸಮಾಜದ ಎಲ್ಲ ಜನಗಳಿಗೂ ಕೂಡ ತಾರಕವಾದ ಸಂದೇಶ ಕೊಟ್ಟವರು ಯಾರು? ಆದರೆ ಅವರ ಮೇಲೆ ದ್ವೇಷ, ಆಶ್ಚರ್ಯ ಅಂತ ಕೇಳಿದೆ. ಅದು ಮಾರಕವಾದ ಸಿದ್ಧಾಂತವನ್ನು ಕೊಟ್ಟ ಜನರ ಮೇಲೆ ಆರಾಧನೆ ಮಾಡೋ ಪ್ರವೃತ್ತಿ ಬಂದಿದೆ. ಆದರೆ ಇವತ್ತು ಶ್ರೀಮದ್ ಆಚಾರ್ಯರು, ಜೈತೀರ್ಥರು, ರಾಯರು ಇವತ್ತು ಎಂಥೆಂಥ ಮಹಾನುಭಾವರಿದ್ದಾರೆ ನಮ್ಮಲ್ಲಿ. ಇಷ್ಟಾದರೂ ಕೂಡ ಇವತ್ತು ಮಧ್ವ ಸಿದ್ಧಾಂತದ ಪ್ರಸಾರ ತುಂಬಾ ಕಡಿಮೆ ಇದೆ, ಮಾಧ್ವರಿಗೆ ಗೊತ್ತಿಲ್ಲದಷ್ಟು ಕಡಿಮೆ ಇದೆ ಅಂತ ಕೇಳಿದರೆ ನಿಜವಾದ ಅರ್ಥದಲ್ಲಿ ದೊಡ್ಡ ಲೋಪ ಇದು. ಇದಕ್ಕೆ ಕಾರಣ ಕಲಿಯ ಪ್ರಭಾವವೇ ಹೇಗೆ. ಕಲಿಯುಗದಲ್ಲಿ ತಪ್ಪಿಗೆ ಭಾರಿ ಪ್ರಾಶಸ್ತ್ಯ, ತಪ್ಪು ಮಾಡಿ ಎತ್ತಿಬಿಡ್ತಾರೆ ಮೇಲಕ್ಕೆ, ವೈಭವೀಕರಣವನ್ನು ಮಾಡ್ತಾರೆ. ಸರಿ ಮಾಡಿಬಿಡಿ, ಯಾರಿಗೆ ಬುದ್ಧಿ ಇಲ್ಲ, ಯಾಕೆ ಸರಿ ಮಾಡಬೇಕಾಗಿತ್ತು ಅಂತ ಕೇಳ್ತಾರೆ. ಇದು ಆಶ್ಚರ್ಯ. ತಪ್ಪು ಮಾಡಿದರೆ ಭಾರಿ ಮುಂದುವರೆದವನು ಅಂತ ಹೆಸರು. ತಪ್ಪು ಮಾಡಿಬಿಟ್ಟರೆ ಭಾರಿ ಫಾರ್ವರ್ಡ್ ಇದ್ದಾನೆ, ಭಾರಿ ಅತ್ಯಾಧುನಿಕ ಮನುಷ್ಯ ಅಂತ ಹೇಳಿ ನಿಮ್ಮ ಬೆಳಿಗ್ಗೆ ಬೆಡ್ಗಾಗಿ ಕುಡಿತಾರಾ? ಕುಡಿತಾ? ಓ, ಫಾರ್ವರ್ಡ್ ಮನುಷ್ಯ, ತೀರ್ಥದವರು ತಗೊಳ್ಳೋದಿಲ್ವಾ? ಯಾವ ಕಾಲದವಂದ್ರೆ ನೀವು ಅಂತ ಕೇಳ್ತಾರೆ ಇಮಿಡಿಯೇಟ್. ಅಂದ್ರೆ ಡಿಸ್ಕರೇಜ್ ಮಾಡ್ತಾರೆ. ಇದು ಆಶ್ಚರ್ಯ. ಧರ್ಮಾಚರಣೆಗೆ ಡಿಸ್ಕರೇಜ್ ಮಾಡ್ತಾರೆ, ಅಧರ್ಮಾಚರಣೆಗೆ ಒಂದು ಪ್ರೋತ್ಸಾಹ ಕೊಡ್ತಾರೆ ಕಲಿಯುಗದ ನೇಚರ್. ಈ ದೃಷ್ಟಿಯಿಂದ ಶ್ರೀಮದ್ ಆಚಾರ್ಯರ ಹಿರಿಮೆ ಬಹಳ ಮುಖ್ಯ. ಮಹಾಭಾರತ ಕಥೆ ಕೇಳುತ್ತಿದ್ರೆ ಇಲ್ಲಿ ಶ್ರೀಮಧ್ವಾಚಾರ್ಯರ ದ್ವೇಷ ಇಲ್ಲಿ, ಭೀಮಸೇನ ದ್ವೇಷ ಅಲ್ಲಿ ನಡೀತು. ಮೆಜಾರಿಟಿ ಯಾರಿಗಿತ್ತು? ಮತ್ತೆ ದುರ್ಯೋಧನಿಗಿತ್ತು, 11 ಅಕ್ಷರ ಸೈನ್ಯ ಇತ್ತು. ಈ ಮಾತು ಅರ್ಥ ಮಾಡಿಕೊಂಡ್ರೆ ಯಾವಾಗಲೂ ಬಸುಮತಿಯ ಮೇಲಿನ್ನು ಅಸುರ ಜನರೇ ಬಹಳ, ವಶವಲ್ಲ ಕಲಿಯ ಬಾಧೆ. ಯಾವಾಗಲೂ ಸೃಷ್ಟಿಯಲ್ಲಿ ಪ್ರಪೋರ್ಷನ್ನು ತಾಮಸರದೇ ಜಾಸ್ತಿ ಆದ್ದರಿಂದ ಆ ರೀತಿ ಹರಿವಾಯುಗಳ ದ್ವೇಷಗಳಿರೋದು ಏನು ಆಶ್ಚರ್ಯವೇ ಅಲ್ಲ. ಆದರೆ ಭೀಮಸೇಂದ್ರ ಸಾಕ್ಷಾತ್ ಇದ್ದಿದ್ದಾದ್ರಿಂದ ಅವನು ಏನು ಮಾಡಲಿಕ್ಕೆ ಆಗ್ತಾ ಇಲ್ಲ, ವಿಶ್ವ ಪ್ರಯತ್ನವನ್ನು ಮಾಡದ, ಅಷ್ಟು ಪ್ರಯತ್ನಗಳೆಲ್ಲ ವ್ಯರ್ಥವಾಯಿತೆ ಹೊರತು ಎಂದು ದುರ್ಯೋಧನನಿಗೆ ಯಶಸ್ಸಿನ ಸೂಚನೆ ಕೂಡ ಸಿಗಲಿಲ್ಲ. ಭಾರಿ ದುಃಖವಾಯಿತು. ಇದನ್ನು ವಾದಿರಾಜ ಸ್ವಾಮಿಗಳು ಬರೀತಾರೆ, ದುರ್ಯೋಧನನಿಗೆ ಭೀಮಸೇನ ಏನೂ ಮಾಡಲಿಕ್ಕೆ ಆಗಲಿಲ್ಲ ಮಾತು ಅರ್ಥ ಮಾಡಿಕೊಂಡ್ರೆ, ಕಲಿ ಎಷ್ಟೇ ಪ್ರಬಲವಾಗಿದ್ರೂ ಕೂಡ ಆಚಾರ್ಯರ ಸಿದ್ಧಾಂತವನ್ನು ಸರಿಯಾಗಿ ಅನುಷ್ಠಾನ ಮಾಡ್ತಾ ಇದ್ರೆ ಅವರ ಮೇಲೆ ಕಲಿ ಪ್ರಭಾವ ನಡೆಯೋದಿಲ್ಲ ಅನ್ನೋ ಮಾತನ್ನು ಹೇಳಿದ್ದ. ಇದು ಬಹಳ ಮುಖ್ಯವಾದ ಮಾತು. ಆದ್ರಿಂದಲೇ ನಾವು ಆಚಾರ್ಯ ಪವನೋಸ್ಮಾಕಂ ಆಚಾರ್ಯಾನೀಚ ಭಾರತಿ ದೇವೋ ನಾರಾಯಣ ಶ್ರೀಶೋ ದೇವೀ ಮಂಗಲ ದೇವತಾ, ಆ ಮಾತನ್ನು ಸರಿಯಾಗಿ ಮಂತ್ರದಂತೆ ನಾವು ಉಪಯೋಗಿಸಿಕೊಂಡ್ರೆ ಅದು ವಾದರಾಜಸ್ವಾಮಿಗಳ ಮಾತು, ಯುಕ್ತಮಲ್ಲಿಕಾ ಗ್ರಂಥದಲ್ಲಿನ ಮಾತು. ಅದರಿಂದ ಕಲಿ ಎಷ್ಟು ದೂರ ಹೋಗ್ತಾನೆ, ಕಣ್ಣೆತ್ತಿ ನೋಡ್ಲಿಕ್ಕಾಗೋದಿಲ್ಲ ಅಂತ ಹೇಳೋದಕ್ಕೆ ಸಾಕ್ಷಿಯದು. ಈ ರೀತಿ ಪಾಂಡವರು ವಿಶೇಷ ರೀತಿಯಲ್ಲಿ ಮಾಡಿದರು. ಅವರಿಗೆ ದ್ರೋಣಾಚಾರ್ಯರ ಹತ್ತಿರ ಓದೋ ಪ್ರಸಂಗ ಬಂತು, ಅದು ಹೀಗೆ ಬಂತು. ಇನ್ನು ಪಾಂಡವರು ಬದಿರೆಯಲ್ಲಿದ್ದ ಕಾಲಕ್ಕೇನೆ ವಿಶೇಷವಾದ ಒಂದು ರೀತಿ ಅಶ್ವತ್ಥಾಮರ ಮೂಲಕವಾಗಿ ದ್ರೋಣರಿಗೂ ದುರ್ಯೋಧನಿಗೂ ಸಂಪರ್ಕ ಬೆಳೆಯುವ ಪ್ರಸಂಗ ಬಂದಾಗಾಯಿತು. ಅಶ್ವತ್ಥಾಮರ ಹಾಲಿನ ಪ್ರಸಂಗ ದ್ರೋಣಾಚಾರ್ಯರ ಜೀವನದ ಗತಿಯನ್ನೇ ಬದಲಿಸಿಬಿಡಿತು. ಶುದ್ಧ ಧರ್ಮಪ್ರಾಯಣರಾಗಿದ್ದ ಅವರು ಧರ್ಮಗಳ ಒಂದು ಹಂತವನ್ನು ತಪ್ಪಲೇಬೇಕಾದ ಪ್ರಸಿದ್ಧಿ ಬಂತು. ಅಂದ್ರೆ ಮಕ್ಕಳ ಮೇಲಿನ ಮಗವನ ಮೇಲಿನ ಮೋಹ ಹಾಗೆ ಮಾಡ್ತಾ ಇದೆ. ಅದಕ್ಕೆ ಶಾಸ್ತ್ರ ಹೇಳುತ್ತದೆ, ಅಭಿಮಾನವನ್ನು ಮನುಷ್ಯ ಬಿಡದೆ ಹೋದ್ರೆ ಯಾವುದೋ ಕಾರಣಕ್ಕೆ ದಾರಿ ತಪ್ಪಿಡ್ತಾನೆ ಅಂತ ಹೇಳಿದ್ದಾರೆ. ಅವ್ರು ಪರಿಸರಾಮರ ಹತ್ರ ಹೋಗಿದ್ದು ತಪ್ಪಲ್ಲ, ಶಾಸ್ತ್ರ ಓದಿದ್ದು ತಪ್ಪಲ್ಲ, ಅದಕ್ಕಿಂತ ಪುಣ್ಯ ಕೆಲಸವೇ ಇಲ್ಲ. ಆದರೆ ಮುಂದೆ ಅದು ಹೇಗೆ ಉಪಯೋಗ ಆಯ್ತಲ್ಲ ಅಲ್ಲಿ ನಾವು ನೋಡಿದ್ದೆ. ಅವರು ದ್ರುಪದರಾಜನ ಹತ್ರ ಹೋದ್ರು, ಆಮೇಲೆ ಒಂದು ಹಸು ಬೇಕಲ್ಲ ಅಂತ ಕೇಳೋದಕ್ಕೆ ಅಂತ ಹೋದ್ರು. ದ್ರುಪದ ರಾಜ ಅವಮಾನವನ್ನು ಮಾಡಿದ, ಅವರಿಗೆ ಮಾತು ಕೊಟ್ಟವನು ಅವನ ಗುರುತೇ ಇಲ್ಲ ಅಂತ ತಪ್ಪಿಸಿಬಿಟ್ಟ. ಇದು ದ್ರುಪದ ರಾಜ ಮಾಡಿದ ದೊಡ್ಡ ಒಂದು ದ್ರೋಹ. ಇಲ್ಲಿ ಗಮನಿಸಬೇಕಾದ ದೊಡ್ಡ ಅಂಶ ಇದೆ, ದೇವರನ್ನು ನಂಬೋದಕ್ಕೂ ಜನಗಳನ್ನು ನಂಬೋದಕ್ಕೂ ಎಷ್ಟು ವ್ಯತ್ಯಾಸ ಇದೆ. ದ್ರುಪದರಾಜರನ್ನು ನಂಬಿ ದ್ರೋಣಾಚಾರ್ಯ ಹೋಗಿದ್ದಕ್ಕೆ ಏನಾಯ್ತು ಅವರಿಗೆ? ಅವಮಾನವಾಯಿತು, ಸನ್ಮಾನ ಅಲ್ಲ ಅವಮಾನವಾಯಿತು. ಅದೇ ಕೃಷ್ಣನ ಹತ್ತಿರ ಸುಕುಚೇರ ಹೋಗ್ತಾರೆ, ಎಂಥ ಆಶ್ಚರ್ಯ! ಅದೇ ಸನ್ನಿವೇಶ, ದ್ರುಪದರಾಜ ಕ್ಷತ್ರಿಯ, ಕೃಷ್ಣ ಕ್ಷತ್ರಿಯ, ಸುಧಾಮ ಬ್ರಾಹ್ಮಣ, ದ್ರೋಣಾಚಾರ್ಯರು ಬ್ರಾಹ್ಮಣ. ಗುರುಗಳ ಜೊತೆಗೆ ಹತ್ರ ಓದಿದ್ದು ಅವರು ಹತ್ರ ಓದಿದ್ದೇನೆ. ಇವರು ಗುರುಪುತ್ರ, ಕೃಷ್ಣ ಗುರುಪುತ್ರನಲ್ಲ, ಇಷ್ಟೇ ವ್ಯತ್ಯಾಸ. ಅಂಥವರು ಕೃಷ್ಣನ ಬಳಿಗೆ ಕುಚೇಲ ಬಂದಾಗ ಕೃಷ್ಣ ನಡ್ಕೊಂಡ ರೀತಿ ನೋಡಿದವರಿಗೆ ಆಶ್ಚರ್ಯ ಆಗಿದೆ. ದ್ರುಪರಾಜ ಹೊರಗೆ ನಿಲ್ಲಿಸಿಬಿಟ್ಟು ಅಲ್ಲೇ ಹೇಳಿ ಕಳಿಸಿಬಿಡ್ತಾನೆ, ಗೊತ್ತಿಲ್ಲ ಹೋಗು ಅಂತ ಹೇಳಿಬಿಟ್ಟು. ನನಗೆ ನೀನು ಸ್ನೇಹಿತನ, ನನ್ನಿರ್ಧನೋ ರಾಜಸಖೋ ಭವೇತ, ಒಬ್ಬ ದರಿದ್ರ ರಾಜನೇ ಸ್ನೇಹಿತನಾಗ್ತಾನ, ಎಷ್ಟು ದುರಹಂಕಾರ! ಅವನು ಯಾವೋಡಿಯ ರಾಜ, ಪಾಂಚಾಲ ದೇಶದ ರಾಜ ಅಷ್ಟೇ, ಅಷ್ಟು ಅಹಂಕಾರ ಪಡ್ತಾನೆ. ಒಬ್ಬ ದರಿದ್ರ ನನ್ನ ರಾಜನೇ ಸ್ನೇಹಿತನಾಗ್ತಾನ? ಕೃಷ್ಣ ಯಾರ ಅನಂತ ಕೋಟಿ ಬ್ರಹ್ಮಾಂಡ ನಾಯಕ, ಕುಚೇಲ ಬಂದ ಅಂತ ಕೇಳಿದ್ರೆ ಯಾರನ್ನ ಕಳಿಸೋದಿಲ್ಲ, ತಾನೇ ಬರ್ತಾನೆ ಕೃಷ್ಣ, ತಾನು ಹೊರಗೆ ಬರ್ತಾನೆ ಲೆಕ್ಕ ಹಾಕಿ. ಆಳುಗಳನ್ನು ಕಳಿಸೋದಿಲ್ಲ, ತಾನು ಬರ್ತಾನೆ. ಸುರಾಮ ಬಾಬಾ ಯಾವಾಗ ಕೈ ಹಿಡಿದು ಕರ್ಕೊಂಡು ಹೋಗ್ತಾನೆ. ಅದಕ್ಕೆ ಹೇಳ್ತಾರೆ, ದೇವರು ನಂಬೋದಕ್ಕೂ ನಂಬಿ ಕೆಟ್ಟವರಿಲ್ಲವೋ ರಂಗಯ್ಯನ, ನಂಬದೇ ಕೆಟ್ಟರೆ ಕೆಡಲಿ. ಸ್ವಂತ ಮಕ್ಕಳು ಕೈ ಕೊಡೋ ಕಾಲ ಇದೆ, ಸ್ವಂತ ತಂದಿದ್ದಾರೆ ನಾವು ಯಾರನ್ನು ನಂಬಲಿಕ್ಕೆ ಆಗೋದಿಲ್ಲ ಅಂತ ಕಾಲ. ಅದು ದೇವರನ್ನು ಮಾತ್ರ ಸದಾ ಕಾಲ ನಂಬೇ. ಕೌಂತೆಯ ಪ್ರತಿ ಜಾನೀಹಿ ನಮೇ ಭಕ್ತಃ ಪ್ರಣಶ್ಯತಿ. ಈ ಮಾತನ್ನು ಸರಿಯಾಗಿ ಗಮನಿಸಿದರೆ ದೇವರಲ್ಲಿ ಭಕ್ತಿ ತುಂಬಾ ಜಾಸ್ತಿ ಆಗ್ತದೆ. ದ್ರುಪದನ ಕಥೆ ಕೇಳಿದಾಗ ದೇವರಲ್ಲಿ ಭಕ್ತಿ ತುಂಬಾ ಜಾಸ್ತಿ ಆಗುತ್ತೆ. ದ್ರುಪದ ಕೃಷ್ಣನೇ ಮಾತು ಕೊಟ್ಟಿಲ್ಲ ಕುಚೇಲನಿಗೆ, ಕುಚೇಲ ಗರ್ಧರಾಜ ಕೊಡ್ತೀನಿ ಬಾ ಅಂತ ಏನು ಹೇಳಿರಲಿಲ್ಲ. ಕುಚೇಲ ಸುಮ್ಮನೆ ಹೋಗಿದ್ದಷ್ಟೇ. ಈತ ಮಾತು ಕೊಟ್ಟು ಜೊತೆ ಗುರುಪುತ್ರ ಬೇರೆ, ಗುರುಪುತ್ರ ಬೇರೆ. ಆ ಗುರುಪುತ್ರ ಆದ ಅಂತ ಅವರು ಬಂದ್ರೆ ಎಷ್ಟು ಅವಮಾನ ಮಾಡಿದ್ದಾನೆ ಅಂದ್ರೆ, ಜನಗಳನ್ನ ಎಷ್ಟು ನಂಬಲಕ್ಕೂ ಬರೋದಿಲ್ಲ, ಜನಾರ್ದನನ್ನೇ ನಂಬಬೇಕು ಅಂತ ಹೇಳೋದಕ್ಕೆ ಒಳ್ಳೆಯ ದೃಷ್ಟಾಂತ ಇದೆ. ಅದಕ್ಕೆ ಆಚಾರ್ಯ ಹೇಳುತ್ತಾರೆ, ಯಾವ ಗುರು ಯಾವ ತಂದೆ ಯಾವ ತಾಯಿ, ಹರಿರೇವ ಪರಹ ಹರಿರೇವ ಗುರುಹು ಹರಿರೇವ ಜಗತ್ಪಿತೃ ಮಾತ್ರ ಗತಿ. ಇದೇ ನಮ್ಮ ಜೀವನದ ಶ್ರೇಷ್ಠವಾದ ಸಿದ್ಧಾಂತ ಅಂತ ಹೇಳುತ್ತಾರೆ. ಅಲ್ಲೂ ದ್ರೋಣಾಚಾರ್ಯರ ಜೀವನ ಗಮನಿಸು, ಕೃಷ್ಣ ಎಷ್ಟು ಉಪಚಾರ ಮಾಡ್ತಾನೆ ಕುಚೇಲನಿಗೆ, ಒಂದಲ್ಲ ಎರಡಲ್ಲ. ಜನ ಆಶ್ಚರ್ಯ ಪಡ್ತಾರೆ, ಏನು ಕುಚೇಲನಿಗೆ ಆಶ್ಚರ್ಯ ಪಟ್ಬಿಡ್ತಾನೆ, ನನ್ನ ಏನಂತ ಕಂಡ ನನ್ನ ಇದು ಮಾಡ್ತಾನೆ, ನನ್ನಲ್ಲಿ ಏನಿದೆ ಈ ಮಧ್ಯೆ, ಏನು ಇಲ್ಲ, ಎಷ್ಟು ಅನುಗ್ರಹ ಮಾಡಿದ್ರು. ಭಕ್ತ ಅನ್ನೋದೊಂದೇ ಗುಣ, ತದಹಂ ಭಕ್ತಿ ಪರದಮಶ್ಯಾಮ ಪ್ರಯತಾತ್ಮನಃ. ಅಷ್ಟು ಮಾಡಿ ವೈಭವವನ್ನು ಪ್ರಾತಿಷ್ಠೆಯಿಂದ ಮಾಡಿ ಕೊನೆಗೆ ಸಮಸ್ತ ಐಶ್ವರ್ಯವನ್ನು ಕೊಟ್ಟು, ಒಂದು ಹೊಸಕೋಣಕ್ಕೆ ಒಂದು ಕೈಲಿ ಆಗಲಿಲ್ಲ, ಸಮಸ್ತ ಐಶ್ವರ್ಯವನ್ನು ಕೊಡ್ತಾನೆ ಸುಧಾಮನಿಗೆ ಕೃಷ್ಣ. ಆದ್ದರಿಂದ ದೇವರಿಂದನೇ ಸಕಲ ಸೌಭಾಗ್ಯ ಎಂಬ ಸಿದ್ಧವಾಯಿತು. ಇನ್ನು ದ್ರೋಣಾಚಾರ್ಯರು ದ್ರುಪದನ ಹತ್ರ ಹೋದರಲ್ಲ, ಇನ್ನೊಂದು ಸಮಸ್ಯೆ ಬಂದು ಬರಬಹುದು ನಮಗೆ. ಪರಶುರಾಮನ ಹತ್ರ ಹೋದ್ರು ಹಸು ಕೇಳಲಿಕ್ಕೆ, ಅವರು ಸಾಕ್ಷಾತ್ ನಾರಾಯಣ, ಸ್ವಾಮಿ ಗುರು ಪರಮಂ ದೈವತಂಚ. ಆಚಾರ ಹೇಳಿದ, ಸ್ವಾಮಿ ಗುರುಹು ಪರಮಂ ದೈವತಂಚ, ಪರಮಾತ್ಮ ಸಾಕ್ಷಾತ್ ಸ್ವಾಮಿ, ಗುರುಹು ಎಲ್ಲರಿಗೆ ಗುರು, ಪರದೇವತೆ, ಆತನ ಕೇಳಿದರೆ ಹಾಡಿದರೆ ನಡೆಯನ ಹಾಡುವೆ ಅನ್ನೋ ಮಾತಿದೆಯಲ್ಲ, ಅವರು ಕೇಳಿದ್ರೆ ತಪ್ಪು ಅನ್ಸೋದೇ ಇಲ್ಲ. ಅಲ್ಲಿ ಹೋದ್ರು ಸರಿನೇ. ತ್ರಿಪುರಾಜನ ಹತ್ರ ಯಾಕೆ ಹೋದ್ರು ಹಾಗಿದ್ರೆ? ಅವನ್ ನೋಡಿದ್ರೆ ಕಡಿಮೆ ಅಲ್ಲ, ಒಬ್ಬ ಕ್ಷತ್ರಿಯ ಅವನ ಹತ್ರ ಯಾತಕ್ಕೆ ಹೋದ್ರು ಅಂತ ಕೇಳಿದ್ರೆ ಹೇಳುತ್ತಾರೆ, ಆತ ಧರ್ಮಸೂಕ್ಷ್ಮವನ್ನು ಹೇಳುತ್ತಾರೆ. ಅವನ ಹತ್ರ ಹೋಗಿ ಕೇಳಿದ್ರೆ ತಪ್ಪಾಗುತ್ತೋ ಅಂದ್ರೆ ತಪ್ಪಾಗೋದಿಲ್ಲ. ಯಾತಕ್ಕೆ? ಶಿಷ್ಯಸ್ಯ ಅರ್ಥ ಸ್ವೀಯ ಏವೇತಿ ಮತ್ವ. ಆತ ತನ್ನ ತಂದೆಯ ಶಿಷ್ಯ. ದ್ರುಪದ ರಾಜ, ದ್ರೋಣಾಚಾರ್ಯ ತಂದೆ ಭರದ್ವಾಜರು ಅವರ ಶಿಷ್ಯ. ಆದ್ದರಿಂದ ಆತ ದ್ರೋಣಾಚಾರ್ಯರು ಆತನಿಗೆ ಗುರುಪುತ್ರರಾಗಬೇಕು. ದ್ರೋಣಾಚಾರ್ಯ ದ್ರುಪದ ರಾಜನ ಗುರುಪುತ್ರರಾಗಬೇಕು. ಶಾಸ್ತ್ರ ಹೇಳುತ್ತದೆ, ಶಿಷ್ಯನ ಸಮಸ್ತ ಐಶ್ವರ್ಯದ ಮೂಲ ಗುರುಗಳ ಕರುಣೆ ಅಂತ ಕರೀತಾರೆ. ಗುರುಗಳ ಕರುಣೆಯಾದ್ದರಿಂದ ಶಿಷ್ಯನ ಮೇಲೆ, ಶಿಷ್ಯನ ಎಲ್ಲದರ ಮೇಲೆ ಗುರುಗಳಿಗೆ ಸಂಪೂರ್ಣ ಹಕ್ಕಿದೆಯೇ. ಇದು ಗಮನಿಸಬೇಕಾದ ಮಾತು. ಲೌಕಿಕದಲ್ಲಿ ಉಪಯೋಗಕ್ಕೆ ಬರೋದಿಲ್ಲ, ಶಾಸ್ತ್ರದಲ್ಲಿ ಅಂತ ಅಧಿಕಾರ ಇದೆ ಅಂತ ಹೇಳಿದ್ದಾರೆ. ಶಿಷ್ಯನ ಸೊತ್ತಿನ ಮೇಲೆ ಗುರುವಿನ ಅಧಿಕಾರ ಇದೆ, ಆದ್ದರಿಂದ ಏನನ್ನು ಬೇಕಾದರೂ ಕೇಳಬಹುದು. ಇವರನ್ನು ಕೊಡಲೇಬೇಕು. ಶಾಸ್ತ್ರ ಹೇಳುತ್ತದೆ ಗುರುದಕ್ಷಿಣೆ ಎಷ್ಟು ಕೊಡಬಹುದು ಅಂತ ಹೇಳಿದ್ರೆ, ಆಚಾರ್ಯರು ಮಹಾಭಾರತ ಉದ್ಯೋಗಪುರದ ವಾಕ್ಯ ಉಲ್ಲೇಖ ಮಾಡ್ತಾರೆ. ಗುರುಗಳಿಗೆ ಶಾಸ್ತ್ರೀಯವಾದಂತಹ ಸರಿಯಾದ ತತ್ವವನ್ನು ಉಪದೇಶ ಮಾಡಿ ಸನ್ಮಾರ್ಗದಲ್ಲಿ ನಮ್ಮನ್ನ ಒಯ್ದರೆ ಅಂತ ಗುರುಗಳಿಗೋಸ್ಕರ ಎಷ್ಟು ನಾವು ತ್ಯಾಗ ಮಾಡಬಹುದು. ಮಹಾಭಾರತದಲ್ಲಿ ಬರೋ ಮಾತು ನಮಗೆ ಭಾರಿ ಆಶ್ಚರ್ಯ ಉಂಟು ಮಾಡುತ್ತೆ. ಇಡೀ ಭೂಮಿಯನ್ನ ರಕ್ತಗಳಿಂದ ತುಂಬಿಸಿಬಿಟ್ಟು ಕೃಷ್ಣಾರ್ಪಣ ಅಂತ ಗುರುಗಳಿಗೆ ಕೊಟ್ಟರು ಕೂಡ ಋಣ ತೀರೋದಿಲ್ಲ ಅಂತ ಹೇಳಿದ್ರು. ಪೂರ್ಯತೆ ನಹಿ ಗುರುದಕ್ಷಿಣ, ಅದು ಮಹಾಭಾರತದ ಮಾತು. ಯಾತಕ್ಕೆ? ಮೋಕ್ಷದ ಹಾದಿ ತೋರಿಸಿದವರು. ಇದನ್ನು ಗಮನಿಸಬೇಕು ನಾವು. ಯಾವುದೋ ಬದುಕಿನ ಹಾದಿಯಲ್ಲಿ ಕೆಲಸ ಇಲ್ಲದವರು ಕೆಲಸ ಕೊಡಿಸಿಬಿಟ್ರೆ, ಓದೋ ಹೇಳ್ಕೊಟ್ಟು ಬಿಟ್ರೆ, ಜೀವನ ಸೆಟಪ್ ಮಾಡಿದ್ರೆ ಎಷ್ಟು ಅನುಕೂಲ ಆಗ್ತದೆ. ಇದು ಹಾಗಲ್ಲ, ಅನಂತ ಸುಖದ ದಾರಿಯನ್ನು ತೋರಿಸ್ತಾರ. ಆದ್ರಿಂದ ಅದು ಇತಿಮಿತಿಗಳೇ ಇಲ್ಲ. ಆದ್ದರಿಂದ ಗುರುಗಳಿಗೆ ಏನು ಕೊಟ್ಟರು ಸಾಲದು, ಅಷ್ಟು ಹಕ್ಕಿದೆ ಅಂತ ಗುರುಗಳಿಗೆ ತಗೊಳ್ಳೋ ಹಕ್ಕಿದೆ ಅಂತ. ಗುರುಗಳು ಕೇಳ್ತಾರ ಅಂದ್ರೆ ಗುರುಗಳು ಹೇಗಿರ್ತಾರೆ, ಶಿಷ್ಯ ಕೊಳ್ಳಿರ್ತಾರೆ, ಗುರುಗಳು ಕಣ್ಣೆತ್ತಿ ನೋಡೋದಿಲ್ಲ ಅದನ್ನಂತ ಹೇಳಿದ್ರು. ಅವರಿಗೆ ಅದು ಬೇಕಿಲ್ಲ. ಶಿಷ್ಯನಿಗೆ ನೀನು ಇದೆಲ್ಲ ಬಿಟ್ಟು ಬಾರಯ್ಯ ಅಂತ ಕರೆದವರು ಅದು ನನಗೆ ಕೊಡಯ್ಯ ಅಂತ ಕೇಳ್ತಾರ? ಸಾಧ್ಯನೇ ಇದೆ. ಆದ್ರಿಂದ ಗುರುಗಳು ಕೇಳೋದಿಲ್ಲ. ತಗೊಳ್ಳೋ ಅರ್ಹತೆ ಅವರಿಗಿದೆ, ಇನ್ನು ಗಮನಿಸ್ಬೇಕು ನಾವು. ತಗೊಳ್ಳೋ ಅರ್ಹತೆ ಅವರಿಗಿದೆ, ಆದರೆ ಕೇಳೋ ಪದ್ಧತಿ ಅವರಲ್ಲಿಲ್ಲ. ಏನ್ ಮಾಡಿದ್ರೆ ಕೇಳೋದಿಲ್ಲ. ಆದ್ದರಿಂದ ಕೇಳೋ ಹಕ್ಕಿದ್ದರಿಂದ ಕೇಳಿದ್ರೆ ತಪ್ಪಲ್ಲ. ಇನ್ನೊಂದು ಸಮಸ್ಯೆ ಬಂತು. ಆಯಿತು, ಗುರುಗಳಿಗೆ ಹಕ್ಕಿದೆ, ದ್ರೋಣಾಚಾರ್ಯ ಗುರುಗಳೇನ ಅಲ್ವಲ್ಲ, ಅವರಿಗೆ ಅಷ್ಟು ಗೌರವ ಕೊಡಬೇಕಾಗಿತ್ತೀತ ಅಂದ್ರೆ ಶಾಸ್ತ್ರ ಹೇಳುತ್ತದೆ, ಮಹಾಭಾರತದಲ್ಲಿ ಬರುತ್ತದೆ, ಗುರುವತ್ ಗುರುಪುತ್ರಸ್ತು, ಗುರುಗಳ ಪುತ್ರನನ್ನ ಗುರುವಿನಂತೆಯೇ ಕಾಣಬೇಕು ಅಂತ ನಿಯಮ. ಗುರುವಿನ ಪುತ್ರನನ್ನ ಗುರುಗಳಂತೆಯೇ ಕಾಣಬೇಕು. ಯೋಗ್ಯನಾಗಿದ್ರೆ ಅದು ವಿಶೇಷ, ಯೋಗ್ಯನಾಗಿ ಅಯೋಗ್ಯನಾಗಿದ್ರೆ ಯೋಚನೆ ಇಲ್ಲ. ಯೋಗ್ಯನಾಗಿದ್ರೆ ಗುರುಗಳಿಗೆ ತರ್ತಕ್ಕಂತ ಸ್ಥಾನಮಾನಗಳನ್ನು ಗುರು ಪುತ್ರನಿಗೆ ಕೊಡಬೇಕು. ಆದ್ದರಿಂದ ದ್ರೋಣಾಚಾರ್ಯ ಗೊತ್ತು, ಅವ್ರು ಯೋಗ್ಯರು ಅಂದ್ರೆ ಅಪ್ಪಗಿಂತ ಅವರೇ ಯೋಗ್ಯರು. ಇದು ಆಶ್ಚರ್ಯ, ಭರದ್ವಾಜರಿಗಿಂತ ಮೇಲಿದ್ದಾರೆ ಇವರು. ಭರದ್ವಾಜ ಬೃಹಸ್ಪತಿಯ ಮಕ್ಕಳು, ಬೃಹಸ್ಪತಿ ಇವರಾದ್ದರಿಂದ ಅಪ್ಪಗಿಂತ ಶ್ರೇಷ್ಠ ಇವರು. ಅಂದಮೇಲೆ ಇವರಿಗೆ ಯೋಚನೆ ಮಾಡಿದ್ರಂತೆ, ನಾನೇನು ಎಲ್ಲ ಕೇಳೋದಕ್ಕೆ ಹೋಗೋದಿಲ್ಲ, ಒಂದು ಹಸು ಕೇಳೋದಕ್ಕೆ ಹೋಗ್ತೇನಷ್ಟೇ, ಅದು ಇಸ್ಕೊಂಡಾಗ ಆಗೋದಿಲ್ಲ. ಶಿಷ್ಯನದು, ಶಿಷ್ಯರ ಸೊತ್ತು ನಂದು, ಶಿಷ್ಯಸ್ಯ ಅರ್ಥ ಸ್ವೀಯ ಏವೇತಿ ಮತ್ವ. ಶಿಷ್ಯರ ಸಂಪತ್ತು ಗುರುವಿಗೆ ಸೇರಬೇಕಾದ್ದು, ನಾನು ಗುರುಪುತ್ರರಾದ್ದರಿಂದ ಗುರು ಇದ್ದಂತೆ ಇದು ತಪ್ಪಾಗೋದಿಲ್ಲ ಅಂತ ತಿಳ್ಕೊಂಡೆ ಅವ್ರು ಹೋದ್ರು. ದ್ರುಪದರಾಜನ ಇದೇನು ಅರ್ಥ ಮಾಡ್ಕೊಳ್ಳಿಲ್ಲ. ಅದು ಕೇಳ್ತಾರೆ, ಆತ ಮಾತು ಕೊಟ್ಟಿದ್ದ, ಅರ್ಧ ರಾಜ್ಯ ಕೊಡ್ತೇನೆ ನಿಮ್ಗೆ ಅಂತೇಳಿ. ಈಗ ಅದ ನಡೆಸಲಿಲ್ಲ, ಮಾತು ಕೊಟ್ಟಿದ್ದ ನಡೆಸಲಿಲ್ಲ. ಮಾತು ಕೊಟ್ಟಾಗ ಏನಾಗಿತ್ತು ಅವನಿಗೆ? ರಾಜ್ಯ ಇರಲಿಲ್ಲ. ರಾಜ್ಯ ಇದ್ದಾಗ ಮಾತು ನಡೆಸಲಿಲ್ಲ. ಇದೇ ಪದ್ಧತಿ ಇಲ್ದಾಗ ಇದೆ ಅಂತೇಳಿ ಏಕಾಚಿ ಬಂದಿಲ್ಲ, ಬಂದ ಮಾಡಿಬಿಡ್ತೀವಿ, ಬಂದಿ ನೆಕ್ಸ್ಟ್ ಏಕಾಚಿ ಮಾಡ್ತೀವಿ ಅಂತ ತಪ್ಪಿಸ್ಬಿಡ್ತಾನೆ. ಇಲ್ದಾಗ ಭಾರಿ ಜೋರು ಮನುಷ್ಯಂದು, ಇದ್ದಾಗ ಇಲ್ಲ ಅಂತ ಹೇಳಿದ್ದಾರೆ. ಎಷ್ಟೋ ಜನ ಹೇಳ್ತಾರೆ, ನನಗೆ ಲಾಟ್ರಿ ಹೊಡೆದ್ರೆ ಈಗ ಆಗ ಒಂದ್ ಬೈಟು ಅಂತ ಹೇಳಿಬಿಡ್ತಾರೆ. ನಾನು ಎಷ್ಟು ಬಾರ ಒಂದ್ ಬೈಟು ಲಾಟ್ರಿ ಹೊಡೆದಾಗ ಮದ್ದು ಹೇಳ್ತಾರೆ, ಲಾಟ್ರಿ ಹೊಡೆದಾಗ ಊರಲ್ಲೇ ಇರಲ್ಲ, ಕಚ್ಚಾಗೋದು ಬರೋದೇ ಇಲ್ಲ ಬಂದವರು. ಅದು ಶಾಸ್ತ್ರ ಹೇಳುತ್ತದೆ, ಇದ್ದಾಗ ಮಾಡೋದು ದೊಡ್ಡದೇ ಹೊರತು ಇಲ್ಲದೇ ಇದ್ದಾಗ ಮಾಡೋದು ದೊಡ್ಡದಲ್ಲ. ಎಷ್ಟೋ ಜನ ಹೇಳ್ತಿರ್ತಾರೆ, ನನಗೇನಾರು ಆ ರೀತಿ ಇದ್ದಿದ್ರೆ ಏನೇನೋ ಮಾಡಿಬಿಡ್ತಿದ್ದೆ ಅಂದ್ರೆ, ಇರ್ಲೂ ಇಲ್ಲ ಮಾಡ್ಲೂ ಇಲ್ಲ, ಏನು ಪ್ರಯೋಜನ ಇಲ್ಲ. ಅದಕ್ಕೆ ಏನಿದ್ರೆ ಏನ್ ಮಾಡ್ತೀವಿ ಅಂತ ಶಾಸ್ತ್ರ ಕೇಳೋದಿಲ್ಲ. ನೀನ್ ಏನಿದೆಯೋ ಅದರಲ್ಲಿ ಮಾಡೋದು ಕೇಳುತ್ತೆ. ನೀನ್ ಏನಿದೆ ಈಗ? ನೀನ್ 1,00,000 ಲಾಟ್ರಿ ಬಂದ 50,000 ಕೊಡಬೇಡ ಮಾರಯ್ಯ, ಈಗ ಎಷ್ಟಿದೆ ಹೇಳಿ ಜೋ ಬಂದು, ರೂಪಾಯಿ ಇದೆ 50 ಪೈಸೆ ಕೊಡ್ತೀಯಾ, ಇಲ್ಲ ಬಸ್ ಚಾರ್ಜ್ ಬೇಕು ಕೊಡೋದಿಲ್ಲ ಅಂದ್ಬಿಡ್ತಾರೆ. ಅದನ್ನು ಕೊಡೋದಿಲ್ಲ, ಅದು ತಮಾಷೆ ಅಂತ ಕೇಳಿದ್ರೆ 50 ಪೈಸೆ ಕೊಡಕ್ ತಯಾರಿಲ್ಲ, ಅದನ್ನು ಕೊಡ್ತೇನೆ ಇಲ್ಲ. ಅದು ಇಲ್ಲದನ್ನ ಅಭಾವ ವೈರಾಗ್ಯ ಅಂತ ಅದಕ್ಕೆ ಕರೆಯೋದು. ಇಲ್ಲದನ್ನು ಬಿಡೋದು ದೊಡ್ಡದಲ್ಲ, ಇರೋದನ್ನು ತ್ಯಾಗ ಮಾಡಬೇಕು. ಆ ದೃಷ್ಟಿಯಲ್ಲಿ ತತ್ವ ವೈರಾಗ್ಯ ಆದ್ರೆ, ತತ್ವಜ್ಞಾನ ಅಂದ್ರೆ ಭಾರಿ ಅಧಿಕಾರ ಬದ ಎಂಥವರ ತಲೆ ತಿರುಗಿಸ್ಬಿಡುತ್ತೆ ಅಂತ ಹೇಳ್ತಾರೆ. ಸಂಪತ್ತು ಅಧಿಕಾರದ ವಶವಾಗದೆ ಇರೋ ಜನ ಸಿಗೋದು ಭಾರಿ ಕಷ್ಟ. ಅದನ್ನು ಗೆಲ್ಲಬೇಕಾದ್ರೆ ಭಾರಿ ಯೋಗ್ಯರಾಗಿರ್ಬೇಕು. ಆ ದೃಷ್ಟಿಯಲ್ಲಿ ದ್ರುಪದಾದ ದಾರಿ ತಪ್ಪಿದ, ಅಹಂಕಾರದಿಂದ ಅವಮಾನವನ್ನು ಮಾಡಿದ, ಎಲ್ಲೋ ಅವನು ಕೊಡಬೇಕಾಗತ್ತೆ ಅಂತ ಭಯಪಟ್ಟ, ಕೊಟ್ರೆ ಅರ್ಧ ರಾಜ್ಯ ಹೋಗುತ್ತೆ ಅಂತ ತಿಳ್ಕೊಂಡ, ಅರ್ಧ ರಾಜ್ಯ ಕೇಳಿದ್ದಿಲ್ಲ ವಿಚಾರ ಬೇರೆ ಇದನ್ನೇ ಅನ್ಕೊಂಡ. ಆದ್ರೆ ಆ ರೀತಿ ಅವಮಾನ ಮಾಡಿದ್ದರ ಫಲ ಸರ್ವನಾಶಕ್ಕೆ ನಾಂದಿ ಹಾಡಿಕೊಳ್ಳುತ್ತಾ ಇದ್ದಾನೆ. ಅವರು ಸಂಕಲ್ಪ ಮಾಡಿದ್ರು, ಇವನ ದರ್ಪಂ ಹನಿಷ್ಯೆ, ಸೊಕ್ಕನ್ನು ಮುರಿದೇ ಮುರಿತೇನೆ ಅಂತ ಹೇಳಿ ಅಲ್ಲಿಂದ ಹೊರಟು ಹೇಗೆ ಅವರು ಜೀವನದ ರೀತಿಯೇ ಬದಲಾಯಿತು. ಈಗ ಇಷ್ಟೊತ್ತು ಸುಮ್ಮನೆ ಮಗನ ಹಾಲಿನ ವಿಚಾರ ಇತ್ತಷ್ಟೇನೆ, ಈ ದ್ರುಪದರಾದ್ರೆ ಸೀಡು ತಿರುಗಿಸಿಕೊಳ್ಳಬೇಕು ಅನ್ನೋ ಭಾವನೆ ಬಂತು. ಆಚಾರ್ಯ ಇನ್ನೊಂದು ಮಾತನ್ನು ಬರೀತಾರೆ, ಆಚಾರ್ಯರಂತೆ ಮಹಾಭಾರತ ವಿಮರ್ಶೆ ಮಾಡಿದವರೇ ಇಲ್ಲ, ಸಮಗ್ರ ವಿಮರ್ಶೆ, ತಾತ್ವಿಕ ವಿಮರ್ಶೆಯನ್ನು ಮಾಡ್ತಾರೆ. ಆಚಾರ್ಯರ ದೊಡ್ಡ ಒಂದು ಕೊಡುಗೆ ಅಂದ್ರೆ ಏವ ಮಧ್ಯಾತ್ಮ ನಿಷ್ಠಂ ಹಿ ಭಾರತಂ ಸರ್ವ ಮುಚ್ಚತೆ. ತಾತ್ವಿಕ ವಿಮರ್ಶೆಯ ನಿಜವಾದ ಮುಖ ನೋಡಬೇಕು ಅಂದ್ರೆ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಅವ್ರು ಹೇಳ್ತಾರೆ, ಹೋಗ್ಲಿ ಅವನೇನೋ ಉಚ್ಚಾಪಟ್ಟೆ ನಡ್ಕೊಂಡ್ಬಿಟ್ಟ ದ್ರುಪದ ರಾಜ್ಯ ಹೋಗಿ, ದ್ರೋಣಾಚಾರ್ಯರಾದ್ರೂ ಕೂಡ ಸಹಾಯ ಮಾಡ್ಕೋಬಹುದಲ್ಲ, ಇವರೆಂಥವ್ರು ಸರ್ವಸಂಗ ಪರಿತ್ಯಾಗ ಮಾಡೋದು, ಸನ್ಯಾಸಿಗಳಿಗಿಂತ ಮೇಲಿನ ಜೀವನ ಸಾಗಿಸಿದವರು. ಇವತ್ತು ಕಲಿಯುಗದಲ್ಲಿ ಮಠಾದಿ ಸನ್ಯಾಸಿಗಳ ಬದುಕಲಿಕ್ಕಾಗೋದಿಲ್ಲ, ಅಷ್ಟು ಮೇಲೆ ಬದುಕಿದವರು ದ್ರೋಣಾಚಾರ್ಯ, ಶುದ್ಧವಾದ ಧರ್ಮ ಹಿಡಿದವರು. ಅವರಾದ್ರೆ ಕ್ಷಮಿಸಿಬಿಡಬಾರದೆ ಹೋಗ್ಲಿ ಅಂತ ಕೇಳಿದರೆ ಆಚಾರ್ಯ ಹೇಳ್ತಾರೆ, ಹೌದು ಕ್ಷಮಿಸರೇ ಅವರು, ವಿಪ್ರಹ ಹರಿಧರೇಚ್ಛಯ್ಯವ ಭಗವತ್ ಸಂಕಲ್ಪ, ಅವ್ರ ಬುದ್ಧಿ ಬೇರೆ ದಾರಿ ಹಿಡಿದು ಬಿಡ್ತು ಅಂತ ಹೇಳ್ತಾರೆ. ನ್ಯಾಯವಾಗಿ ನಡೀಬೇಕಾದ ರೀತಿನೇ ಬೇರೆ, ನಡೆದಿದ ರೀತಿನೇ ಬೇರೆ. ದೇವರ ಸಂಕಲ್ಪ ಮುಂದೆ ಅವರಿಂದ ಭೂಭಾರ ನಾಶ ಆಗ್ಬೇಕಲ್ಲ, ಅದಕ್ಕೆ ಹಣಿ ಆಗ್ಬೇಕಲ್ಲ, ಅವರು ಈ ತರ ಬುದ್ಧಿ ಓಡ್ತಾ ಇದೆ ಅವರಿಗೀಗ, ನನ್ನ ಸೊಕ್ಕನ್ನು ಮುರಿಲೇಬೇಕು. ಎಂತೆಂತ ಅವಮಾನ ಸಹಿಸತಕ್ಕಂತ ಅವರಿಗೆ ಇದೇನು ದೊಡ್ಡ ವಿಷಯ ಆಗಿರಲಿಲ್ಲ ಲೆಕ್ಕದೊಳಗೆ, ಹಠ ಹಿಡಿದ್ರು. ಈ ರೀತಿ ದ್ರೋಣಾಚಾರ್ಯ ಹಠ ಹಿಡಿದ್ರು, ಇವನ ವಂಶ ನಿರ್ವಂಶ ಮಾಡ್ತೇನೆ ಅಂತೆ. ಇದೇ ರೀತಿ ಕಲಿಯುಗದೊಳಗೆ ಚಾಣಕ್ಯ ಹಠ ಹಿಡಿದ, ಈ ನಂದರ ವಂಶ ನಿರ್ವಂಶ ಮಾಡ್ತೇನೆ ಅಂತ ಹಠ ಹಿಡಿದ್ರು. ಒಂದು ಅವಮಾನ ಮಾಡಿದ್ರ ಫಲವಾಗಿ ಹಠ ಹಿಡಿದ್ರು. ಬಹುಶಃ ಚಾಣಕ್ಯನಿಗೆ ಸ್ಫೂರ್ತಿ ಬರೋದು ದ್ರೋಣಾಚಾರ್ಯ ಕಥೆನೇ ಸ್ಫೂರ್ತಿಯಾಗಿರ್ಬೇಕು. ಆ ಬ್ರಾಹ್ಮಣ ಹಠ ಹಿಡಿದ್ರು, ಕೊನೆ ಸಾಧ್ಯ ಬಿಟ್ಟ, ನಾನು ಮಾಡೇ ಮಾಡ್ತೇನೆ ಅಂತ ಹಠ ತೊಟ್ಟರು. ಚಾಣಕ್ಯನು ಸಾಧ್ಯ ಬಿಟ್ಟರು, ಚಾಣಕ್ಯನು ಸಾಧಿಸಿದ. ಆದ್ರೆ ಚಾಣಕ್ಯನ ದೇವಾಂಶಂಭೂತ ಏನೂ ಅಲ್ಲ, ಆದರೆ ದ್ರೋಣಾಚಾರ್ಯರು ಮಾತ್ರ ನಿಜವಾಗಲೂ ಕೂಡ ಬೃಹಸ್ಪತಿ ಆಚಾರ್ಯರ ಅಂಶ. ಪುರೋಹ ಸಂಚ ಮುಖ್ಯಮ್ಮಾಂ ವಿದ್ಧಿ ಪಾರ್ಥ ಬೃಹಸ್ಪತಿ. ಭಗವದ್ಗೀತೆಯಲ್ಲಿ ಅವರಲ್ಲಿ ಭಗವಂತನ ವಿಶಿಷ್ಟವಾದ ವಿಭೂತಿ ರೂಪ ಇದೆ ಅಂತ ಹೇಳಿದ್ದಾರೆ. ಅಂತ ಮಹಾನುಭಾವರು ಕೋಪದಿಂದ ಅಲ್ಲಿಂದ ಹೊರಟರು. ಮನೆಗೆ ಹೋಗೇ ಇಲ್ಲ ಅನ್ನೋ ಕೂಡ, ಅವರು ಮನೆಗೆ ಹೋಗಲೇ ಇಲ್ಲ. ಈಗ ಏನಾದರೂ ಮಾಡಿ ಸುಕ್ಕು ಮುರಿಬೇಕು. ನಾನು ಬ್ರಾಹ್ಮಣ, ಶಸ್ತ್ರ ಓದಿದ್ದೇನೆ, ಒಂದು ಶಸ್ತ್ರ ಒಂದು ದರ್ಭೆ ತಗೊಂಡು ಎಷ್ಟು ಸಾಕುವರು ಬೂದಿಯಾಗಿ ಬಿಡುತ್ತಾನೆ. ಆದರೆ ನಾನು ಧರ್ಮವನ್ನು ತಪ್ಪಬಾರದು. ಅಧ್ಯಯನವನ್ನು ಮಾಡಬಹುದು, ಶಸ್ತ್ರಾಧ್ಯಯನ ಶಾಸ್ತ್ರಾಧ್ಯಯನ ಎರಡನ್ನೂ ಕೂಡ ಬ್ರಾಹ್ಮಣ ಮಾಡಬೇಕು, ಕ್ಷತ್ರಿಯರು ಗುರು ಆಗಬೇಕು. ಆದರೆ ಸ್ವತಃ ತಾನು ಪ್ರಯೋಗ ಮಾಡಬಾರದು. ಆದ್ದರಿಂದ ನಾನು ಕ್ಷತ್ರಿಯ ಶಿಷ್ಯರನ್ನೇ ಸಂಪಾದನೆ ಮಾಡ್ತೇನೆ, ಅವರ ಕೈಲಿ ಇವನಿಗೆ ಬುದ್ಧಿ ಕಲಿಸ್ತೇನೆ ಅಂತ ಹೇಳಿ ಅಲ್ಲಿಂದ ಹೊರಟು. ಶಸ್ತ್ರ ಹಿಡಿಬಾರದು ಅಂತ ಸಂಕಲ್ಪ ಮಾಡಿ ನಮ್ಮ ಜನ ಪ್ರಶ್ನೆ ಕೇಳೇ ಬಿಡ್ತಾರೆ. ಮತ್ತೆ ಮುಂದೆ ದ್ರೋಣ ಪರ್ವನೆ ಇದೆ ಅಂದ್ರೆ ಯುದ್ಧ ಮಾಡ್ತಾರೆ ಹಿಡಿದು ಅಂತ ಕೇಳಿದರೆ ಅದೇನು ಅಂತ ಮುಂದೆ ಕಾರಣ ಬರುತ್ತಾ ಅದನ್ನು ಯೋಚನೆ. ಈಗ ಅವರಿಗೆ ಈ ಮಟ್ಟದಲ್ಲಿ ಯೋಚನೆ ಮಾಡ್ತಾರೆ, ನಾನು ಶಸ್ತ್ರ ಹಿಡಿಯೋದು ಸರಿಯಲ್ಲ, ಶಸ್ತ್ರ ಹಿಡಿಯೋದಿಲ್ಲ, ಮುಂದೆ ಹಿಡಬೇಕಾದ ಪ್ರಸಂಗ ಯಾತಕ್ಕೆ ಬಂತು ಅಂತ ಆಮೇಲೆ ನೋಡೋಣಂತೆ ಅಂತ ಅವತ್ತಿನ ಮಟ್ಟಿಗೆ ಶುದ್ಧ ಸರ್ವವನ್ನೇ ಅವಲಂಬಿಸಿದ. ಅಲ್ಲಿಂದ ಹೊರಟು ಹಸ್ತಿನಾಪುರಕ್ಕೆ ಹೋಗೋಣ. ಸಾಮಾನ್ಯ ಶಿಷ್ಯರಿಂದ ಆಗೋ ಕೆಲಸ ಅಲ್ಲ ಇದು, ಇದಕ್ಕೆ ಕುರುಪಾಂಡವರೇ ಆಗಬೇಕು ಅಂತ ಯೋಚನೆ ಮಾಡಿಬಿಟ್ಟು ಹಸ್ತಿನಾಪುರದ ಹತ್ರ ಹೊರಟು ಹಾಗೆ ಬರ್ತಾ ಇದ್ದಾರೆ. ದೇವರು ಹೇಗೆ ಯೋಚನೆ, ಹಸ್ತಿನಾಪುರದ ಇದ್ದಿದ್ದು ಅವರು ಊರು ಹೊರಗೆ ಇದ್ದ ಅಷ್ಟೇನೆ, ಮನೆಗೆ ಹೋಗೋದ್ರ ಬದಲು ಹಾಗೆ ಯೋಚನೆ ಮಾಡ್ತಾ ಬಂದು ಅಷ್ಟೊತ್ತು ವಿಚಿತ್ರ ಪ್ರಸಂಗ ನಡೆದೋಗಿ ಕೌರವರು ಒಂದು ಆಟ ಆಡ್ತಾ ಇದ್ದಾರೆ. ಅವರ ಆಟದಲ್ಲಿ ಏನೇನೋ ನಡೀತಾ ಇತ್ತು. ಅವತ್ತಿನ ದಿವಸ ಆಟ ಆಡ್ತಿದ್ದ ಕಾಲಕ್ಕೊಂದು ವಿಚಿತ್ರ ಪ್ರಸಂಗ, ಅವರು ಆಡ್ತಿದ್ದ ಚೆಂಡು ಹೋಗಿಬಿಟ್ಟು ಒಂದು ಬಾವಿಯಲ್ಲಿ ಬಿತ್ತು. ಆ ಬಗ್ಗೆ ನೋಡ್ತಾರೆ ಆಳವಾದ ಬಾವಿ ಇರ್ಬೋದು, ಸಿಕ್ಕಾಬಟ್ಟೆ ಆಳದ ಬಾವಿ. ಆಶ್ಚರ್ಯ ಆಯ್ತು, ಇವತ್ತು ಆಳದ ಬಾವಿ ಸಿಗೋದಿಲ್ಲ, ಬಾವಿನೇ ಸಿಗೋದಿಲ್ಲ, ಆಳದ ಬಾವಿ ಅಂತ ಸಿಗುತ್ತೆ. ಆಳದ ಬಾವಿ ಅಂತ ಹೇಳಿದ್ರೆ ಹಿಂದಿನ ಕಾಲಕ್ಕೆ ಹುಬ್ಬಳ್ಳಿ ಧಾರವಾಡ ಕಡೆ ಹೋಗ್ಬೇಕು ನೀವು, 100 ಅಡಿ ಬಾವಿ ಕಾಮನ್ ಅಲ್ಲಿ ಸಾಮಾನ್ಯವಾಗಿ. ಅಲ್ಲಿ ನೀರು ಮತ್ತೆ ಇಲ್ಲಿ ಇರೋದ್ರಿಂದ ಆ ಕಡೆ ನೀರು ಬೀಳೋದು ಕಷ್ಟ, ಬಿದ್ದ ಬೇಕಷ್ಟು ನೀರು ಬೀಳುತ್ತೆ, ಆಳಕ್ಕೆ ಹೋಗ್ಬೇಕು. ಆದ್ರಿಂದ ಹಸ್ತಿನಾಪುರದಲ್ಲಿ ಆ ಪ್ರಸಂಗದಲ್ಲಿ ತುಂಬಾ ಆಳದ ಬಾವಿ ಬಂದು ಅದರಲ್ಲಿ ಬಗ್ಗಿತ್ತು ಚೆಂಡು. ಬಗ್ಗಿ ನೋಡಕ್ಕೆ ಎಲ್ಲ ಬಗ್ಗಿ ನೋಡ್ತಾ ಇದ್ದಾರೆ, ಏನು ದೇವರ ವಿಶಿಷ್ಟವಾದ ಸಂಕಲ್ಪ, ಬಗ್ಗಿ ನೋಡ್ತಿರ್ಬೇಕಾದ್ರೆ ಧರ್ಮರಾಜ ರಾಜಮಂತ್ರಿ ಕೈಯಲ್ಲಿತ್ತಲ್ಲ ಅದು ಬಿದ್ದುಬಿಡ್ತು ಯಾರಿಬಿಟ್ಟು, ಬಾವಿಯಲ್ಲಿ ಅದು ಹೊರಟು ಹಣ್ಣು ಚೆಂಡು ಹೋಯ್ತು, ಬಗ್ಗಿ ನೋಡಿದ್ರೆ ರಾಜಮುದ್ರಿಕೆನೇ ಹೋಯ್ತು. ಇಲ್ಲೊಂದು ಗಮನಿಸಬೇಕಾದ ಅಂಶ ಇದೆ, ರಾಜಮುದ್ರಿಕೆ ಎದ್ದಿದ್ದು ಧರ್ಮರಾಜನ ಕೈಯಲ್ಲಿತ್ತು. ಸೊ ರಾಜ್ಯಕ್ಕೆ ಉತ್ತರಾಧಿಕಾರಿ ಯಾರೋ ಅಂತ ಒಪ್ಕೊಂಡಾಗಿತ್ತು ಈಗಾಗಲೇ, ಹಾಗಿದ್ರೆ ಧರ್ಮರಾಜನಿಗೆ ಆಗ್ಲೇನೆ ಮುಂದೆ ಪಟ್ಟಾದ ನಿಶ್ಚಯವಾಗಿತ್ತು. ಇಷ್ಟು ಧರ್ಮರಾಜನ ರಾಜ್ಯದ ಹಕ್ಕು ಬಂದಿತ್ತು. ಮುಂದೆ ನನ್ನ ರಾಜ್ಯ ಅಂತ ಧರ್ಮರಾಜ ದುರ್ಯೋಧನ ಕ್ಲೇಮ್ ಮಾಡ್ತಾನಲ್ಲ, ಎಲ್ಲಿ ಬಂತು ರಾಜ್ಯದ ಕ್ಲೇಮ್ ಅವನಿಗೆ? ಇಲ್ಲೇ ಇಲ್ಲ, ರಾಜಮುದ್ರಿಕೆ ಆ ಧರ್ಮರಾಜನ ಕೈಲಿ ಬಂದು ಆಗಿಬಿಟ್ಟಿದೆ ಈಗಾಗಲೇ, ಅದು ಬಿತ್ತೀಗ. ಎಲ್ಲ ಯೋಚನೆ ಬರ್ತಿದ್ದಾರೆ ಏನ್ ಮಾಡೋದೀಗ, ಚೆಂಡು ಹೋಯ್ತು, ರಾಜಮುದ್ರಿಕೆ ಹೋಯ್ತು, ಚೆಂಡಿನಿಂದ ಆಟ ನಿಂತು, ರಾಜಮುದ್ರಿಕೆಯಿಂದ ಮನೆಗೆ ಹೋಗೋದು ಕಷ್ಟ ಆಯ್ತು. ಈಗ ಏನ್ ಮಾಡೋದು ಯೋಚನೆ ಮಾಡ್ತಿದ್ದಾಗ ಅಲ್ಲಿಗೆ ದ್ರೋಣಾಚಾರ್ಯ ಬಂದ್ರೆ ಅಷ್ಟೊತ್ತಿಗೆ ಸರಿಯಾಗಿ ಹೇಗೆ ಟೈಮ್ ಕೂಡುತ್ತೆ ನೋಡ್ಬೇಕು. ಎಲ್ಲ ಇದು ಅವ್ರ ಜೀವನ, ನಮ್ಮ ಜೀವನ ಎಷ್ಟೋ ವರ್ಷ ಅನ್ಕೊಂಡಿರ್ತೀವಿ, ಏನೇನೋ ಆಗ್ತಾ ಇರತ್ತೆ, ಅದೆಲ್ಲ ಭಗವತ್ ಸಂಕಲ್ಪ ಅಂತ ಹೇಳೋದಕ್ಕೆ ಸಾಕ್ಷಿ. ನೋಡಿದ್ರು ಏನ್ ಮಾಡ್ತಿದ್ದೀರಿ, ಏನ್ ವಿಷಯ ಅಂತ ಕೇಳಿ, ಹೀಗೆ ಚೆಂಡು ಬಿದ್ದಿದೆ, ರಾಜಮುದ್ರಿಕೆ ಬಿದ್ದಿದೆ, ತೆಗಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ ಅಂತ ಹೇಳಿದ್ರು. ಭೀಮಸೇನ ಇದ್ರೆ ಭೀಮಸೇನ ಸಾಧ್ಯವಾಗ್ಲಿಲ್ಲ ಅಂತ ಕೇಳಿದ್ರೆ, ಭೀಮಸೇನ ಮೆಥಡ್ ಗೊತ್ತಲ್ಲ, ರೆಡಿಯಾಗಿದ್ರೆ ಹಾರತೀರಿ ತಗೊಂಡ್ ಬರ್ತೀರಿ ಅಂತ ಹೇಳಿದ್ರು, ಹಾರತೀರಿ ತರ್ತೀರಿ ಅಂತೆ. ಅಷ್ಟೊತ್ತಿ ದ್ರೋಣಾಚಾರ್ಯ ಬಂದಿತ್ತು. ಭೀಮಸೇನ ಬರೋದ್ರೆ ದ್ರೋಣಾಚಾರ್ಯ ಭೀಮಸೇನ ತಂದು ಹಾಕ್ತಿತ್ತು ಆಗ್ಲೇ, ದ್ರೋಣಾಚಾರ್ಯ ಇಲ್ಲದೇ ಕೆಲಸ ಆಗಿ ಹೋಗ್ತಿತ್ತು. ಅಷ್ಟೊತ್ತಿ ದ್ರೋಣಾಚಾರ್ಯ ಕೇಳ್ತಾ ಇದ್ದಾರೆ, ಛೇ ಏನು ಚೆಂಡು ಬಿದ್ದಿದೆ ಇದು ಬಿದ್ದು ಯೋಚನೆ ಮಾಡ್ತಿರಲ್ಲ, ನೀವು ಕ್ಷತ್ರಿಯರಲ್ಲವೇನು? ಹೌದು. ನೀವು ಶಸ್ತ್ರವಿದ್ಯೆ ಬರೋದಿಲ್ಲ ಅಸ್ತ್ರವಿದ್ಯೆ ಬರೋದಿಲ್ಲ ಅಂತ ಕೇಳಿದ್ರು. ಯಾಕೆ ಅಂತ ಕೇಳಿದ್ರು, ಅಸ್ತ್ರವಿದ್ಯೆ ಬಂದಿದ್ರೆ ಇಲ್ಲಿ ಯೋಚನೆ ಮಾಡ್ತಾನೆ ಕೊಡ್ತಿದ್ದಿಲ್ಲ ಅಂತ ಹೇಳಿ. ಅಸ್ತ್ರವಿದ್ಯೆ ಬಂದಿದ್ರೆ ಇದರಲ್ಲಿ ಯೋಚನೆ ಮಾಡ್ತಾ ಕೊಡ್ತಿದ್ದಿಲ್ಲ, ನೀವು ತೆಗಿಲಕ್ಕೆ ಬರ್ತಿತ್ತವಲ್ಲ ಅಂತೇಳಿ. ತಕ್ಷಣ ಆಶ್ಚರ್ಯ ಆಯ್ತು ಹುಡುಗವರಿಗೆಲ್ಲ, ಭೀಮನ ಹೊರತು ಹುಡುಗವರಿಗೆಲ್ಲ ಆಶ್ಚರ್ಯನೇ. ಏನ್ ಆಶ್ಚರ್ಯ, ಅಸ್ತ್ರವಿದ್ಯೆ ಏನ್ ಸಂಬಂಧ? ಮಂತ್ರಕ್ಕೆ ಮಾವಿನಕಾಯಿ ಬೀಳುತ್ತೆ ಅಂತಾರಲ್ಲ, ಹಾಕಿ ಮಂತ್ರಕ್ಕೆ ಮಾವಿನಕಾಯಿ ಬೀಳುತ್ತೆ ಏನ್ ಸಂಬಂಧ? ಅಲ್ಲ ಸ್ವಾಮಿ, ಅಸ್ತ್ರವಿದ್ಯೆ ಅಂದ್ರೆ ಯುದ್ಧಕ್ಕೆ ಬರುತ್ತೆ, ಬಾಯಲ್ಲಿ ಚೆಂಡು ಬಿದ್ದರೆ ಬರುತ್ತಾ ಅಂತ ಕೇಳಿದ್ರೆ ಬರುತ್ತೆ ಅಂತ. ಇದು ನಮಗೆ ಗೊತ್ತಾಗಬೇಕು. ಇವತ್ತಿನ ಅಸ್ತ್ರದಿಂದ ಬಾವಿಯಲ್ಲಿ ಬಿದ್ದು ಚೆಂಡು ತೆಗಿಲಕ್ಕೆ ಬಂತಲ್ಲ, ಅದೇ ಇವತ್ತು ಶಾಸ್ತ್ರ ಹಾಗೆ ಮಾಡುತ್ತೆ. ನಮ್ಗೆ ಜನಕ್ಕೆ ಶಾಸ್ತ್ರ ಆದ್ರೆ ಸತ್ತ ಮೇಲೆ ಕೆಲಸ ಕೊಡುವಂತ ಎಲ್ ಐ ಸಿ ಇದ್ದಾಗೆ ಸತ್ ಮೇಲೆ ಬರುತ್ತೆ ಅಂತ ತಿಳ್ಕೊಂಡ್ಬಿಟ್ಟಿರ್ತಾರೆ. ತಪ್ಪು. ಶಾಸ್ತ್ರ ಇವತ್ತಿನ ಜೀವನಕ್ಕೂ ನೆರವಾಗ್ತದೆ. ಇಹಾಪರ ಎರಡರಲ್ಲೂ ಸುಖ ಕೊಟ್ಟರೆ ಶಾಸ್ತ್ರ. ಲೌಕಿಕ ವಿದ್ಯೆ ಎಷ್ಟು ರಾಜ ಮಹಾರಾಜರು ಬೇಕಾದ್ರೆ ಆಗಲಿ, ನೀವೀಗ ಇಹಲೋಕಕ್ಕೆ ಮಾತ್ರ ಸೀಮಿತ, ಪರಲೋಕಕ್ಕೆ ಕೆಲಸ ಮಾಡೋದಿಲ್ಲ. ಶಾಸ್ತ್ರ ಹಾಗಲ್ಲ, ಇಹಲೋಕ ಪರಲೋಕ ಎರಡರಲ್ಲೂ ಕೂಡ ಅತ್ಯುನ್ನತವಾದ ಮಟ್ಟವನ್ನು ಕಾಣಬೇಕು ಅಂತಿದ್ರೆ ಶಾಸ್ತ್ರದ ಹೊರತು ಬೇರೆ ದಾರಿ ಇಲ್ಲ. ನಮಗೆ ಅದು ಅರ್ಥ ಆಗೋದು ಕಷ್ಟ. ಆ ಕ್ಷಣಕ್ಕೆ ಅಲ್ಲಿ ಸಮಸ್ಯೆ ಬಂದಿತ್ತು. ಅಸ್ತ್ರವಿದ್ಯೆಯಿಂದ ಈ ಸಮಸ್ಯೆ ಪರಿಹಾರ ಆಗುತ್ತೋ ಅಂತ ಪ್ರಶ್ನೆ. ಶಾಸ್ತ್ರ ಆಚಾರ ಹೇಳ್ತಾರೆ, ಮಂತ್ರಗಳ ಬಗ್ಗೆ ಹೇಳ್ತಾರೆ ತಂತ್ರಸಾರದಲ್ಲಿ. ತಂತ್ರಸಾರದ ಮಂತ್ರಗಳನ್ನ ನೋಡಿ ಎಂಥ ಮಂತ್ರ ಹೇಳಿದ್ದೇವೆ ಗೊತ್ತಾ ಅಂತ ಆಚಾರ ಹೇಳ್ತಾರೆ. ಇದರಿಂದ ಆಗದ ಕೆಲಸವೇ ಇಲ್ಲ. ಮಳೆ ಬೇಕಾ ಮಳೆ ಬರುತ್ತೆ, ಮಳೆ ನಿಲ್ಲಿಸ್ಬೇಕಾ ಮಳೆ ನಿಲ್ಲಿಸಬಹುದು, ಅಗ್ನಿಸ್ತಂಭನ ಮಾಡಬಹುದು, ವಾಯುಸ್ತಂಭನ ಮಾಡಬಹುದು, ಆರೋಗ್ಯ ತರ್ಕೊಳ್ಬಹುದು, ಏನು ವಿದ್ಯಾ ಸಂಪಾದನೆ ಮಾಡಬಹುದು, ಕವಿಯಾಗಬಹುದು, ಮಹಾಕವಿಯಾಗಬಹುದು, ವ್ಯಾಖ್ಯಾನ ಕೋವಿದನಾಗಬಹುದು, ವಿಶ್ವವಿಖ್ಯಾತ ಪಂಡಿತ ಏನು ಬೇಕಾದ್ರೂ ಆಗಬಹುದು. ಅಷ್ಟ ಮಂತ್ರಗಳನ್ನು ಹೇಳ್ತೇವೆ ಅಂತ ಆಚಾರ ಹೇಳಿದ್ದಾರೆ. ಜನಕ್ಕೆ ಅದರ ಬಗ್ಗೆ ಕಾಲ್ಪನೆಯೇ ಇಲ್ಲ. ಇವತ್ತಿನ ದಿವಸ ಸಂಪೂರ್ಣ ಶಾಸ್ತ್ರಜ್ಞಾನ ದೂರ ಆಗಿಬಿಟ್ಟಿದ್ದಾರೆ. ರಾಘವೇಂದ್ರ ಸ್ವಾಮಿಗಳು ವಾದಿರಾಜ ಸ್ವಾಮಿಗಳ ಪವಾಡಗಳ ಮೂಲ ಏನು ಗೊತ್ತೇನು? ಈ ಬಾಬಾಗಳಂತೆ ಮ್ಯಾಜಿಕ್ ಗೀಜಿಕ್ ಮಾಡಲಿಲ್ಲ ಅವರು, ಶಾಸ್ತ್ರದ ಪ್ರಕಾರ ಮಾಡಿದರು. ಅಗಮ್ಯ ಮಹಿಮಾ ಲೋಕೆ ರಾಘವೇಂದ್ರೋ ಮಹಾಯಶಾಹ. ಮಂತ್ರ ಎಲ್ಲಿಂದ ಬಂತವರಿಗೆ? ತಂತ್ರಸಾರದ ಮಂತ್ರಗಳನ್ನು ಸಿದ್ಧಿ ಮಾಡಿಕೊಂಡ್ರೆ ಏನೆಲ್ಲವನ್ನು ಸಾಧಿಸಬಹುದು ಅಂತ ಹೇಳ್ತಾರೆ. ಆಚಾರ್ಯ ಹೇಳ್ತಾರೆ, ಸುವರ್ಣ ವೃಷ್ಟಿ ತರಿಸಬಹುದು ಅಂತ ಹೇಳಿ. ಸುವರ್ಣ ವೃಷ್ಟಿ ಮಾಡಬಹುದು, ಅದನ್ನ ಕಳ್ಕೊಂಡಿದ್ದೇವೆ ಇವತ್ತಿನ ದಿವಸ. ಮಂತ್ರ ಜಪದ ಗಾಯತ್ರಿನೇ ಬಿಟ್ಟವರಿಗೆ ಅದಲ್ಲಿ ಇನ್ನೂ ಗೊತ್ತಾಗುತ್ತೆ ಅವರಿಗೆ. ಗಾಯತ್ರಿ ಮಂತ್ರದ ಪರಿಜ್ಞಾನವೇ ಇಲ್ಲ. ಇನ್ನೇನು ಕೃಷ್ಣ ಮಂತ್ರ ಏನು, ವ್ಯಾಸ ಮಂತ್ರ, ಐಗ್ರೀವ ಮಂತ್ರ, ನರಸಿಂಹ ಮಂತ್ರ, ಶ್ರೀಕರ ಮಂತ್ರ, ದಧಿವಾಮನ ಮಂತ್ರ, ವರಾಹ ಮಂತ್ರ, ಧನ್ವಂತರಿ ಮಂತ್ರ, ಎಷ್ಟು ಮಂತ್ರಗಳನ್ನು ಆಚಾರ ಹೇಳುತ್ತಾರೆ. ಒಂದೊಂದು ಮಂತ್ರಕ್ಕೆ ಎಷ್ಟೆಷ್ಟು ಸಿದ್ಧಿ ಇದೆ ಅಂತ ಹೇಳುತ್ತಾರೆ. ನಮ್ಗೆ ಅದ್ರ ಬಗ್ಗೆ ಏನೇನು ತಿಳುವಳಿಕೆ ಇಲ್ಲ. ಇದನ್ನು ಯೋಚನೆ ಮಾಡಿದಾಗ ಅಸ್ತ್ರಗಳು ಅಂದ್ರೆ ಏನು ಅಲ್ಲ, ಮಂತ್ರಗಳು ಅಂತ ಅರ್ಥ. ಅಸ್ತ್ರವಿದ್ಯೆ ಅಂದ್ರೆ ಒಂದೇ, ಮಂತ್ರವಿದ್ಯೆ ಅಂದ್ರೆ ಒಂದೇ. ಅದನ್ನ ಕ್ಷತ್ರಿಯ ಉಪಯೋಗಿಸಿದ್ರೆ ಅಸ್ತ್ರವಿದ್ಯೆ ಆಗ್ತದೆ, ಬ್ರಾಹ್ಮಣ ಉಪಯೋಗ ಮಂತ್ರಶಾಸ್ತ್ರ ಆಗ್ತದೆ ಹೊರತು ಏನು ವ್ಯತ್ಯಾಸ ಇಲ್ಲ. ಗಾಯತ್ರಿ ಮಂತ್ರ ಏನ್ ತಿಳ್ಕೊಂಡಿದ್ದೀರಿ? ಬ್ರಹ್ಮ ಶಿರೋಸ್ತ್ರ ಬ್ರಹ್ಮಾಸ್ತ್ರ ಇದ್ದಾಗಲೇ ಆಗ್ತದೆ. ಗಾಯತ್ರಿ ಮಂತ್ರ ಒಂದು ಗೋಪಾಲದಾಸರ ಕಥೆ ಕೇಳಿದವರಿಗೆ ಗಾಯತ್ರಿ ಮಂತ್ರದಿಂದ ಎಂಥ ಸಾಧನೆ ಮಾಡಿದ್ರು ಗೋಪಾಲದಾಸ. ನಮಗೆ ಅದ್ರ ಏನೇನು ನಂಬಿಕೆನೇ ಉಳ್ಕೊಂಡಿಲ್ಲ, ಏನೇ ನಂಬಿಕೆ ಉಳ್ಕೊಂಡು ಏನಾದ್ರು ಮಾಡಿದ್ರು ಸಾಕು ನಮಗೆ ಬದುಕ್ತೇವೆ. ಈ ಶಾಸ್ತ್ರ ತಂಟೆ ಮಾತ್ರ ಹೋಗಬಾರದು, ಹೋದ್ರೆ ಭಿಕ್ಷೆ ಬೇಡದ ಗ್ಯಾರಂಟಿ ಅಂತ ತಿಳ್ಕೊಂಡ್ಬಿಟ್ಟಿರ್ತಾರೆ. ತಪ್ಪದು, ಶಾಸ್ತ್ರ ಓದಾರ ಭಿಕ್ಷೆ ಬೇಡ ಅಂದ್ರೆ ಶಾಸ್ತ್ರ ತಪ್ಪಲ್ಲ, ಅವ್ರ ನಂಬಿಕೆಯಲ್ಲೂ ತಪ್ಪದು, ವಿಶ್ವಾಸದಲ್ಲೂ ತಪ್ಪೇ ಹೊರತು ಸರಿಯಾದ ರೀತಿಯಲ್ಲಿ ಶಾಸ್ತ್ರದ ಉಪಯೋಗ ಭಾರಿ ದೊಡ್ಡದು. ಅದಕ್ಕೆ ದ್ರೋಣಾಚಾರ್ಯ ಹೇಳ್ತಾರೆ, ನಾ ಮಾಡಿ ತೋರಿಸ್ತೇನೆ ಅಂತ ಹೇಳಿ. ನೋಡಿ ಏನ್ ಮಾಡ್ತೇನೆ ಈಗ, ಏನ್ ಮಾಡ್ತೀವಿ? ಬರಿ ಕೇಳಿ ಬಂದ್ರೆ ಏನು, ಅವ್ರು ಬಿಲ್ಲು ಮಾಡ ಕೂಡ ಇಲ್ಲ ಅವ್ರ ಹತ್ರ. ಬರಿ ಕೇಳಿ ಬಂದ್ರೆ ಏನ್ ಮಾಡ್ತೀರಿ? ಒಂದಿಷ್ಟು ದರ್ಬೆ ಎದ್ದು ಕಿತ್ಕೊಂಡ್ರು ಕೈಲಿ, ದರ್ಬೆ ಕಿತ್ಕೊಂಡ್ರು ಮಂತ್ರಿಸಿದ್ರು, ಒಂದ್ ದರ್ಬೆ ಬಿಟ್ರು ಕೆಳಗಡೆ, ಸೀದಾ ಹೋಗಿ ಚೆಂಡು ಕಂಡ್ಕೊಂಡು ಚೆಂಡು ಕಂಡ್ಕೊಂಡು ನೋಡ್ತಾ ಇದ್ದಾರೆ. ಇನ್ನೊಂದ್ ದರ್ಬೆ ತಗೊಂಡ್ರು ಬಿಟ್ರು, ಆ ದರ್ಬೆ ಹಿಂದೆ ಕಂಡ್ಕೊಂಡು, ಆ ದರ್ಬೆ ಹಿಂದೆ ಅಂಟ್ಕೊಂಡು, ಇನ್ನೊಂದ್ ದರ್ಬೆ ಆ ದರ್ಬೆ ಮತ್ತೆ ಅಂಟ್ಕೊಂಡು, ಈ ಮಾಡ್ತಾ ಮಾಡ್ತಾ ಬೇರೆದ್ ಬಂತು. ಹಿಡಿದು ಎರಡು ಹಗ್ಗ ಆದಾಗ ಸರಿಯೇ ತೆಗೆದಿತ್ತು, ತಗೊಳ್ಳಿ ಇದನ್ನ. ನೋಡಿ, ಸೇವಿಕಾಲ ಹಚ್ಚಿದ್ದಲ್ಲ, ಅದೇನು ಕೂಡ ಅಂಟಿಗಿಂಟು ಹಚ್ಚಿದ್ದಲ್ಲ, ಮಂತ್ರದಿಂದ ಅಂಟ್ತಾ ಇದೆ, ಅದು ವಿಶೇಷ. ಮಂತ್ರ ಸರಿಯಾಗಿ ಅಂಟ್ತಾ ಇದೆ, ನೋಡಿ ಸರಿಯಾಗಿ ಅಂತ ತಗೊಳ್ಳಿ ಇದನ್ನ. ಆಶ್ಚರ್ಯನೇ ಆಶ್ಚರ್ಯ, ಏನಿದು ಮಂತ್ರ? ಅಸ್ತ್ರವಿದ್ಯೆಯಿಂದ ಅಷ್ಟ ಆಳದ ಬಾವಿಯಿಂದ ಚೆಂಡನ್ನ ತೆಗೆದರಲ್ಲ, ಅಸ್ತ್ರವಿದ್ಯೆಯಿಂದ ಏನನ್ನೂ ಸಾಧಿಸಬಹುದು ಅಂತ ಹೇಳೋದಕ್ಕೆ ಒಳ್ಳೆಯ ದೃಷ್ಟಾಂತವಾಯಿತು. ಭಾರಿ ಸಂಭ್ರಮ ಪಡ್ತಾರವರು ಆಚಾರ್ಯರೇ. ದ್ರೋಣಾಚಾರ್ಯ ಅಂತ ಗೊತ್ತಿಲ್ಲ, ಹೆಸರು ಗೊತ್ತಿಲ್ಲ ಅವ್ರಿಗೆ. ಎಲ್ಲಿ ಎಲ್ಲಿ ಹೇಳಿ ಭೀಮನ ಹೊರತು ಬಂದ್ರೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ಬಿಡಬೇಕು. ಅವ್ರು ಹೇಳ್ತಾರೆ, ಸ್ವಾಮಿ ಏನಿದು ಆಶ್ಚರ್ಯ, ದಯವಿಟ್ಟು ಆ ರಾಜಮುದ್ರಿಕೆ ತೆಗೆಕೊಟ್ಟು ಬಿಡಿ ಅಂತ ಕೇಳಿ. ಇದು ತೇಲೋದನ್ನು ತೆಗೆದ್ರು, ರಾಜಮುದ್ರಿಕೆ ಮುಳುಗೋಗ್ಬಿಟ್ಟಿದೆ ಈಗ, ಅದನ್ನು ತೆಗಲಕ್ಕೆ ಬರುತ್ತಾ ಈಗ. ಓ, ಇದೇ ರೀತಿ ತೆಗಿತೇನೆ ಅಂತ ಹೇಳಿದ್ರು, ಇದೇ ರೀತಿ ತೆಗಿತೇನೆ, ಕಷ್ಟ ತೆಕ್ಕೊಟ್ಟು ಬಿಡಿ ಅಂತ ಹೇಳಿದ್ರು. ದ್ರೋಣಾಚಾರ್ಯ ಬಿಡ್ತಾರಾ? ಹೇಗೆ ಬುದ್ಧಿ ಉಪಯೋಗಿಸ್ತಾರೆ ಲೆಕ್ಕ ಹಾಕ್ಬೇಕು, ಹಾಗೆಲ್ಲ ತೆಗೆಯೋದಿಲ್ಲ ಅಂತ, ಹಾಗೆಲ್ಲ ತೆಗೆಯೋದಿಲ್ಲ, ನನಗೆ ಮಾತು ಕೊಟ್ಟರೆ ತೆಗಿತೇನೆ ಅಂತ. ಮಾತು ಕೊಟ್ಟರೆ ತೆಗಿತೇನೆ. ಈಗಾಗಲೇ ಕಮರ್ಷಿಯಲ್ ಆಗಿದ್ದಾರೆ, ಆಗಲೇ ಅವ್ರು ಸ್ವಲ್ಪ ಹಠ ಹಿಡಿದಿದೆಯಲ್ಲ, ಆಗಲೇ ದರ್ಪಂ ಹರೀಶ್ ಸೊಕ್ಕದು ಮೊದಲೇ ಎಚ್ಚರ ಇದ್ದಿಲ್ಲ ಪಾಪ ಅವರಿಗೆ. ಈಗಾಗಲೇ ಏನಾದ್ರು ಮಾಡಬೇಕು ತಲೆಯಲ್ಲಿ ಕೂತಿತ್ತಲ್ಲ, ಅದಕ್ಕೆ ಫಲಾಪೇಕ್ಷೆ ಬಂತ, ಏನಾದ್ರು ಕರಾರು ಶುರುವಾಗ್ತದೆ. ಆಗಲೇ ಏನ್ ಮಾಡ್ಬೇಕೀಗ? ಜಗಾದ ಹುಟ್ಟಿ ಮಮ ಕಲ್ಪ್ಯತಾ ಮಿತಿ, ನನ್ನ ಜೀವನೋಪಾಯ ವ್ಯವಸ್ಥೆ ಮಾಡಿ ಅವಾಗ ನಾನು ಮಾಡ್ತೇನೆ ಅಂತ. ನಾನು ಜೀವನೋಪಾಯದ ವ್ಯವಸ್ಥೆ ಮಾಡಿ, ಊಟದ ಭುಕ್ತಿ ಅಂದ್ರೆ ಊಟ, ಊಟದ ವ್ಯವಸ್ಥೆ ಮಾಡಿ ಮಾಡ್ತೇನೆ. ಇವತ್ತು ಊಟ ಕೇಳಿ ಅಲ್ಲ, ಅನ್ನ ಕೊಡಿ ಅಂದ್ರೆ ಇವತ್ತು ಅನ್ನ ಕೊಡಿ ಅಲ್ಲ, ಕೆಲಸ ಕೊಡಿಸಿ ಅಂತ ಅರ್ಥ. ಕೆಲಸ ಕೊಡಿಸಿ, ನನಗೆ ಜೀವನೋಪಾಯಕ್ಕೆ ವ್ಯವಸ್ಥೆ ಮಾಡಿ, ನಾನು ತಕ್ಷಣ ಮಾಡ್ತೀನಿ ಅಂತ ಹೇಳಿ. ತಕ್ಷಣ ಎಲ್ಲರೂ ಮುಖ ನೋಡ್ತಾ ಇದ್ದಾರೆ. ಧರ್ಮರಾಜ ಬರ್ತಾನೆ, ಅದರ ಕೈ ಕೈ ಮೇಲೆ ಕೈ ಹಾಕ್ತಾನೆ. ನಿಮಗೆ ನಾನು ಜೀವನೋಪಾಯ ಕೊಡ್ತೇನೆ, ನಿಮ್ಮ ರಕ್ಷಣೆಯ ಜವಾಬ್ದಾರಿ ನಂದೊಂದು ಒಪ್ಕೋತಾನೆ. ಮಹಾಭಾರತದಲ್ಲಿ ಬರೋದನ್ನ ಆಚಾರ್ಯ ಬರೀತಾರೆ, ತ್ರಿವರ್ಗ ಮುಖ್ಯಾತ್ಮಜ ಆತ್ಮಜೋನು ವಾಕ್ಯತಃ ಅನು. ತ್ರಿವರ್ಗ ಮುಖ್ಯ, ಧರ್ಮಾರ್ಥ ಕಾಮದಲ್ಲಿ ಮುಖ್ಯ ಧರ್ಮ, ಅದರ ಮಗ ಧರ್ಮರಾಜ, ಆತ ಭಾಷೆ ಕೊಟ್ಟ, ನಿಮ್ ಜವಾಬ್ದಾರಿ ನನಗೆ ಸೇರಿದ್ದು ಅಂತ ಹೇಳಿದರು. ಈಗ ಅರ್ಥ ಮಾಡ್ಕೊಂಡ್ರೆ ಗೊತ್ತಾಗ್ತದೆ, ಅನ್ನಕ್ಕೆ ಏನ್ ಮಾಡಬೇಕು, ಧರ್ಮರಾಜ ನಾನು ಕಾಪಾಡುತ್ತೇನೆ ಅಂತ ಹೇಳಿದ. ಅದಕ್ಕೆ ಶಾಸ್ತ್ರ ಹೇಳುತ್ತದೆ, ಧರ್ಮೋ ರಕ್ಷತಿ ರಕ್ಷಿತ. ಅನ್ನ ಕೊಡೋದು ಯಾರು ನಮಗೆ, ಧರ್ಮ ಅನ್ನ ಕೊಡ್ತದೆ ಹೊರತು ಎಲ್ಲಿಂದ ನಾನು ಅನ್ನ ಬೀಳೋದಿಲ್ಲ. ಧರ್ಮಾಚರಣೆ ಮಾಡಿ ಕೂತಲ್ಲಿ ಅನ್ನ ಬಂದು ಬೀಳಬೇಕು ಅಂತ ಧರ್ಮದ ಮಾತು ಬಂತು. ದ್ರೋಣಾಚಾರ್ಯ ಒಪ್ಕೊಂಡು ಈ ಮುಂದಿನ ಮಾತು ಯೋಚನೆ ಮಾಡಬೇಕು. ದುರ್ಯೋಧನ ಏನಂತಿರ್ತಾನೆ, ನನ್ನ ಅನ್ನ ದ್ರೋಣ, ನನ್ನ ಅನ್ನ ದ್ರೋಣ ಅಂತ ಅಂತಿರ್ತಾನಲ್ಲ. ಮಾತು ಕೊಟ್ಟು ಅನ್ನ ದ್ರೋಣ ತಂದವರು ಯಾರು, ಪಾಪ ಧರ್ಮರಾಜ ಕ್ಲೇಮ್ ಮಾಡಿದವನು ಇವನು. ಯಾರ ಚೀಟಿ ಬರೆಸಿ ಟೋಕನ್ ಹೊತ್ಕೊಂಡೋದ್ರೆ ಇದಾಗಿದೆ ಅಷ್ಟೇ. ಸೇವಕರ್ತ ಅವರು ಟೋಕನ್ ಹೊಡೆದವನು ಇವನು, ಹಾಗಾಗಿಬಿಟ್ಟಿದೆ ಅಷ್ಟೇ ಹೊರತು ನಿಜವಾಗ್ಲೂ ದುರ್ಯೋಧನ ಶುದ್ಧ ಮೋಸಗಾರ. ರಾಜ್ಯ ಕಕ್ಕಿಲ್ಲ, ರಾಜ್ಯ ತಂದು ಅಂತಾನೆ. ದ್ರೋಣಾಚಾರ್ಯ ತಾನು ಸಾಕಿಲ್ಲ, ತಾನು ಸಾಕಿದೆ ಅಂತಾನೆ. ಸಾಕಿದ್ದು ಧರ್ಮರಾಜ ಪಾಪ. ಆ ಮಾತು ಹೇಳಿದ ತಕ್ಷಣ ಆಗಲಿ ಅಂತ ಹೇಳಿಬಿಟ್ಟು ಅದೇ ರೀತಿ ಮುದ್ರಿಕನ ತೆಗೆದ್ರಂತೆ. ಚೆಂಡು ತೇರ್ಸಿದ್ದು ಕೊನೆ ಪಕ್ಷ, ಅದು ಮುಳುಗೋದು ಕಣ್ಣಿ ಕೂಡ ಕಾಣೋದಿಲ್ಲ. ಅದಕ್ಕೆ ಹೇಳ್ತಾರೆ ಸಂಕಲ್ಪ ಮಾಡಿಬಿಟ್ರೆ ಅಲ್ಲಿ ಹೋಗಬೇಕು ಅಂತ ಹೇಳಿ. ಸಂಕಲ್ಪ ಮಾಡಿಬಿಟ್ರೆ ನಂಬರ್ ಸರಿ ಇದ್ರೆ ನಾವು ಊರಿಗೆ ಹೋಗಬೇಕಾಗಿಲ್ಲ, ಫೋನ್ ಮಾಡೋ ಊರಿನ ಅದನ್ನು ನೋಡಿರ್ಬೇಕಾಗಿಲ್ಲ. ಊರುಗಳನ್ನ ಹೇಗೆ ಡೈರೆಕ್ಟ್ ಆಗಿ ಹಲೋ ಅಂತ ಹೇಳ್ತಾರೆ ಇಮಿಡಿಯೇಟ್ ಆಗಿ. ಆ ನಂಬರ್ ಸರಿ ಇದ್ರೆ ಹೇಗೆ ಕಾಂಟ್ಯಾಕ್ಟ್ ಆಗ್ತದೋ, ಮಂತ್ರ ಸರಿ ಇದ್ರೆ ಪದಾರ್ಥ ಕಾಣಬೇಕಾಗಿಲ್ಲ, ಗುರಿ ಮುಟ್ಟಿಬಿಡುತ್ತೆ ಅಂತ ಹೇಳ್ತಾರೆ. ಮುಳುಗಿದ ಮುದ್ರಿಕೆ ಅಂಟ್ಕೊಂಡು ಹೋಗಿ ಮತ್ತೆ ದರ್ಭಗಳನ್ನ ಬಿಟ್ಟರು ಎಲ್ಲ ಅಂಟ್ಕೊಂಡ್ಬಿಟ್ರು. ಎಳೆದ್ರು ಕೈಗೆ ಉಂಟು ಎಷ್ಟೋದು ನಿಜವಾದ ಮ್ಯಾಜಿಕ್ ಅಂದ್ರೆ ಯಾವ ಪವಾ ಒಬ್ಬ ಇಂದ್ರಜಾಲಿಕ ಮಾಡತಕ್ಕಂತಹ ಕಾರ್ಯ ಶಾಸ್ತ್ರಜ್ಞ ಕಾರ್ಯದ ಬುದ್ಧಿ ಏನೂ ಅಲ್ಲ. ಸುಳ್ಳು ಮಾಡಕ್ಕೆ ಎಷ್ಟು ಕಷ್ಟಪಡ್ತಾರೆ ಶಾಸ್ತ್ರ. ನಿಜವಾದ ಪವಾಡ ಇಂದ್ರಜಾಲ ಮಹೇಂದ್ರಜಾಲಕ್ಕಿಂತ ದೊಡ್ಡದಾಗಿರುತ್ತದೆ. ಅದನ್ನ ಮಾಡಿ ಮುದ್ರಿಕೆ ತೆಗೆದುಕೊಟ್ರಂತೆ. ಅವರಿಗೆ ಆಶ್ಚರ್ಯನೇ ಆಶ್ಚರ್ಯ. ಸ್ವಾಮಿ ನೀವು ಯಾರು, ಏನು ನಿಮ್ಮ ಸಾಮರ್ಥ್ಯ, ನಮ್ಮ ನಂಬಲಿಕ್ಕೆ ಆಗ್ತಾ ಇಲ್ಲ, ನೀವು ಯಾರು ಯಾರು ಅಂತ ಕೇಳಿದ್ರೆ ತಕ್ಷಣ ಅವ್ರು ಹೇಳ್ತಾರೆ ನನ್ನ ಬಗ್ಗೆ ನಾನು ಹೇಳ್ಕೊಡೋದಿಲ್ಲ, ನಿಮ್ಮ ತಾತನ ಕೇಳಿ ಗೊತ್ತಾಗುತ್ತೆ ಅವರಿಗೆ ಅಂತ ಹೇಳಿ. ನಿಮ್ಮ ತಾತನ ಕೇಳಿ, ದ್ರೋಣಾಚಾರ್ಯ ತಮ್ಮ ಬಗ್ಗೆ ಹೇಳ್ಕೊಡೋದು ಮನಸ್ಸಿಲ್ಲ, ನಿಮ್ಮ ತಾತನ ಕೇಳಿ ಹೇಳ್ತಾರೆ, ಭೀಷ್ಮರನ್ನ ಕೇಳಿ ಅಂತ. ರಕ್ಷ ಭೀಷ್ಮರ ಹತ್ರ ಓಡ್ತಾರೆ. ಇರಲ್ಲ ತಾತ, ತಾತ ಒಬ್ಬ ಆಚಾರ್ಯ ಬಂದಿದ್ದಾರೆ, ಏನು ನಂಬಲಿಕ್ಕೆ ಸಾಧ್ಯ ಇಲ್ಲ, ಏನೇನೋ ಮಾಡ್ತಿದ್ದಾರೆ ಅವರು ಅಂತ ಎಲ್ಲ ಹೇಳಿದ್ರಂತೆ. ಹೇಳಿದ್ದಾರೆ ಆಗ ಭ್ರಷ್ಟಾಚಾರ ಕೇಳ್ತಾರೆ, ಹೇಗಿದ್ರು ಅವ್ರು ನೋಡ್ಲಿಕ್ಕೆ. ಕೃಷ್ಣವರ್ಣಂ ದ್ವಿಜಂ ಜ್ಞಾತ್ವಾ ಹೇಳ್ತಾರೆ ಆಚಾರ್ಯ. ಭಾರಿ ವರ್ಚಸ್ವಿಗಳು, ಸ್ವಲ್ಪ ಕಪ್ಪು ಬಣ್ಣದವರಿದ್ದಾರೆ, ವೃದ್ಧರು, ತುಂಬಾ ತೇಜಸ್ವಿಗಳು, ಇಷ್ಟೆಲ್ಲ ಮಾಡಿದ್ರು ಅಂತ ತಕ್ಷಣ ಭ್ರಷ್ಟಾಚಾರ ಅಂದ್ಕೊಂಡ್ರಂತೆ. ಭ್ರಷ್ಟಾಚಾರ ದ್ರೋಣಾಚಾರ ಹೊಸಬರಲ್ಲ, ಒಂದೇ ಊರಲ್ಲಿದ್ದವರೇ, ಇಬ್ರು ಸೇಮ್ ಏಜ್, ಕಂಟೆಂಪರರೀಸ್ ಅವರು. ಆದ್ರೆ ಭೀಷ್ಮಾಚಾರ್ಯ ಎಷ್ಟೋ ದಿವಸ ಓದಲಿಕ್ಕಿಂತ ಔಟ್ ಆಫ್ ಸ್ಟೇಷನ್ ಅವರು, 525 ವರ್ಷ ನಾಪತ್ತೆ ಆಗಿದ್ದವರು. ಆಗಿರೋದು ಶಿಲಂಚರುತ್ತಿಂದ ಇವರು ದೂರ ಇದ್ದವರು. ಆದ್ರೆ ಮತ್ತೆ ಮತ್ತೆ ಅವ್ರ ಸಂಪರ್ಕ ಬರ್ತಿತ್ತು. ಅವ್ರಿಗೆ ಸುದ್ದಿ ಕೇಳಿದ್ರಾಗ್ಲಿ, ದ್ರೋಣಾಚಾರ್ಯರು ತುಂಬಾ ದಿವಸದಿಂದ ಊರಲ್ಲಿಲ್ಲ, ಯಾರಿಂದ್ರೆ ವಿಷಯ ಕಲೆಕ್ಟ್ ಮಾಡಿದ್ರು, ಪರಿಸರ ಅವರ ಹತ್ರ ಓದ್ತಾ ಇದ್ದಾರೆ ಅಂತ ಕೇಳಿತ್ತು. ಈ ವಿಷಯ ಕೇಳಿದ ತಕ್ಷಣ ಹಾಗಿದ್ರೆ ಆಚಾರ್ಯರು ಬೇರೆಯವರಲ್ಲ, ಒಂದು ದ್ರೋಣಾಚಾರ್ಯ ಇರಬೇಕು. ಪರಿಸರ ಅವರ ಹತ್ರ ಓದ್ತಾರೆ ಅಂತ ಕೇಳಿದ್ನಲ್ಲ, ಎಷ್ಟು ಓದಿದ್ದಾರೆ ಅಂತ ಗೊತ್ತಾಯ್ತು ಈಗ ಅಂತ ಹೇಳಿದ್ದಾರೆ. ಎಷ್ಟು ಓದಿದ್ದಾರೆ ಗೊತ್ತಾಯ್ತು ಅಂತ ಹೇಳಿದವರೇ ಆಚಾರ್ಯ ಕರ್ಕೊಂಡು ಬನ್ನಿ ಅನ್ಲಿಲ್ಲ, ಬನ್ನಿ ಹೋಗೋಣ ತಾವೇ ಬಂದ್ರೆ, ಇದು ಧರ್ಮ ಇದು ಅಂತ. ಆಚಾರ್ಯ ಹೇಳ್ಕಳಿಸಿ ನಾಳೆ ಮನೆ ಬರಬೇಕು ಅಂತ ಹೇಳಿದ್ರೆ ಹಾಗೆಲ್ಲ ಹೇಳ್ಬಾರ್ದು. ದೊಡ್ಡವರನ್ನು ಗೌರವದಿಂದ ಕಾಣಬೇಕೆ ಹೊರತು, ಭೀಷ್ಮರು ಎಂಥ ಸುಸಂಸ್ಕೃತ ವ್ಯಕ್ತಿಗಳು, ಎಷ್ಟು ಉನ್ನತ ಮಟ್ಟದ ವ್ಯಕ್ತಿಗಳು, ಅಂಥ ಭೀಷ್ಮ ಅಂತ ದೇವತೆಗಳಿಂದ ಬಿರುದು ಪಡೆದವರು. ಅಂಥವರು ಒಬ್ಬರು ಹ್ಯಾಕ್ ಕಾಣಬೇಕು, ಅವರು ಬ್ರಾಹ್ಮಣ, ಇವರು ಕ್ಷತ್ರಿಯ, ಅವನು ಸ್ವಾಗತ ಮಾಡಬೇಕು ತನ್ನ ಕರ್ತವ್ಯ. ಸ್ವತಃ ಅವರೆಲ್ಲರ ಸಭೆ ದ್ರೋಣಾಚಾರ್ಯ ಹತ್ರ ಅವರಲ್ಲೇ ಕೂತಿದ್ದಾರೆ ಆಚಾರ್ಯ, ಹಾಗೆಲ್ಲ ಕರೆದೇ ಬರೋದು ಬರೋದಿಲ್ಲ ಅಂತ ಹೇಳಿಬಿಟ್ಟು ಅವ್ರ ಸ್ವಾಭಿಮಾನ ಅಂದ್ರೆ ಹೋಗ್ತಾರೆ. ತಕ್ಷಣ ಗುರುತು ಮಾತಾಡಿಸ್ತಾರೆ, ಈ ದ್ರೋಣಾಚಾರ್ಯರೇ ಏನು ಭಾಗ್ಯ, ನಿಮ್ಮಂಥವ್ರು ನಮಗೆ ಸಿಕ್ಕಿದ್ದೀರಿ ಇವತ್ತಿನ ದಿವಸ, ನಾನು ಅದನ್ನು ಕಳ್ಕೊಳ್ಳಕ್ಕೆ ಇಷ್ಟಪಡೋದಿಲ್ಲ. ನೀವೆಲ್ಲ ಕೂಡ ರಾಜಕುಮಾರರಿಗೆ ಅಸ್ತ್ರವಿದ್ಯಾ ಗುರುಗಳಾಗಬೇಕು ಅಂತ ಹೇಳಿ. ಭೀಷ್ಮಾಚಾರ್ಯ ಮಾಡಿ ದೊಡ್ಡ ಕೆಲಸ ಇದ್ರು, ಸ್ವತಃ ದೊಡ್ಡ ವಿದ್ವಾಂಸರು ಭೀಷ್ಮರು, ಸಾಮಾನ್ಯರಲ್ಲ. ಇವರು 12 ವರ್ಷ ಓದಿ ಬಂದಿದ್ದಾರೆ, ಪರಶುರಾಮದೇವರು 12 ವರ್ಷ ಓದಿದ್ದಾರೆ ದ್ರೋಣಾಚಾರ್ಯರು, ಅವರು 425 ವರ್ಷ ಓದಿದ್ದಾರೆ ಭೀಷ್ಮರು. ಕ್ಷತ್ರಿಯರಾಗಿ 8 ವರ್ಷ ಓದಿದ ಭೀಷ್ಮರು, 12 ವರ್ಷ ಓದಿದ ಇವರು. ಅವ್ರು ಹೇಳಿ ನಮ್ಗೆ ಹುಡುಗರು ನೀವೇ ಪಾಠ ಹೇಳಿಕೊಡಬೇಕು. ಇದೊಂದು ಪ್ರಶ್ನೆ ಬರ್ತದೆ, ಜಾಸ್ತಿ ಓದಿದವರು ಇವರು, ಪರಿಸರಾವರದ ಮೊದಲ ಶಿಷ್ಯರು ಅವರು, ಮೊದಲು ಭೀಷ್ಮರು ಓದಿದ್ದು, ಆಮೇಲೆ ದ್ರೋಣರು ಓದಿದ್ದು, ಅಂದಮೇಲೆ ಅವರೇ ಹೇಳ್ಕೊಡ್ಬೋದಾಗಿತ್ತಲ್ಲ ಹಾಗಿದ್ರೆ. ಅದಕ್ಕೆ ಹೇಳ್ತಾರೆ ಹೇಳ್ಕೊಡ್ಲಿಲ್ಲ ಅವರು, ದ್ರೋಣರ ಕೈಯಲ್ಲೇ ಹೇಳುತ್ತಾರೆ. ಅದಕ್ಕೆ ಶಾಸ್ತ್ರ ಹೇಳ್ತದೆ ಕ್ಷತ್ರಿಯ ಅಸ್ತ್ರವಿದ್ಯೆಯನ್ನು ಕಲಿಬೇಕು, ಉಪಯೋಗಿಸಬಹುದು, ಹೇಳಬೇಕಾದ್ರೆ ಮಾತ್ರ ಬ್ರಾಹ್ಮಣರ ಕೈಯಲ್ಲೇ ಹೇಳಿಸ್ಬೇಕು ಅಂತ ನಿಯಮವು. ಆ ತಂದೆ ಪ್ರೊಫೆಸರ್ ಆಗಿದ್ರು ಕೂಡ ಯಾವ ಕಾಲೇಜಲ್ಲಿರ್ತೋ ಆ ಕಾಲೇಜಲ್ಲಿ ಸೇರಿಸಿ ಅಲ್ಲೇ ಪಾಠ ಮಾಡಿಸ್ಬೇಕೆ ಹೊರತು ಕಾಲೇಜ್ ಹೋಗೋಣ ನಾನೇ ಪಾಠ ಮಾಡ್ತೀನಿ ಮನೆಯಲ್ಲಿ ಅಂತ ಕೇಳಾಗಿಲ್ಲ ಅವರು. ಅಟೆಂಡೆನ್ಸ್ ಹೋಗಿ ಸೇರಾಗ್ತಾನೆ ಕೊನೆ ಪಕ್ಷ, ಪಾಠ ಮಾಡಿದ್ರೆ ಸಾಲದು, ನಿಮ್ಮಲ್ಲಿ ಪಾಲನೆ ಮಾಡಬೇಕು. ಆ ಹಿನ್ನೆಲೆಯಲ್ಲಿ ತತ್ವ ಅಂದ್ರೆ ಶಾಸ್ತ್ರ ಇವತ್ತು ಹಾಗೆ ನಡೀತಾ ಇದ್ದಾರೆ, ಪ್ರಾಕ್ಟೀಸ್ ಮಾಡ್ತಿದ್ದೇವೆ. ಮಾಡೋದು ಪ್ರಾಕ್ಟೀಸ್ ಮಾಡೋದಲ್ಲ ಶಾಸ್ತ್ರ ತತ್ವನೇ, ಬೈಯೋದು ಶಾಸ್ತ್ರ ತತ್ವನೇ. ಆದ್ರಿಂದ ಅದು ಫಲ ಕೊಡದೆ ಹೋಗ್ಬಿಡ್ತದೆ ಅಷ್ಟೇ. ಸ್ವತಃ ತಾನಾಗಿದ್ರು ಕೂಡ ಹೇಳ್ಕೊಡ್ತಕ್ಕಂಥ ಅಧಿಕಾರ ದ್ರೋಣಾಚಾರ್ಯರಿಗಿದೆ, ಅವ್ರು ಹೇಳ್ಕೊಡಬೇಕು. ಆದ್ದರಿಂದ ನೀವು ಹೇಳ್ಕೊಡಿ ಅಂತ ಕೇಳಿದಾಗ ದ್ರೋಣಾಚಾರ್ಯ ಬೇಕಾಗಿದ್ದೇ ಅದು ಪಾಪ. ಶಿಷ್ಯರನ್ನು ತಯಾರು ಮಾಡಬೇಕು, ಶಿಷ್ಯರು ಸಿಗಬೇಕು, ಆ ಮೂಲಕ ತಮ್ಮ ಹಠ ಸಾಧಿಸಬೇಕು ಅಂತ ಸಂಕಲ್ಪ ಮಾಡಿದ್ರಿಂದ ಅವರಿಗೆ ಖುಷಿನೇ ಆಯ್ತು. ಇನ್ಮೇಲೆ ನಿಮ್ಮೆಲ್ಲ ಹುಡುಗರು ಒಪ್ಪಿಸಿಬಿಡ್ತೇನೆ. ದ್ರೋಣರ ಭೀಷ್ಮರಿಂದ ಕಲಿಬೇಕಾದ ಪಾಠ ಆಯ್ತು. ಎಷ್ಟೋ ಜನ ಇರ್ತಾರೆ, ಪಂಡಿತರ ಸ್ವಭಾವ ಬಹಳ ವಿಚಿತ್ರ, ತಾ ಪಾಠ ಹೇಳ್ಕೊಡೋದಿಲ್ಲ, ಅವ್ರಿಗೆ ಬಿಡುವಾಗೋದಿಲ್ಲ, ಇನ್ನೊಬ್ಬರಿಗೆ ಹೇಳಿಸೋದಿಲ್ಲ, ನನ್ನ ಇನ್ನೊಬ್ಬರಿಗೆ ಹೇಳಿಸ್ಬೇಕಾ? ಕೊನೆಗೆ ಏನಾಗ್ತಾನೆ ಗೊತ್ತಾ, ಅವನು ಏನು ಇಲ್ಲ, ತಾನೇ ಹೇಳ್ಕೊಡ ಇನ್ನೊಬ್ರು ಹೇಳ್ಕೊಡೋದಿಲ್ಲ, ಪಂಡಿತ ಪುತ್ರ ಅಂತ ಆಗಿಬಿಡ್ತಾನೆ. ಪಂಡಿತ ಪುತ್ರ ಈಡಿಯಂ ಭಾರಿ ದಡ್ಡ ಅಂತ ಅರ್ಥ. ಪಂಡಿತ ಪುತ್ರ ಅವರ ಅಪ್ಪ ಪಂಡಿತ ಮಗ ಅಲ್ಲ ಅಂತ ಅರ್ಥ. ಅಪ್ಪ ಪಂಡಿತ ಮಗ ಅಲ್ಲ, ಯಾತಕ್ಕೆ? ತಾನು ಹೇಳ್ಕೊಡಲಾರ, ಅವನಿಗೆ ಟೈಮ್ ಇಲ್ಲ, ಇನ್ನೊಬ್ರು ಹೇಳಿಸ್ಲಾರ, ತನ್ನ ಪ್ರೆಸ್ಟೀಜ್ ಕ್ವಶನ್ ಅದು. ತನಗೇನಾಗ್ತಾನೆ, ಸಾಮಾನ್ಯರ ಮಕ್ಕಳಿಗೆ ನಡರಾಗಿಬಿಡ್ತಾನೆ. ಕೊನೆ ಪಕ್ಷ ಭೀಷ್ಮರ ಕಥೆ ಕೇಳಿದ್ರು, ತಾವು ಹೇಳ್ಕೊಡುವ ಹಠ ಇಲ್ಲ ಅವರಿಗೆ, ವಿದ್ಯಾರ್ಥಿಗಳಿಗೆ ಹೇಳ್ಕೊಡೋರು ಹೇಳ್ಕೊಡ್ರು. ತನ್ನ ತನ್ನ ಎನಿಮಿನೇ ಇರಬಹುದು, ಆ ಮೇಸ್ಟರ್ ಪ್ರೊಫೆಸರ್ ಆಗಿಬಿಟ್ಟ ಕಾಲೇಜಿನೊಳಗೆ, ಆದ್ರೆ ತನ್ನ ಹುಡುಗನ ಭವಿಷ್ಯ ಮುಖ್ಯ, ತನ್ನ ಮಗನ ಭವಿಷ್ಯ ಮುಖ್ಯ. ಆದ್ದರಿಂದ ಅದನ್ನು ಓದಿಸ್ಬೇಕೆ ಹೊರತು ಬಿಡ್ಲಕ್ಕೆ ಹೋಗಬಾರ್ದು. ಮತ್ತು 99 ಪಾಲ ಜನ ಶಾಸ್ತ್ರ ಓದಿದವರು ತಮ್ಮ ಮಕ್ಕಳಿಗೆ ಪಾಠ ಹೇಳಿಕೊಡ್ಲಿಲ್ಲ ಅನ್ನೋದನ್ನು ಗಮನಿಸಬೇಕು. ತುಂಬಾ ಜನ ತಮ್ಮ ಮಕ್ಕಳಿಗೆ ಪಾಠ ಹೇಳಿ ಇತ್ತೀಚೆಗೆ ಹಿಂದೆ ಹೇಳ್ಕೊಟ್ಟಿದ್ದಾರೆ, ಪಾಪ ಇತ್ತೀಚೆಗೆ ಹೇಳ್ಕೊಡ್ಲಿಲ್ಲ. ಅದಕ್ಕೆ ಏನೇನೋ ಕಾರಣಗಳ ಬಂದು ತಪ್ಪು. ಭೀಷ್ಮರ ಕಥೆ ಕೇಳಿದಾಗ ನಮ್ಮೆಲ್ಲ ಪ್ರತಿಷ್ಠೆಯನ್ನು ಹಿಂದೆ ಮಾಡಿ ಮಕ್ಕಳ ಕಲ್ಯಾಣವನ್ನು ಬಯಸಬೇಕು, ಯೋಗ್ಯವಾದ ವಿದ್ಯಾಭ್ಯಾಸದ ಅವಕಾಶ ಸಿಕ್ತು ಅಂದ್ರೆ ಕಳ್ಕೊಳ್ಬಾರ್ದು, ಮೊದಲು ಕಳಿಸ್ಕೊಡ್ಬೇಕು. ಎಷ್ಟೇ ಉಪಯೋಗ ಮಾಡ್ಕೋತಾರೆ ಇವತ್ತಿನ ದಿವಸ, ಶಾಸ್ತ್ರ ತಿಳಿದವರು ಇದ್ರು ಕೂಡ ಉಪಯೋಗ ಮಾಡ್ಕೊಳ್ಳೋ ಜನ ಸಿಗೋದಿಲ್ಲ. ಭೀಷ್ಮರ ದಾಖಲೆ ಅದು ಒಂದು. ದ್ರೋಣಾಚಾರ್ಯ ಮತ್ತೆ ತಕ್ಷಣ ಒಪ್ಪಿಕೊಂಡ್ರು, ಬಿಟ್ರು, ಅಲ್ಲೇ ವ್ಯವಸ್ಥೆ ಮಾಡಿಬಿಟ್ರು. ಇನ್ನು ರಾಜಗುರು ಆದ್ರೆ ಅವ್ರಿಗೆ, ದ್ರೋಣಾಚಾರ್ಯ ರಾಜಗುರು ಆಗ್ತಾ ಇದ್ದಾರೆ. ಪರಶುರಾಮರ ಬಳಿ ಹೋಗಿ ಬಂದಿದ್ದರ ಪ್ರಭಾವ ಅದು ಉತ್ತಮ ಪಟ್ಟ ಸಿಕ್ತು. ಪಾಠ ಶುರು ಮಾಡಿದ್ರೆ ಹೇಳೋದಕ್ಕೋಸ್ಕರ ಇನ್ನೇನು ಮಂಗಳಾಚರಣೆ ಮಾಡಿ ಶುರು ಮಾಡಬೇಕು, ಒಂದು ಕರಾರ್ ಹಾಕಿದ್ರು. ನೋಡಿ ಇಷ್ಟು ಜನ ಇದ್ದೀರಿ, ನಾನು ಒಂದು ಗುರುದಷ್ಟೇ ಕೇಳ್ತೇನೆ, ಎಲ್ಲ ವಿದ್ಯೆ ಮುಗಿದ ಮೇಲೆ ನಾನು ಕೇಳಿದ ಗುರುದಷ್ಟೇ ಕೊಡ್ತೀನಿ ಅಂತ ಯಾರು ನನಗೆ ಮಾತು ಕೊಡ್ತೀವಿ, ಅವರನ್ನ ಧನ್ವಿನಾಂ ಅಗ್ರಣ್ಯಂ ಸಾಧಯಿಷ್ಯೆ, ಅಪ್ರತಿಭ ಧನುರ್ಧಾರಿಯನ್ನಾಗಿ ಮಾಡ್ತೇನೆ, ಅದು ನನ್ನ ಜವಾಬ್ದಾರಿ ಅಂತ ಹೇಳ್ತಾರೆ. ಯಾರು ನಾನು ಕೇಳಿದ ಗುರುದಷ್ಟೇ ಕೊಡ್ತೀರಿ ಅಂತ ಒಪ್ಕೋತೀರೋ ಅವರನ್ನ ತುಂಬಾ ಚೆನ್ನಾಗಿ ತಯಾರು ಮಾಡ್ತೇನೆ, ವಿಶೇಷವಾದಂತಹ ಗಮನ ಕೊಟ್ಟು ಹೇಳ್ತೇನೆ ಅಂತ ಹೇಳಿದ್ರು. ಎಲ್ಲರಿಗೂ ಈಗ ಯೋಚನೆ ಮಾಡ್ತಾ ಇದ್ದ, ಎಲ್ಲರೂ ಯೋಚನೆ ಮಾಡ್ತಾ ಇದ್ದಾರೆ, ಯಾರು ಮುಂದೆ ಬರ್ತಾ ಇಲ್ಲ, ಕೊಡ್ಲಕ್ಕೋಸ್ಕರ ಮಾತು ಕೊಡ್ಲಕ್ಕೆ ಮುಂದೆ ಬರ್ತಾ ಇಲ್ಲ. ದುರ್ಯೋಧನಾದಿಗಳಿಗೆ ಭಯ, ಯಾಕೆ ಗೊತ್ತೇನು? ಗುರುದರ್ಶನ ಅವ್ರು ಕೇಳ್ತಾರೆ ಅಂದ್ರೆ ಎಂತ ಗುರುದರ್ಶನ ಕೇಳ್ತಾರೆ ಗೊತ್ತೇನು? ತಮ್ಮಿದ್ದ ಆಗಲಾರದು ನಮಗೆ ಕೇಳ್ತಾರೆ, ನೀವು ಮಾಡಿಕೊಡಿ ಅಂತ ಕೇಳ್ತಾರೆ. ಒಂದು ಕೆಲಸ ಇತ್ತು ಬಂದಿದ್ದೆ ಅಂದ್ರೆ ನನ್ನ ಕೈಲಾಗಿಲ್ಲ, ನೀವು ಮಾಡಿ ಅಂತ ಅರ್ಥದ್ದು. ನಾ ತಮಗಾಗದನ್ನು ಕೇಳ್ತಾರೆ. ಇವರು ಬಾವಿಯಲ್ಲಿ ಬಿದ್ದ ಮುದ್ರಿಕೆಡಿ ಎತ್ಕೊಟ್ಟವರು, ಚೆಂಡು ಎತ್ಕೊಟ್ಟವರು, ಅದನ್ನ ನಿವೇದನೆ ಮಾಡ್ಲಿಕ್ಕೆ ಆಗೋದಿಲ್ಲ. ಆ ಶಕ್ತಿ ಇರೋ ಇವರು ನಮ್ಮನ್ನು ಕೇಳ್ತಾರೆ ಅಂದ್ರೆ ಕೊಡಕ್ಕೆ ನಮ್ಮ ಕೈಲಿ ಆಗತ್ತಾ ಅಂತ ಭಯ ಶುರುವಾಯ್. ಇವರು ಕೇಳಿದ್ದು ಕೋಟೆ ದಿವಸ ಸಾಲ ಕೇಳಕ್ಕೆ ಬಂದ್ರೆ ಅವ್ನು 10-10 ರೂಪಾಯಿ ಕೇಳೋದಿಲ್ಲ, ಅವನು ಕೋಟಿಗಟ್ಟಲೆ ಸಾಲ ಕೇಳ್ತಾನೆ, ಅವ್ರ 10-10 ರೂಪಾಯಿ ಕೇಳೋ ಸಂಭವ ಇಲ್ಲ. ಸ್ವತಃ ದೊಡ್ಡ ಅಸ್ತ್ರವಿದ್ಯಾ ಕೂಗಿದ್ದಾರೆ ಇವರು, ಕೂತಲ್ಲೇ ಮಂತ್ರ ಹಾಕಿರೋ ಮಾಡೋ ಸಾಮರ್ಥ್ಯ ಇದೆ. ಅಂಥವ್ರು ಏನ್ ಕೇಳ್ತಾರೋ ಯಾರಿಗೆ ಗೊತ್ತು? ಭಾಷೆ ಕೊಟ್ಟು ನಾನು ನಡೆಸಕ್ ಆಗುತ್ತೋ ಅಲ್ಲಿ ಸುಮ್ಮನೆ ಕುತ್ಕೊಂಡ್ಬಿಟ್ಟು ಎಲ್ಲರೂ ಕೂಡ. ಆದ್ರೆ ಭೀಮಸೇನದೇವರು ಹೇಳ್ಬಿಡ್ತಾರೆ, ಅವರು ಸರ್ವಜ್ಞರಲ್ಲ, ಸರ್ವಶಕ್ತರು, ಅವರ್ಯಾಕೆ ಹೇಳಲಿಲ್ಲ? ಆಯ್ತು ಸ್ವಾಮಿ, ಗುರುದಷ್ಟೇ ಕೊಡ್ತೇನೆ, ಗುರುದಷ್ಟೇ ಕೊಡ್ತೇನೆ, ನೀವು ಹೇಳ್ಕೊಡಿ ಅಂತ ಹೇಳ್ಬೋದಾಗಿತ್ತಲ್ಲ ಅಂದ್ರೆ ಭೀಮಸೇನ ಹೇಳಕ್ ಹೋಗ್ಲಿಲ್ಲ. ಯಾಕೆ ಗೊತ್ತೇನು? ನೀವು ಕೂಡ ಅಸ್ತ್ರವಿದ್ಯೆ ತಗೊಂಡು ನಾನು ಏನು ಮಾಡಲಿ ಅಂತ ಅವ್ರಿಗೆ, ನನಗೆ ಬೇಕೇ ಇಲ್ಲ. ಫಸ್ಟ್ ಆಫ್ ಆಲ್ ಅದು ನನ್ಗೆ ಬೇಕಿದ್ರೆ ತಾನೇ ಉಪಯೋಗ ಮಾಡ್ಕೋಬೇಕು, ನನಗೆ ಬೇಕೇ ಇಲ್ಲ. ಅದರಿಂದಾಗಿನೇ ಭಾಷೆ ಕೊಂಡು ಭೀಮಸೇನ ಹೋಗಲೇ ಇಲ್ಲ. ಇಂಥ ನಿಜವಾದ ಅರ್ಥದಲ್ಲಿ ಭೀಮಸೇನ ಹಿರಿಮೆ ನೋಡಬೇಕು. ಅವನು ಉಪಯೋಗ ಮಾಡ್ಕೊಳ್ಳೋಕೆ ಹೋಗಲೇ ಇಲ್ಲ. ಅದಕ್ಕಿಂತ ಜಾಸ್ತಿ ನನಗೆ ಗೊತ್ತಿದೆ, ಇನ್ನೊಬ್ರು ಸಹಾಯ ನನಗೆ ಬೇಡೇ ಬೇಡ, ಸಾಕ್ಷಾತ್ ನಾರಾಯಣನ ಸದಾಕಾಲ ಕಾಪಾಡ್ತಾನೆ, ಮತ್ತೆ ಕೇಳಬೇಕು. ಇದು ಭೀಮಸೇನ ವಿಶಿಷ್ಟವಾದಂತಹ ಶುದ್ಧೇ ಭಾಗವತೆ ಧರ್ಮೇ ನಿರತೋಯ ದುರ್ಗೋದರಹ. ಭೀಮಸೇನ ಜೀವನದಲ್ಲಿ ಶಸ್ತ್ರಾಸ್ತ್ರಗಳ ಡಿಪೆಂಡೆನ್ಸ್ ಇಲ್ಲೇ ಇಲ್ಲ. ಯಾವ ಡಿಪೆಂಡೆನ್ಸ್? ಆರಾಮವಾಗಿ ಏನೇ ಬರೆದು ಕೈಯಿಂದ ಸಾಧಿಸ್ತಕ್ಕಂಥ ಸಾಮರ್ಥ್ಯ. ಈ ಮಾತನ್ನು ಯೋಚನೆ ಮಾಡಬೇಕು. ನಮ್ಮ ಜನಗಳಿಗೆ ತುಂಬಾ ತಪ್ಪು ಕಲ್ಪನೆ ಇರುತ್ತೆ. 4 ಅಕ್ಷರ ಓದ್ಬಿಟ್ಟಿರ್ತಾರೆ, ವಿಷ್ಣು ಸಹಸ್ರ ಬಾಯಿ ಬರುತ್ತೆ ಅಂತ ತಿಳ್ಕೊಂಡ್ಬಿಡಿ. ಏನು ಬಸ್ ಸಿಗಬೇಕಾಯ್ತು, ವಿಷ್ಣು ಸಹಸ್ರ ಬಳಿಕತಾ ಹೋಗ್ತಿರೋ ದೇವ್ ಬಸ್ ಸಿಗಲಿ ಅಂತ ಹೇಳ್ಬಿಟ್ಟು ವಿಷ್ಣು ಸಹಸ್ರ ಅವ್ನು ಬಸ್ಸಿಗೆ ಮಾಡಿಬಿಡದ, ಅವ್ರಿಗೆ 1-2 ರೂಪಾಯಿ ಟಿಕೆಟ್ ವಿಷ್ಣು ಸಹಸ್ರ ಮರೆದಾಗಾಯ್ತು ಅಷ್ಟೇ. ಏನೋ ಒಂದು ಅವರು ಸಂದೇ 100 ಗಾತಿ ದೀಪ ಮಾಡಿಬಿಡೋದು, ಟ್ರಾನ್ಸ್ಫರ್ ಆಗಲಿ ಅಂತ ಹೇಳೋದು, 1,000 ಗಾತಿ ದೀಪ ಮಾಡಿ, ಹಾಗೆಲ್ಲ ಕೇಳಬಾರ್ದು, ಮಾಡೋದು ಬಿಡಬಾರದು, ಫಲ ಕೇಳಬಾರ್ದು ಹಾಗೆಲ್ಲ. ಕರ್ಮಣ್ಯ ಮಾಧಿಕಾರಸ್ತೇ ಮಾ ಫಲ ಎಷ್ಟು ಸದಾಚಾರ, ಫಲ ಕೇಳಿದರೆ ಆ ಮಂತ್ರದ ಶಕ್ತಿ ಕಡಿಮೆ ಆಗ್ತದೆ ಅಂತ ಹೇಳ್ತಾರೆ. ಫಲ ಕೇಳಿದ್ರೆ ಮಂತ್ರ ಶಕ್ತಿ ಕಡಿಮೆ ಆಗ್ತದೆ, ಮತ್ತೆ ಕೆಲಸ ಆಗಬೇಕಲ್ಲ. ಈ ಫಲ ಕೇಳಬೇಡ್ರಿ, ಮಂತ್ರ ಗೊತ್ತಿದೆಯಲ್ಲ ಅದಕ್ಕೆ ಕೆಲಸ ಆಗಿಬಿಡುತ್ತೆ ಅಂತ ಹೇಳ್ತಾರೆ. ಮಂತ್ರ ಗೊತ್ತಿದ್ರೆ ಸಾಕು ಕೆಲಸ ಆಗುತ್ತೆ, ಇದು ತೊಳಬೇಕಾದ ಕಾರಣ ಇಲ್ಲ, ನಮಗೆ ಆ ನಂಬಿಕೆ ಇಲ್ಲ ಮಂತ್ರದ ಬಗ್ಗೆ. ಆ ಮಂತ್ರಗಳ ಶಕ್ತಿ ಎಷ್ಟೊಂದ ಕೇಳಿದರೆ ತನ್ನಷ್ಟಾನೇ ಕೆಲಸ ಆಗುತ್ತೆ. ಮಾಡ್ತಾ ಇರೋದು. ನಾಸ್ತಿಕರು ಮಾಡೋದಲ್ಲ, ಮತ್ತೆ ಆಸ್ತಿಕರು ಮಾಡೋದು. ನಾಸ್ತಿಕರು ದೇವರನ್ನು ಬಿಟ್ಟಾಗಿಬಿಟ್ಟಿದೆ. ಆಸ್ತಿಕರಲ್ಲೂ ಕೂಡ ದೇವರ ಬಗ್ಗೆ ನಿಜವಾದ ಪರಿಕಲ್ಪನೆ ಇಲ್ಲ. ಧರ್ಮಾದಿಗಳ ಬಗ್ಗೆ ತಪ್ಪು ಯಾಕೆ ನಡ್ಕೊಂಡ ಋತರಾಷ್ಟ್ರರಾಜ? ಅವನಿಗೆ ಕಣ್ಣಿಲ್ಲ, ಅದಕ್ಕೆ ಅವ್ರ ಮಹತ್ವ ಗೊತ್ತಾಗಿಲ್ಲ. ಇವತ್ತು ನಮಗೂ ಏನಿಲ್ಲ, ಎಲ್ಲೋ ಏನೇನೋ ಮಾಡಿ ದೇವ್ರ ಬಗ್ಗೆ ಜ್ಯೋತಿ ಮಾಡ್ತಾರೆ, ಪರಮಾಲಕ್ಷ್ಮಿ ಮಾಡ್ತಾರೆ, ಏನ್ ಗೊತ್ತು ಅವರಿಗೆ? ಕಲಶ ಕೂಡಿಸಿ ಒಂದು ಮಂತ್ರ ಸಿದ್ಧ ಹಾಕಿಬಿಟ್ಟರೆ ಒಂದು ಘಟಮಾಷ್ಟಮಿ ಪೂಜೆ ಆಯ್ತಾ? ಲಕ್ಷ್ಮಿ ಯಾರೋ ಗೊತ್ತಿಲ್ಲ ಫಸ್ಟ್. ಇವರು ಲಕ್ಷ್ಮಿ ಯಾರು? ನಾರಾಯಣನ ಬಿಟ್ಟು ಕಣ್ಣೆತ್ತಿ ನೋಡೋದಿಲ್ಲ ಅಂತ ಗೊತ್ತಾಗದೆ ಹೋದ್ರೆ ಲಕ್ಷ್ಮಿಯ ಕಲ್ಪನೆ ಅಲ್ಲ. ಲಕ್ಷ್ಮಿ ಪೂಜೆ ಮಾಡ್ಬೇಕಾದ್ರೆ ನಾರಾಯಣ ಸಮೇತನೇ ಮಾಡಬೇಕು. ಸಾರಿಗ್ರಾಮ ಇಡದೆ ಪೂಜೆ ಮಾಡಿದ್ರೆ ಆ ಲಕ್ಷ್ಮಿ ಪೂಜೆ ಅಲ್ಲವೇ ಅಲ್ಲ. ಇಷ್ಟು ಕರಾರುವಾಕ್ಕಾದ ನಿರ್ಣಯಗಳು ಎಷ್ಟು ಜನ ಮಾಡ್ತಾರೆ ಅದನ್ನ? ಅಂದ್ರೆ ಮೆಕ್ಯಾನಿಕಲ್ಲೇ ಮಾಡ್ತಾರೆ. ಲಕ್ಷ್ಮಿ ಯಾರು ಅಂತ ಗೊತ್ತಿದ್ರೆ ಲಕ್ಷ್ಮಿ ಪೂಜೆ ಮಾಡ್ತಾರೆ. ಶೇಷ ಯಾರು ಅಂತ ಗೊತ್ತಿದ್ರೆ ನಾಗಪೂಜೆ ಮಾಡ್ತಾರೆ. ಗಣೇಶ ಯಾರು ಅಂತ ಗೊತ್ತಿದ್ರೆ ಗಣೇಶ ಪೂಜೆ ಮಾಡ್ತಾರೆ. ಅಂದ್ರೆ ಏನಾಯ್ತು ಅಲ್ಲಿಗೆ? ಮಹಾತ್ಯ ಜ್ಞಾನ ಇಲ್ಲದೆ ಮಾಡೋದ್ರಿಂದ ಅದು ವ್ಯರ್ಥನೇ ಆಗುತ್ತೆ. ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ಬಲತಾಯಿ ಧೋರಣೆ ಅನ್ನೋದು ಪ್ರತಿನಿತ್ಯದ ಜೀವನದಲ್ಲಿ ಸಾಧ್ಯ. ಯಾವಾಗ ಶಾಸ್ತ್ರ ಓದಿರ್ತೇವೆ, ಶಾಸ್ತ್ರದ ಕಣ್ಣು ಕಾಣುತ್ತೆ, ಅವನ್ ನಡ್ಕೊಳ್ಳೋ ರೀತಿನೇ ಬೇರೆ. ಧೃತರಾಷ್ಟ್ರನಿಗೆ ಕಣ್ಣಿಲ್ಲಲ್ಲ, ಅದರಿಂದ ಪಾಂಡವರ ಮಹತ್ವನಿಗೆ ಅರ್ಥ ಆಗ್ತಾ ಇದೆ. ಶಾಸ್ತ್ರವನ್ನ ಅದಕ್ಕೆ ಸತ್ಯ ಪ್ರತಿನಿತ್ಯದಲ್ಲೂ ಪಾಠ ಪ್ರವಚನಗಳ ಪರಿಕಲ್ಪನೆ ಯಾತಕ್ಕೆ ಬಂತು ಅಂದ್ರೆ, ಪ್ರತಿನಿತ್ಯ ಪಾಠ ಪ್ರವಚನ ಇದ್ರೆ ಶುದ್ಧವಾಗಿರ್ತದೆ ಜ್ಞಾನ. ಕರಿಯೋ ನೀರು ಪ್ಯೂರ್ ಆಗಿರ್ತದೆ, ನಿಂತು ನೀರು ಕೆಟ್ಟ ಹೋಗ್ತದೆ. ನಿಂತು ನೀರು ಅದಕ್ಕೆ ನಿತ್ಯ ಪಾಠ ಪ್ರವಚನ ಜ್ಞಾನ ಫ್ಲೋ ಆಗ್ತಾ ಇರಬೇಕು. ಜ್ಞಾನದೊಂದು ಪ್ರವಾಹ ನಡೀತಾ ಇದ್ರೆ ಆಗ ನೀರು ಶುದ್ಧವಾಗಿರೋದ್ರಿಂದ ಓದ್ದವರಿಗೆ ಒಳ್ಳೆ ವಿಶೇಷವಾದಂತಹ ಜ್ಞಾನ ಬರಲಿಕ್ಕೆ ಅನುಕೂಲ. ಜ್ಞಾನವಿಲ್ಲದ ಆಚರಣೆ ಅಂದ್ರೆ ಋತರಾಷ್ಟ್ರ ಆಚರಣೆ ಇದ್ದ ಹೇಗೆ ಲೆಕ್ಕ ನೋಡು? ಋತರಾಷ್ಟ್ರ ತುಂಬಾ ತಪ್ಪು ಮಾಡ್ತಾ ಇದ್ದಿ, ಸರಿಯಲ್ಲ ಅಂತ ಹೇಳಿದ್ದೇನೆ. ಋತರಾಷ್ಟ್ರ ಏನು ಉತ್ತರ ಕೊಟ್ಟೆ ಗೊತ್ತೇನಾಗ? ನಾವೆಲ್ಲ ಏನ್ ಕೊಡ್ಬೋದು ಅದನ್ನೇ ಕೊಡ್ತಾನೆ. ನೋಡು ಅಕ್ರೂರ, ನಾನು ಪಾಂಡವರು ಸರಿಯಾಗಿ ನೋಡ್ತಾ ಇಲ್ಲ ಹಾಗೆಲ್ಲ ಹೇಳ್ತೀಯಲ್ಲ, ಯಾರನ್ನು ನೋಡೋದು? ನಾನು ಯಾರು? ಎಲ್ಲ ದೇವರ ಸಂಕಲ್ಪ, ದೇವರು ಮಾಡಿಸ್ತಾ ಮಾಡ್ತೇವೆ. ಇದೇ ತಾನೇ ಉತ್ತರ ಕೊಡೋದು? ಏಕಾಚಿ ಯಾಕೆ ಮಾಡಲಿಲ್ಲ? ದೇವ್ರ ಬುದ್ಧಿ ಕೊಟ್ಟಿಲ್ಲ, ಅದ್ ಬೇಕಾದ್ರೆ ಮಾಡಿಸ್ಕೊಳ್ಳಿ ಮಾಡ್ತೇವೆ ಅಷ್ಟೇ. ಅದ್ ಬಂದು ಹೇಳ್ಬೋದು ಮಹಾರಾಯ ಏಕಾಚಿ ಮಾಡ ಯಾದ ಅದ್ ಬಂದು ಹೇಳ್ಬೇಕು. ಇಲ್ಲವರ ಮಾಡೋರಲ್ಲ ಅಂದ್ರೆ ದೇವರು ಮಾಡಿಸ್ಕೊಳ್ಳಿ, ಬೇಕಾದ್ರೆ ಮಾಡಿಸ್ಕೊಳ್ಳಿ ಅಷ್ಟೇ. ನಾವ್ಯಾಕೆ ಮಾಡಬೇಕು? ಕ್ರಿಸ್ತ ಸ್ವತಂತ್ರ ತಾನೆ, ನಾನು ಬುದ್ಧಿ ಕೊಟ್ಟಿಲ್ಲ ಮಾಡಿಲ್ಲ, ಬುದ್ಧಿ ಕೊಟ್ಟರೆ ಮಾಡ್ತೇನೆ. ಅದು ಬದ್ಧು ಸಿದ್ಧಾಂತದಂತ ಸಿದ್ಧಾಂತ ಇಲ್ಲ, ಅದನ್ನು ಮಾತ್ರಷ್ಟು ಮಿಸ್ಯೂಸ್ ಮಾಡೋ ಜನಗಳು ಕೂಡ ಇಲ್ಲ. ಅದು ಎಲ್ಲ ದೇವರಿಚ್ಛೆ, ಯಾವುದಕ್ಕೆ ಇದಕ್ಕೆ ಮಾತ್ರ. ದೇವ್ರ ಪೂಜೆ ಯಾಕೆ ಮಾಡಲಿಲ್ಲ? ದೇವರಿಚ್ಛೆ. ಸಂಧ್ಯಾ ಯಾಕೆ ಮಾಡೋ? ದೇವ್ರ ಪುಚ್ಛೆ. ಸಿನಿಮಾಕ್ಕೆ ಯಾಕೆ ಹೋದ್ರೆ? ದೇವರಿಚ್ಛೆ ಅಲ್ಲ, ತಾನು ಟಿಕೆಟ್ ತಗೊಂಡು ಹೋಗ್ಬಿಡ್ತಾನೆ ಬಿಡದೆ. ಕ್ಯೂ ನಿಂತು ಟಿಕೆಟ್ ತಗೊಂಡು ಅಲ್ಲೇ ಕ್ಯಾರಿಯರ್ ಇಟ್ಕೊಳ್ಬೇಕಾದ್ರೆ ಕೂತಿರ್ತಾರೆ. ದೇವರಿಚ್ಛೆ ಟಿಕೆಟ್ ಅದಾಗಿ ಮನೆಗೆ ಬಂದ ಟಿಕೆಟ್ ತಗೊಂಡು ಹೋಗ್ತೇನೆ ತನ್ನಬೇಕು ಅದಕ್ಕೆ ಅನ್ನೋದಿಲ್ಲ, ಪ್ರಯತ್ನ ಮಾಡಿಯೇ ಮಾಡ್ತಾರೆ. ಧೃತರಾಷ್ಟ್ರ ಈ ಒಂದು ನಾಟಕದ ಮಾತನ್ನಾಡ್ತಾನೆ. ಇವನಿಗೆ ಅರ್ಥ ಆಯ್ತಂತೆ. ಧೃತರಾಷ್ಟ್ರ ನನಗೆ ಅರ್ಥ ಆಯ್ತು, ನಿನ್ನ ಮನಸ್ಸು ಸರಿ ಇಲ್ಲ, ನಿನ್ನ ಮನಸ್ಸು ಸರಿ ಇಲ್ಲ. ಶಾಸ್ತ್ರವನ್ನ ದುರುಪಯೋಗ ತಗೊಳ್ಳೋ ಜನಗಳಿಗೆ ಧೃತರಾಷ್ಟ್ರ ದೊಡ್ಡ ದೃಷ್ಟಾಂತ. ಶಾಸ್ತ್ರ ಗೊತ್ತಿಲ್ಲದೆ ಇದ್ದ ಜನ ಬಿಟ್ಟುಬಿಡಿ, ಅದನ್ನ ಈ ರೀತಿ ತಿಳ್ಕೊಂಡು ಕೂಡ ಅದನ್ನ ಮಿಸ್ಯೂಸ್ ಮಾಡ್ತಾನ, ಏನು ಆಶ್ಚರ್ಯ. ಅಕ್ರನಿಗೆ ಅರ್ಥ ಆಯ್ತಂತೆ. ಧೃತರಾಷ್ಟ್ರ, ಅಂತೂ ಹರಿಯ ಇಚ್ಛೆ ನೀನು ಸರಿಯಾಗಿ ನೋಡ್ಕೊಳ್ತಾ ಇರೋದಲ್ಲೋ, ಅದಕ್ಕೆ ನಾನು ಹೇಳ್ತೇನೆ ಕೇಳು. ಹರಿಯ ಇಚ್ಛೆ ನಿನ್ನ ಮಕ್ಕಳೆಲ್ಲ ಸತ್ತು ಹೋಗ್ತಾರೆ, ಜ್ಞಾಪಕ ಇರಲಿ ಅಂತ ಹೇಳಿ. ತವ ನೈವ ಪುತ್ರಾಹ, ಶುಕ್ರವರ ಸಂದೇಶ ಅದು, ನಿನ್ನ ಮಕ್ಕಳು ಇಲ್ಲ ಅಂತ ತಿಳ್ಕೊಂಡ್ಬಿಡು. ನೀನೇನೋ ಪಾಂಡವರಿಗೆ ಸರಿಯಾಗಿ ನೋಡ್ಕೊಂಡಿಯೋ ನಿನ್ ಮಕ್ಕಳು ಬದುಕ್ತಾರೆ, ಪಾಂಡವರು ಸರಿಯಾಗಿ ನೋಡ್ಕೊಳ್ಳೋದಿಲ್ವೋ ನಿನ್ ಮಕ್ಕಳು ಉಳಿಯೋದಿಲ್ಲ. ಇದೇ ಸಿದ್ಧಾಂತ. ಯಾವಾಗ ದೇವರನ್ನು ಆರಾಧನೆ ಮಾಡ್ತೇವೆ ನಮ್ಮ ಇಹ ಕಾಲವೂ ಇಹ ಸುಖವೂ ಸರಿಯಾಗಿರುತ್ತೆ. ದೇವರ ಆರಾಧನೆ ಬಿಟ್ರೆ ನಮ್ಮ ಇಹನೂ ಇಲ್ಲ ಪರನೂ ಇಲ್ಲ. ಧೃತರಾಷ್ಟ್ರನಿಗೆ ಆಗಲೂ ಅರ್ಥ ಆಗಲಿಲ್ಲ, ಅಕ್ರೂರ ಆಯ್ತು ಅಂತ ಹೊರಟು ಹೋಗ್ಬಿಡ್ತಾರೆ. ಹೋಗ್ಬೇಕಾದ್ರೆ ಭೀಮಸೇನ, ಅರ್ಜುನ ಮತ್ತು ಸಹದೇವ ಮೂರು ಜನ ಜೊತೆ ಕರ್ಕೊಂಡು ಹೋಗ್ತಾ ಇದ್ದ. ಕೃಷ್ಣನ್ ಹೇಳಿರ್ತಾನೆ, ಕರ್ಕೊಂಡು ಬಾ ಅಂತ ಹೇಳಿರ್ತಾನೆ. ಮೂರು ಜನಗಳನ್ನು ಸಹ ತನ್ನ ಜೊತೆಗೆ ಕರೆದು ಕೃಷ್ಣರ ಹತ್ರ ಬಿಡ್ತಾನೆ ಹೋಗಿದ್ದು. ಇದು ಪಾಂಡವರಿಗೂ ಕೃಷ್ಣನಿಗೂ ಮೊದಲ ಭೇಟಿ ಲೋಕದ ದೃಷ್ಟಿಯಲ್ಲಿ, ಫಸ್ಟ್ ಟೈಮ್ ನೋಡಿದ್ದಾಗ. ಅನೇಕರು ದ್ರೌಪದಿ ಸ್ವಯಂವರದ ಕಾಲಕ್ಕೆ ಮೊದಲ ಸತ್ತ ಹೊಡಿದ್ದು ಅಂತ ತಿಳ್ಕೊಂಡಿರ್ತಾನೆ. ಕುಮಾರವ್ಯಾಸ ಭಾರತ ಮೊದಲಾದವುಗಳಲ್ಲಿ ಬರೋದು ಆಗ ಮೊದಲ ಬಾರಿಗೆ ಭೇಟಿ ಆದಾಗ ಆಗುತ್ತೆ. ಅದಲ್ಲ, ಮೊದಲೇ ಸರ್ತೆ ನೋಡಿದ್ದು ಪಾಂಡವರು ಆ ಕೃಷ್ಣ. ಭೀಮಸೇನ ಸದಾ ನೋಡ್ತಾರೆ ದೇವರನ್ನಾದ್ರಿಂದ ಯೋಚನೆ ಇಲ್ಲ. ಆದ್ರೆ ಅರ್ಜುನಾದಿಗಳಿಗೆ ಪ್ರಥಮ ದರ್ಶನ ಕೃಷ್ಣನದಾಗಿತ್ತು ಅಂದ್ರೆ ಆ ಸಮಯದಲ್ಲಿ ಆಯ್ತು. ಅಲ್ಲಿ ಇದ್ರಂತೆ ಒಂದ್ ದಿವಸ ಎರಡು ದಿವಸ ಇರಲಿಲ್ಲ, ಒಂದೆರಡು ತಿಂಗಳು ಇರಲಿಲ್ಲ. ಕೃಷ್ಣನ ಹತ್ರ ಭೀಮ ಅರ್ಜುನ ಸಹದೇವ ಎಷ್ಟು ದಿವಸ ಇದ್ರು ಅಂದ್ರೆ 3 ವರ್ಷಗಳ ಕಾಲ ವಾಸ ಮಾಡಿದ್ರಂತೆ. ಅಕ್ಕ ಆಯ್ತು, ಆಗಲೇ ಅದನ್ನು ಅಷ್ಟು ಉಪಯೋಗ ಮಾಡ್ಕೋತಾರೆ. ಅರ್ಜುನ ಹೇಗೆ ಉಪಯೋಗ ಮಾಡ್ಕೋತಾನೆ ಕೃಷ್ಣನನ್ನ ಅಂದ್ರೆ, ವಿಶೇಷವಾದ ಶಸ್ತ್ರ ಅಸ್ತ್ರಗಳನ್ನ ಕಲ್ತ್ಕೊಂಡಂತೆ ಅರ್ಜುನ ಕೃಷ್ಣನಿಂದ. ಅನೇಕ ದಿವ್ಯಾಸ್ತ್ರಗಳ ಉಪಯೋಗವನ್ನ ಪಡೀತಾ ಇದ್ದಾರೆ. ಎಂಥ ಅಸ್ತ್ರಗಳು ಅಂದ್ರೆ, ಅಸ್ತ್ರಗಳು ಬೇರೆ ಯಾರಿಗೂ ಜಗತ್ತಿನಲ್ಲಿ ಗೊತ್ತೇ ಇಲ್ಲ. ಕೃಷ್ಣ ಹೇಳಿದ್ದು ಅರ್ಜುನ ಕೇಳಿದ್ದೇ ಹೊರತು ಇನ್ಯಾರಿಗೂ ಗೊತ್ತಿಲ್ಲ. ಅದು ದಿವ್ಯಾಸ್ತ್ರಗಳನ್ನ ಕೃಷ್ಣನಿಂದ ಉಪದೇಶ ಪಡೀತಾ ಇತ್ತು. ಇಲ್ಲಿ ಜನಕ್ಕೆ ಅರ್ಥ ಆಗಿರ್ಬೇಕು ಒಂದು ಸ್ವಾರಸ್ಯ. ಕೃಷ್ಣ ಹೇಳ್ಕೊಡ್ತಾನಲ್ಲ, ಕೃಷ್ಣ ಯಾರತ್ರ ಕಲ್ತಿದ್ದ? ಕೃಷ್ಣ ಸರ್ವಜ್ಞ, ಯಾರತ್ರ ಕಲ್ತೇ ಇಲ್ಲ. ಕೃಷ್ಣ ಹೇಳಿಕೊಟ್ಟ ಅಸ್ತ್ರಗಳು ಜಗತ್ತಲ್ಲಿ ಯಾರಿಗೂ ಗೊತ್ತಿಲ್ಲ ಅಂತದನ್ನು ಕೃಷ್ಣ ಹೇಳಿಕೊಡ್ತಾ ಇರೋ ಕೃಷ್ಣ ಸರ್ವಜ್ಞ ಅಂತ ಆಯ್ತಾ ಇಲ್ಲ ಈಗ ಕೃಷ್ಣ ಎಲ್ಲವನ್ನೂ ಬಲ್ಲವನು ಅಂತ ಹೇಳೋದಕ್ಕೆ ಅದಕ್ಕಿಂತ ಇನ್ನು ಬೇರೆ ದೃಷ್ಟಾಂತನೇ ಬೇಕಿಲ್ಲ. ಜರಾಸಂಧ ಯುದ್ಧಕ್ಕೆ ಬರ್ತಾನೆ ಕೃಷ್ಣ ಯಾರ ಪ್ರೋದಿದ್ದಾಗ ಎಲ್ಲರನ್ನ ಸೋಲಿಸಿಕೊಳ್ತಾ 2300 ಅಕ್ಷೋಹಿಣಿ ಸೈನ್ಯವನ್ನ ಕೃಷ್ಣ ಸಂಹಾರ ಮಾಡ್ತಾನೆ ಅಂತ ಹೇಳಿದರೆ ಕೃಷ್ಣ ಸಹಜವಾಗಿ ಪರಿಪೂರ್ಣ ಜ್ಞಾನಿ ಅಂತ ಹೇಳೋದಕ್ಕೆ ಸಾಕ್ಷಿ. ಸಹಜವಾಗಿ ಪರಮಾತ್ಮನ ಬಗ್ಗೆ ಶ್ವೇತಾಶ್ವತರ ಉಪನಿಷತ್ ಹೇಳುತ್ತೆ, ಪರಾಶ್ಯ ಶಕ್ತಿ ವಿವಿಧೈವ ಶೂಯತೆ ಸ್ವಾಭಾವಿಕಿ ಜ್ಞಾನ ಬಲ ಕ್ರಿಯಾಚ. ಪರಮಾತ್ಮನ ಶಕ್ತಿ ಪರಾಶಕ್ತಿ, ಅವನ ಶಕ್ತಿ ಇತಿಮಿತಿಗಳೇ ಇಲ್ಲ. ವಿವಿಧೈವ ಶೂಯತೆ ಸ್ವಾಭಾವಿಕಿ ಜ್ಞಾನ ಬಲ ಕ್ರಿಯಾಚ, ಅವನ ಜ್ಞಾನ ಬಲ ಕ್ರಿಯೆ ಎಲ್ಲವೂ ಅತ್ಯಂತ ಸಹಜವಾದದ್ದು. ಏನೋ ಮಾಡಿ ಸಂಪಾದನೆ ಮಾಡಿದ್ದಲ್ಲ, ವರಬಲ ಅಲ್ಲ, ಯಾವಾಗಲೂ ಬಂದಿದ್ದಲ್ಲ, ಬೆಳೀತಾ ಬೆಳೀತಾ ಸಂಪಾದನೆ ಮಾಡಿದ್ದಲ್ಲ, ಸಹಜವಾಗಿ ಇದೆ ಎಂಬುದನ್ನ ಉಪನಿಷತ್ ಹೇಳಿದ ಮಾತಿ ಕೃಷ್ಣನ ಈ ಒಂದು ಸರ್ವಜ್ಞತ್ವ ದೃಷ್ಟಾಂತ ಅರ್ಜುನ ಅವನನ್ನ ಕಲಿತಾನೆ. ಅದೇ ಸಮಯಕ್ಕೆ ಭೀಮಸೇನ ಸಹ ಅಲ್ಲಿ ಕಲ್ತರಂತ, ಇದೊಂದು ವಿಶೇಷ. ಭೀಮಸೇನ ಕಲ್ತಿದ್ದು ಕೃಷ್ಣನ ಹತ್ರ ಅಲ್ಲ, ಬಲರಾಮರ ಹತ್ರ ಕಲ್ತಿದ್ದ, ಬಲರಾಮನ ಹತ್ರ. ಬಲರಾಮ ಹೇಳ್ಕೊಳ್ಳೋದು, ಭೀಮಸೇನ ಕಲಿಯೋದು, ಇದು ಯಾವ ಲೆಕ್ಕ ಇದು? ಭೀಮಸೇನ ಏನ್ ಕಲಿಬೇಕು, ಬಲರಾಮ ಏನ್ ಹೇಳ್ಕೊಡ್ಬೇಕು? ಈ ಮತ್ತೆ ಯಾತಕ್ಕೆ ಭೀಮಸೇನ ಹಾಗೆ ಮಾಡದ ಅಂದ್ರೆ, ಅದನ್ನೇ ಶಾಸ್ತ್ರದಲ್ಲಿ ಹೇಳ್ತಾರೆ. ಮನುಷ್ಯರಾಗಿ ಹುಟ್ಟಿದ ಮೇಲೆ, ಮನುಷ್ಯ ರೂಪದಲ್ಲಿ ಇದ್ದ ಮೇಲೆ, ಧರ್ಮೋಹಿ ಸರ್ವ ವಿದುಷಾಮಪಿ ದೈವತಾನಾಂ ಪ್ರಾಪ್ತೇ ನರೇಶು ಜನನೇ ನರವತ್ರ ವೃತ್ತಿ ಜ್ಞಾನಾದಿ ಗೂಹನ ಮುತಾಧ್ಯಯನಾದಿರತ್ರ ತಜ್ಞಾಪನಾರ್ಥಮವಸತ್ ಭಗವಾನ್ ಗುರೌ ಚ. ಭೂಮಿಯಲ್ಲಿ ಹುಟ್ಟಿದ ಮೇಲೆ ಪ್ರತಿಯೊಬ್ಬರು ಕೂಡ ಅಧ್ಯಯನಾದಿಗಳನ್ನು ಮಾಡಲೇಬೇಕು ಅಂತ ಭಗವಂತನ ನಿಯಮ. ನಿಮಗೆ ಗೊತ್ತಿದ್ರು ಮಾಡಿ ಅಂತ ಪರಮಾತ್ಮ ಹೇಳ್ತಾನೆ, ಗೊತ್ತಿದ್ರೂ ಮಾಡಿ, ಯಾತಕ್ಕೆ ಉಳಿದವರು ತಿಳ್ಕೊಳ್ಳಿ ಅಂತ ಮಾಡಿ ಅಂತ ಹೇಳಿದ್ದಾರೆ ಕೃಷ್ಣ. ಅದಕ್ಕೆ ಸಾಂದಿಪಿನ್ನಾಚಾರ್ಯರ ಹತ್ರ ಹೋಗಿ 64 ದಿವಸ ಇದ್ದು ಓದಿದಾಗಿ ಮಾಡಿ ಬಂದಿದ್ದಂತೆ. ಯಾಕೆಂದ್ರೆ ಉಳಿದವರಿಗೆ ಕೃಷ್ಣ ಓದ್ತಾ ನಾವು ಓದಬೇಕು, ಇಷ್ಟು ಅರ್ಥವಾಗಲಿ ಅಂತ ಹೇಳಿದ್ರು. ನಮ್ಮಪ್ಪ ಸಂಧಾನೆ ಮಾಡ್ತಾರೆ, ನಾನು ಮಾಡಬೇಕು, ಅಪ್ಪ ಮಾಡೋನಿದ್ರೆ ಎಲ್ಲರ ಗತಿ ಏನಾಗಬೇಕಾಗ? ಏನೋ ಒಪ್ಪನೆ ಮಾಡೋದಿಲ್ಲ ಸರ್, ನಾನು ಯಾಕೆ ಮಾಡಿದ್ರೆ ಕತೆ ಮುಗಿದೋಗ್ತಾರೆ. ಅದು ಶಾಸ್ತ್ರ ಹೇಳುತ್ತದೆ, ತಮಗೆ ಇಷ್ಟ ಇರಲಿ ಬಿಡ್ಲಿ, ಮಕ್ಕಳು ದಾರಿ ತಪ್ಪಬಾರದು ಎಂಬ ದೃಷ್ಟಿಯಿಂದ ಆದರೂ ಕೂಡ ಒಳ್ಳೆ ಕಾರ್ಯಗಳನ್ನ ಮಾಡಿ ಅಂತ ಹೇಳಿದ್ರು. ಅದಕ್ಕೆ ಹರಿ ಹಾಗೆ ಮಾಡಿದ, ಭೀಮಸೇನ ಹೀಗೆ ಮಾಡ್ತಾ ಇದ್ದ. ಅದು ಹರಿ ಮಾಡಿದ ಧರ್ಮ ಶಿಕ್ಷಣ, ಇದು ವಾಯುದೇವರು ಮಾಡಿದ ಧರ್ಮ ಶಿಕ್ಷಣ. ಹನುಮದ್ ರೂಪದಲ್ಲೂ ಅಷ್ಟೇನೆ, ಸೂರ್ಯನ ಹತ್ರ ಒದ್ದಾಗಿ ಮಾಡುತ್ತಾರೆ. ಹನುಮಂತ ದೇವರು ಸೂರ್ಯನ ಶಿಷ್ಯ ಅಂತ ಪ್ರಸಿದ್ಧಿ. ಸ್ಪರ್ಧನಾಮದಲ್ಲಿ ಕೇಳಿರ್ತೀರಿ, ತ್ರೇತೆಯಲ್ಲಿ ರಘುಪತಿಯ ಸೇವೆ ಮಾಡುವೆನೆಂದು ವಾತ ಸುತ ಹನುಮಂತನೆಂದೆನಿಸಿದ, ಕೋತಭಾವದಿ ತರಳಿ ಬಿಂಬಕ್ಕೆ ಲಂಘಿಸಿದ ಈತ ಗೆಳೆ ಯಾರು ಮೂರು ಲೋಕದೊಳಗೆ? ತರಳಿಗಭಿಮುಖನಾಗಿ ಶಬ್ದ ಶಾಸ್ತ್ರವ ಪಠಿಸಿ ಗುರವಡಿಸಿ ಹಿಂದೆ ಮುಂದಾಗಿ ನಡೆದ, ಪರವಪವಮಾನ ಸುತ ಉದಯಾಸ್ತ ಶೈಲಗಳ ಭರದಿ ಏರಿದ ನೀತ ಉಪಮೆಯುಂಟೆ? ಜಯ ಜಯ ಜಗತ್ರಾಣ ಜಗದೊಳಗೆ ಸುತ್ರಾಣ ಅಖಿಲಗುಣ ಸದ್ಭಾವ ಮಧ್ವನಾಮ. ಹನುಮಂತನಾಗಿ ಓದಿದ್ದಾರೆ, ಅದು ಮತ್ತೆ ಲೋಕಮೋಹನಕ್ಕಷ್ಟೇ. ಆದರೆ ಹನುಮಂತ ಸರ್ವಜ್ಞ ಪೂರ್ಣ ಪ್ರಜ್ಞ, ಇವರು ಸರ್ವಜ್ಞರು ಪೂರ್ಣ ಪ್ರಜ್ಞರು. ಕೃಷ್ಣ ಮಾಡಿ ತೋರಿಸಿದಂತೆ ಇವರು ಮಾಡಿ ತೋರಿಸ್ತಾ ಇದ್ದಾರೆ. ಕೃಷ್ಣನ ಹತ್ರ ಓದಲಿಲ್ಲ, ಬಲರಾಮದೇವರ ಹತ್ರ ಓದಿದ್ರು. ಏನು ಓದಿದ್ರಂತೆ? ಗದಾಯುದ್ಧವನ್ನು ಓದಿದ್ರು, ಗದಾಯುದ್ಧವನ್ನು ಕಲಿತರು. ಗದಾಯುದ್ಧ ಹೇಳ್ಕೊಡೋದಕ್ಕೆ ಇವ್ರಿಗೆ ಕೇಳಬೇಕು, ಈ ಪ್ರಶ್ನೆಗೆ ಉತ್ತರ ಕೊಡ್ತಾರೆ. ಈ ಮಾಡ ಕೃಷ್ಣನ ಹತ್ರ ಯಾಕೆ ಮಾಡಬಾರ್ದಾಗಿತ್ತಿದ್ರ? ನಾಟಕನೇ ಮಾಡೋದಾಗಿದ್ರೆ ಕೃಷ್ಣನ ಹತ್ರ ಮಾಡಬಹುದಾಗಿತ್ತಲ್ಲ ಅಂದ್ರೆ, ಕೃಷ್ಣನ ಹತ್ರ ಮಾಡಲಿಲ್ಲ. ಯಾಕೆ ಮಾಡಲಿಲ್ಲ ಅಂದ್ರೆ, ಅವ್ರು ಹೇಳ್ಕೊಡ್ಬೇಕಾದ್ರೆ ಏನ್ ಮಾಡ್ಬೇಕೀಗ? ತಿರು ಹೊಡಿಬೇಕಲ್ಲ, ದೇವ್ರು ಹೊಡೆಯೋದಾ? ಅದಕ್ಕೆ ಹೇಳ್ಕೊಳ್ಳಿ, ಒಂದಕ್ಕೆ ಹೋಗ್ಲಿಲ್ಲ. ಎಂಥ ಭಕ್ತಿ ಭೀಮಸೇನ ಭಕ್ತಿ! ಅದಕ್ಕೆ ಹೇಳುತ್ತಾರೆ, ಶುದ್ಧೇ ಭಾಗವತೆ ಧರ್ಮೇ ನಿರತೋಯ ನೃಪೋದರ. ಕೃಷ್ಣನ ಮೇಲೆ ಗದಾಯುದ್ಧ ಖಡ್ಗ ಯುದ್ಧ ಕಲಿಬೇಕಾದ್ರೆ ಹೇಳ್ಕೊಡೋ ಮೇಲೆ ಯುದ್ಧ ಮಾಡಬೇಕು, ಪ್ರಾಕ್ಟೀಸ್ ಆಗಬೇಕಾದ್ರೆ. ಆದರೆ ಭೀಮನ ಭಕ್ತಿ ಎಂಥದ್ದು ಅಂದ್ರೆ, ದೇವರ ವಿರುದ್ಧ ಕೈಯೆತ್ತೋದು, ಮನಸ್ಸಲ್ಲಿ ಚಿಂತನೆ ಮಾಡೋದು ವಿರುದ್ಧವಾಗಿ ಅತ್ಯಂತ ಅಪರಾಧ. ಪ್ರತ್ಯುದ್ಧಮೋಪಿ ಭಗವತಃ ಗದಾಯಾಹ. ಪ್ರತ್ಯುದ್ಧಮ ಅಂದ್ರೆ ತಿರುಗಿ ಹೊಡೆಯೋದು, ಅತ್ಯಂತ ಅಪರಾಧವಾದ್ದರಿಂದ ಆ ಪ್ರಸಂಗನೇ ಬೇಡ. ಕೃಷ್ಣನ ಹತ್ರ ಓದಿದ್ರೆ ಆ ಪ್ರಸಂಗ ಬರೋದ್ರಿಂದ ಕೃಷ್ಣನ ಹತ್ರ ಬೇಡವೇ ಬೇಡ ಅಂತ ಹೇಳಿಬಿಟ್ಟು ಬಲರಾಮದೇವರ ಹತ್ರ ಓದಿದ್ರು ಅಂತ. ಅವ್ರಿಗೆ ಹೊಡಿಬಹುದು, ಫಸ್ಟ್ ಕ್ಲಾಸ್ ಹೊಡಿಬಹುದು, ಅವ್ರಿಗೆ ಹೊಡಿಬಾರದು? ಶೇಷದೇವರವರು ಅವ್ರಿಗಿಂತ ಇವರು ತುಂಬಾ ಮೇಲಿರೋದ್ರಿಂದ ಯೋಚನೆ ಇಲ್ಲವೇ ಇಲ್ಲ, ಪೂರ್ತಿಯಾದಂತ ಹಿರಿಮೆ. ಹೋಗಲಿ, ಬಲರಾಮನಿಗೆ ಗುರು ಹಂಚಿಕೊಳ್ತಕ್ಕಂಥ ಅರ್ಹತೆ ಏನಾದ್ರು ಇರಬೇಕಲ್ಲ ಅಂದ್ರೆ, ಸ್ವಲ್ಪ ಇತ್ತು ಅಂತ ಹೇಳಿ. ಸ್ವಲ್ಪ ಇತ್ತು, ಏನಿತ್ತು ಅಂದ್ರೆ, ಶುಕ್ಲಕೇಶ ಆವೇಶ ಅವರಲ್ಲಿ. ಕೃಷ್ಣಕೇಶ ಶುಕ್ಲಕೇಶ, ಕೃಷ್ಣಕೇಶ ರೂಪೇ ಸಾಕ್ಷಾತ್ ಭಗವಂತನಾದ ಕೃಷ್ಣ. ಶುಕ್ಲಕೇಶ ಬಲರಾಮದೇವರಲ್ಲ, ಶುಕ್ಲಕೇಶ ರೂಪದ ಆವೇಶ ಬಲರಾಮದೇವರಲ್ಲೂ. ಅನೇಕರು ಬಲರಾಮನ ದಶಾವತಾರದಲ್ಲಿ ಸೇರಿಸಿಬಿಟ್ಟಿದ್ದಾರೆ. ಬಲರಾಮ ಅಂತ ಹೇಳಿದ್ರೆ ದಶಾವತಾರದಲ್ಲಿ ಒಂದು ಬುದ್ಧರನ್ನ ತೆಗೆದು ಬಲರಾಮನ್ನ ಹೇಳೋದೇ ಅನೇಕರ ಪದ್ಧತಿ. ಎಷ್ಟೋ ಚಿತ್ರಗಳು ಹಾಗೆ ಮಾಡಿಬಿಟ್ಟಿರ್ತಾರೆ, ವಾಲ್ ಪ್ಲೇಟ್ ಹಾಕೋದು ಹಾಗೆ ಮಾಡಿಬಿಟ್ಟಿರ್ತಾರೆ. ಯಾಕೆಂದ್ರೆ ನಮ್ಮ ಮಾತುರು ಕಣ್ಮುಚ್ಕೊಂಡು ಕೂತಿರೋದ್ರಿಂದ ಆ ಭಾವನೆ ಬರುತ್ತೆ. ಹೇಳ್ಬೇಕು, ಉದ್ದಾರ ಹೇಳಿದ್ರೆ ಕೇಳೇ ಕೇಳ್ತಾರಪ್ಪ. ವೇದಗಳಲ್ಲಿ ಬಂದಿದೆ, ಪುರಾಣಗಳಲ್ಲಿ ಬಂದಿದೆ. ಮತ್ಸ್ಯಃ ಕೂರ್ಮಃ ವರಾಹಶ್ಚ ನರಸಿಂಹೋಥ ವಾಮನಃ ರಾಮಃ ರಾಮಃ ಕೃಷ್ಣಃ ಬುದ್ಧಃ ಕಲ್ಕಿ. ಇದು ಕ್ರಮ. ಇದು ಅಂದಮೇಲೆ ಬಲರಾಮದಿಂದ ಬರ್ತಾರಲ್ಲಿ ಇಬ್ಬರು ರಾಮರು, ಒಬ್ಬ ಪರಶುರಾಮ ಒಬ್ಬ ದಾಶರಥಿರ. ಅದನ್ನು ಬಿಟ್ಟುಬಿಟ್ಟು ಬಲರಾಮನ ಹೇಗೆ ತರ್ತೀರಿ? ಅದು ತಪ್ಪು. ಆವೇಶ ಅಷ್ಟೇ ಹೊರತು ಸಾಕ್ಷಾತ್ ರೂಪ ಅಲ್ಲ. ಆವೇಶ ಅಂದ್ರೇನು? ಯಾವಾಗಲೂ ಬಂದು ಹೋಗಿಬಿಡುತ್ತೆ ಅಷ್ಟೇ, ಯಾವಾಗಲೂ ಇರೋದಿಲ್ಲ. ಕೃಷ್ಣ ಏನು ಸಾಕ್ಷಾತ್ ರೂಪ ಅಂದ್ರೇನು? ಯಾವಾಗಲೂ ಕೃಷ್ಣ ಕೃಷ್ಣನೇ. ಬಲರಾಮದೇವರು ಹಾಗಲ್ಲ, ಅವರು ಶೇಷದೇವರವರು. ಶೇಷದೇವರೊಳಗೆ ಕೃಷ್ಣನ ವಿಶಿಷ್ಟವಾದ ಸನ್ನಿಧಾನ ಇತ್ತು, ಆ ಶುಕ್ಲಕೇಶದ ಸನ್ನಿಧಾನ ಇತ್ತು. ಆದ್ದರಿಂದ ಆ ಯುದ್ಧ ಕಾಲಕ್ಕೆ ಅವರು ಭಾರಿ ಶ್ರೇಷ್ಠರಾಗಿಬಿಡ್ತಾ ಇತ್ತು. ಯುದ್ಧ ಕಾಲಕ್ಕೆ ಅವರು ಭೀಮಸೇನ ಏನ್ ಮಾಡ್ತಿದ್ರು ಗೊತ್ತೇನು? ನಮಸ್ಕಾರ ಮಾಡಿ ಓದ್ತಿದ್ರಂತ. ಬಲರಾಮದೇವರಲ್ಲಿ ಶುಕ್ಲಕೇಶ ಆವೇಶ ಬಂದ ಕಾಲಕ್ಕೆ ನಮಸ್ಕಾರ ಮಾಡಿ ಓದ್ತಿದ್ರು. ಅವ್ರ ಗದೆ ಹೊಡಿತಿದ್ರಲ್ಲ, ಹೊಡಿಸ್ಕೊಂಡ್ಬಿಡ್ತಿದ್ರಂತೆ. ಎಷ್ಟೇ ಬೇಕಾದ್ರೆ ಹೊಡ್ಕೊಳ್ಳಿ, ದೇವ್ರು ಹೊಡಿತಾರೆ, ತಾಯಿ ಹೊಡಿಬೇಕಾದ್ರೆ ಏನು ಯೋಚನೆ ಮಾಡಬೇಕು? ಒಂದು ಗ್ಯಾರಂಟಿ, ಮಗುವಿಗೆ ಗ್ಯಾರಂಟಿ, ನಮ್ಮಮ್ಮ ಏನ್ ಮಾಡಿ ಜೋರಾಗಿ ಹೊಡೆಯೋದಿಲ್ಲ. ತನ್ನ ಕೈ ಪೆಟ್ಟು ಮಾಡ್ಕೊತಾಳು, ನನ್ನ ಕೈ ನನ್ನ ಹೊಡೆಯೋದಿಲ್ಲ ಅಂತ ಗೊತ್ತು. ಅದಕ್ಕೆ ಹರಿದೇವ ಪರ್ವತ ನಮಗೆ ಹೇಳೋ ಆಚಾರ್ಯರು ಏನ್ ಭಯ ಈ ಮತ್ತೆ ಹೊಡಿಸ್ಕೊತಾ ಇದ್ರು. ಯಾವಾಗ ಶುಕ್ಲಕೇಶ ಆವೇಶ ಇರ್ತಿದ್ದಿಲ್ಲ ಅವ ತಿರಿ ಹೊಡಿತಾ ಇದ್ರ. ಬಲರಾಮದೇವರು ಹೊಡಿತಾ ಇದ್ರು. ಶೇಷದೇವ್, ಶೇಷದೇವರು ಯಾರು ಗೊತ್ತೇನು? ಭೀಮಸೇನ ಮಗ. ಗಾಬರಿ ಇದ್ಯಾವ ಮಹಾಭಾರತದ ಗಾಬರಿ ಆಗಿಬಿಡುತ್ತೆ. ಏನೇನೋ ಕೇಳಿದ್ವಿ, ಎದಕ್ಕಿದ್ದ ಜೋರ ಆಯ್ತಲ್ಲ ಅಂತ ಕೇಳಿದ್ರೆ ನಿಜವಾಗಲೂ ಮಗ. ಹೇಗೆ ಅಂದ್ರೆ ಬಲರಾಮದೇವರು ಶೇಷದೇವರು, ಭೀಮಸೇನ ವಾಯುದೇವರು, ಗರುಡ ಶ್ರೇಷ್ಠ ರುದ್ರದೇವರು ಯಾರ ಮಕ್ಕಳು ಗೊತ್ತೇನು ಅಂತ ಹೇಳಿ. ಯಾಮಾರುತ ಗರ್ಭ ಮಧತ್ತ ಪೂರ್ವಂ ಶೇಷಂ ಸುಪರ್ಣಂ ಗಿರಿಶಂ ಸುರೇಂದ್ರಂ ಚತುರ್ಮುಖಾಭಾನ್ ಚತುರ ಕುಮಾರಾನ್ ಸಾ ದ್ರೌಪದೀ ನಾಮ ಬಭೂವ ಭೂಮೌ. ವಾಯುಭಾರತೀಯರ ಮಕ್ಕಳು ನಾಲ್ಕು ಜನ, ಗರುಡದೇವರು, ಶೇಷದೇವರು, ರುದ್ರದೇವರು ಮತ್ತು ಇಂದ್ರದೇವರು. ನಾಲ್ಕು ಜನ ವಾಯುಭಾರತೀಯರ ಮಕ್ಕಳು. ಅಂದಮೇಲೆ ಅವರು ವಾಯುದೇವರು, ಇವರು ಮೂಲದಲ್ಲಿ ಅವರು ಇಲ್ಲಿ ಬಂದಿದ್ದಾರೆ. ಅಂದ್ರೆ ನಿಜವಾಗ್ಲೂ ಹೆಸರಿಗೆ ಬಲರಾಮದೇವರು ಕೃಷ್ಣರ ಅಣ್ಣ, ನಿಜವಾಗ್ಲೂ ಭೀಮಸೇನಿಗೆ ಮಗ. ಅಂದಮೇಲೆ ಮಗನ ನೋಡಿ ಹಕ್ಕು ಪೂರ್ತಿ, ನಮಗ ನಾನು ಹೊಡೆದ್ರೆ ಹಿಂದೆ ಗಂಟು ಹೋಯ್ತೀರಿ, ಮೂರು ಹೋಯ್ತು ಅಲ್ಲಿಗೆ. ಈ ರೀತಿ ನಡೀತಾ ಇತ್ತು. ಇವತ್ತು ನಾಗ ಚೌತಿ, ಆದ್ದರಿಂದ ಬಲರಾಮದೇವರ ಮಹತ್ವ ಕೂಡ ಅರ್ಥ ಮಾಡ್ಕೋಬೇಕು. ಇನ್ನು ಸೂಕ್ಷ್ಮ ವಿಚಾರ ಇನ್ನೊಂದು. ಬಲರಾಮದೇವರು ರಾಮಾವತಾರ ಕಾಲದಲ್ಲಿ ಲಕ್ಷ್ಮಣನಾಗಿ ದೇವರಿಗೆ ತಮ್ಮನಾಗಿದ್ದರು. ಲಕ್ಷ್ಮಣನಾಗಿ ಭಗವಂತನಾದ ಶ್ರೀರಾಮನಿಗೆ ತಮ್ಮನಾಗಿದ್ದರು. ಇದರಲ್ಲಿ ಅಣ್ಣನಾಗಿ ಹುಟ್ಟಿಬಿಟ್ರು ಅಂತ ಹೇಳಿದ್ರು. ಇಲ್ಲೂ ಒಂದು ಸ್ವಾರಸ್ಯವು, ಅಲ್ಲಿ ತಮ್ಮನೇ ಕಾದರು ಇಲ್ಲಿ ಅಣ್ಣನೇ ಕಾದರು ಅಂತ ಪ್ರಶ್ನೆ ಇದೆ. ಇನ್ನೊಂದು ಆಶ್ಚರ್ಯ ನೋಡಿ, ಈ ಯಾರು ಬಲರಾಮನ ದಶಾವತಾರದಲ್ಲಿ ಸೇರಿಸ್ತಾರೆ ಅವ್ರು ಲಕ್ಷ್ಮಣನ ಅವತಾರ ಬಲರಾಮ ಅಂತ ಹೇಳ್ತಾರೆ, ಅದು ಬೇರೆ ವಿಶೇಷ. ಮತ್ತೆ ಲಕ್ಷ್ಮಣ ಯಾರಂತ ಗೊತ್ತಲ್ಲ. ಲಕ್ಷ್ಮಣ ಶ್ರೇಷ್ಠದೇವರು ಅಂದ ಮೇಲೆ ಬಲರಾಮ ಶ್ರೇಷ್ಠದೇವರಾಯ್ತೇ ಹೊರತು ನಾರಾಯಣ ಹೇಗಾಗ್ತಾರೆ? ಈಗ ಅಲ್ಲಿ ರಾಮರತಮ ಲಕ್ಷ್ಮಣ, ಆತನೇ ಇಲ್ಲಿ ಶೇಷ. ಹಾಗೆ ಲಕ್ಷ್ಮಣನ ದೇವರು ಸೇರಿಸ್ಬೇಕಷ್ಟೇ. ಈಗ ಹನ್ನೊಂದು ಏಕಾದಶ ಅವತಾರ ಆಗ್ತಾವ. ಲಕ್ಷ್ಮಣನು ನಾರಾಯಣ ಅಂತ ಕರೆದ್ಬಿಟ್ಟು ತಪ್ಪು ಹೋಗು. ಅಲ್ಲಿ ಶೇಷದೇವರು ಲಕ್ಷ್ಮಣ, ಅವರೇ ಬಲರಾಮ ಹುಟ್ಟಿತ್ತು. ಯೋಚನೆ ಮಾಡಿದರೆ ಒಂದು ಹೊಸ ವಿಷಯ ಗೊತ್ತಾಗುತ್ತೆ. ಲಕ್ಷ್ಮಣ ಯಾವಾಗ ರಾಮದೇವರಾದ ಶ್ರೀ ಸಾಕ್ಷಾತ್ ಭಗವಂತ ಕೃಷ್ಣನಾಗಿ ಅವತಾರ ಮಾಡಕ್ಕೆ ಅಂತ ಹೊರಟನೋ, ಶೇಷದೇವರು ತಾವು ಅವತಾರ ಮಾಡಕ್ಕೆ ಅಂತ ಯೋಚನೆ ಮಾಡಿ. ಅವರು ತನಗೆ ಬಂತಂತೆ, ನಾನು ಮೊದಲು ಹುಟ್ಟಬೇಕು ಆಮೇಲೆ ಹುಟ್ಟಬೇಕು ಅಂತ ಯೋಚನೆ ಮಾಡಿ. ಮೊದಲು ಹುಟ್ಟಬೇಕು ಆಮೇಲೆ ಹುಟ್ಟಬೇಕು, ಆಮೇಲೆ ಹುಟ್ಟಿದ್ರೆ ಏನಾಗುತ್ತೆ ಗೊತ್ತೇನು? ಮತ್ತೆ ತಮ್ಮನಾಗಿ ಬಿಡಬೇಕು. ನಾನೀಗ ತಮ್ಮನಾಗಿ ಬಿಟ್ರೆ ಅಣ್ಣನ ಸೇವೆ ಮತ್ತೆ ಮಾಡಬೇಕು. ಲಕ್ಷ್ಮಣನಾಗಿದ್ದಾಗ ರಾಮನ ಹಿಂದೆ ಓಡಾಡಿದ್ದಾನೆ, ಸಾಕಷ್ಟು ಸೇವೆ ಮಾಡಿ ಏನಾಗಿತ್ತು ಅಂತ ಲಕ್ಷ್ಮಣನಿಗೆ, ಸೇವಾ ಛಿನ್ನ ಲಕ್ಷ್ಮಣ ಅಗ್ರೆ ಹರೇರ್ ಭೂತ್ ಅಂತ. ರಾಮಾವತಾರ ಕಾಲಕ್ಕೆ ವನವಾಸ ಗಿನವಾಸ ಸಿಕ್ಕಾಬಟ್ಟಿ ಮಾಡಿಬಿಟ್ಟಿದ್ದೇನೆ, ಮತ್ತೆ ಮಾಡಬೇಕಾದ್ರೆ ಪದಿತಿ ಆಗಬಹುದು ಅಂತ ಹೇಳಿ ಈ ತಮ್ಮನಾದ್ರೆ ಭಾರಿ ರಿಸ್ಕ್ ಅಂತ ಅಣ್ಣನಾಗಿ ಹುಟ್ಟಿಬಿಟ್ಟು. ಅಣ್ಣನಾದ್ರೆ ಸೇವೆ ಮಾಡಬೇಕಾಗಿಲ್ಲ, ಸೇವೆ ಮಾಡಿಸ್ಕೋಬಹುದೇ ಹೊರತು ಸೇವೆ ಮಾಡಬೇಕಾಗಿಲ್ಲ. ಅದಕ್ಕೆ ಅಣ್ಣನಾಗಿ ಹುಟ್ಟಿದ್ರೆ ಹೊರತು ತಮ್ಮನಾಗಿ ಹುಟ್ಟಲಿಲ್ಲ. ಮಾತು ಅರ್ಥ ಮಾಡಿಕೊಂಡ್ರೆ ಶೇಷದೇವರ ಸಾಧನೆಗೆ ಒಂದು ಮಿತಿ ಇದೆ ಅಂತ. ಶೇಷದೇವರ ಸಾಧನೆ ಲಕ್ಷ್ಮಣರಾಗಿದ್ದ ತುಂಬಾ ಮಾಡಿಬಿಟ್ರು, ಬಲರಾಮನಾಗಿದ್ದ ಕಳ್ಕೊಂಡ್ಬಿಟ್ರು. ಅದು ಸೊ ಬ್ಯಾಲೆನ್ಸ್ ಆಗಬೇಕಾಗಲಿ. ಆದರೆ ವಾಯುದೇವರು ಏನ್ ಮಾಡ್ತಾರೆ ಗೊತ್ತೇನು? ಪ್ರತಿ ಅವತಾರದಲ್ಲೂ ಸೇವಕರಾಗಿ ಹುಟ್ಟುತ್ತಾರೆ. ಪ್ರತಿ ಅವತಾರದಲ್ಲೂ ಸೇವಕನಾಗಬೇಕು. ಅಲ್ಲಿ ರಾಮದೂತ, ಇಲ್ಲಿ ಕೃಷ್ಣದೂತ, ಇಲ್ಲಿ ವ್ಯಾಸ ಶಿಷ್ಯರು. ಮೂರು ಅವತಾರದಲ್ಲೂ ಸೇವೆ ಇನ್ನೂ ಮಾಡಬೇಕು, ಇನ್ನೂ ಮಾಡಬೇಕು ಅಂತ ಹೇಳ್ತಾರೆ. ಅವರಿಗೆ ಸ್ವಲ್ಪ ಹೆಚ್ಚನಿಷ್ಟು ಅಂದ್ರೆ ಅವ್ರಿಗೆ ಪುಣ್ಯ ಅಷ್ಟೊಳ್ಳೋ ಯೋಗ್ಯತೆ ಆಗಲಿಲ್ಲ. ಇವ್ರಿಗೆ ಆಗಲ್ಲ, ಎಷ್ಟು ಮಾಡಿದ್ರೂ ಸಾಲದು. ಅದಕ್ಕೆ ಹೇಳ್ತಾರೆ, ಶುದ್ಧೇ ಭಾಗವತೇ ಧರ್ಮೇ ನಿರತೋ ಯದೃಕೋತರ ಪ್ರಥಮೋ ಹನುಮಾನ್ ನಾಮ ದ್ವಿತೀಯೋ ಭೀಮಯೇವಚ ಪೂರ್ಣಪ್ರಜ್ಞ ಸ್ತೃತೀಯಸ್ತು ಭಗವತ್ ಕಾರ್ಯ ಸಾಧಕ. ಬಲರಾಮದೇವರು ಅಣ್ಣನಾಗಿ ಹುಟ್ಟಿದ್ದಕ್ಕೆ ಕೃಷ್ಣನ ನಮಸ್ಕಾರ ಮಾಡೋ ಅವಕಾಶನೇ ಕಳ್ಕೊಂಡ್ಬಿಟ್ರು. ಎಷ್ಟು ಮಿಸ್ ಆಯ್ತು ನೋಡಿದ್ರೆ. ತಮ್ಮನಾಗಿದ್ದರು ಎಷ್ಟು ನಮಸ್ಕಾರ ಮಾಡೋದಾಯ್ತು ಪ್ರತಿ ದಿವಸ, ಅಷ್ಟು ನಮಸ್ಕಾರ ಹೊರಟದ್ದು. ಅದೆಲ್ಲ ಅವರಿಗೆ ಒಂದು ದೋಷ ಆಗಿದೆ. ಆದ್ದರಿಂದ ಬಲರಾಮದೇವರು ಸಾಕ್ಷಾತ್ ನಾರಾಯಣನಲ್ಲ, ಅವರು ಶುಕ್ಲಕೇಶ ಆವೇಶದಿಂದ ಕೂಡಿದ ನರ ಅಂದ್ರೆ ಶೇಷದೇವರು ಅಂತ ಅರ್ಥ. ಅಂತ ಶೇಷದೇವರನ್ನು ಬೆಲೆ ಭೀಮಸೇನದೇವರು ಓದಲಿಕ್ಕೆ ಕಾರಣ ಅವರಲ್ಲಿ ಸನ್ನಿಧಾನ ಇದೆ, ಗೌರವ ಕೊಡಬಹುದು, ಇಲ್ಲದೆ ಅವರ ಕಾಲಕ್ಕೆ ಹೊಡಿಬಹುದು, ಮತ್ತು ನಾನು ಅವರಿಂದ ಓದಬೇಕಾದೇನೂ ಇಲ್ಲ ಅಂತ ಹೇಳಿಬಿಟ್ಟು ತೋರಿಸಲಿಕ್ಕೆ ಅಷ್ಟು ಮಾಡಿ 3 ವರ್ಷ ಗದಾಯುದ್ಧವನ್ನ ಕಲಿತಂತೆ ಮಾಡಿದರೆ, ಕೃಷ್ಣ ಕಲಿತಂತೆ ಮಾಡಿ ತಾನು ಸರ್ವಜ್ಞ ಅಂತ ತೋರಿಸಿದರೆ, ಇವರು ಕಲಿತಂತೆ ಮಾಡಿ ಸರ್ವಜ್ಞರು ಅಂತ ತೋರಿಸ್ತಾರೆ. ಇದು ಬಲರಾಮದೇವರಿಂದ ಓದಿಲ್ಲ ಅಂತ ಹೇಳೋದಕ್ಕೆ ಇನ್ನು ಬೇಕಾಷ್ಟು ಪ್ರಸಂಗ ಮುಂದೆ ಬರುತ್ತೆ, ಅಲ್ಲಿ ನಾವು ಇನ್ನೂ ಗಟ್ಟಿ ಮಾಡ್ಕೋಬೇಕು. ಅಂಥ ಭೀಮಸೇನ ಆ ರೀತಿ ಆ ನಾಟಕ ಮಾಡಿದ ಮೇಲೆ ಇವತ್ತು ನಾಗದೇವತೆ ಆಚರಣೆ ಮಾಡೋಕ್ಕಾದ್ರೂ ಹಾಗೆ ಅನೇಕರು ಹಬ್ಬ ಮಾಡ್ತಾರಲ್ಲ, ಯಾವ ದೇವತೆ ಹಬ್ಬ ಮಾಡ್ತಾರೋ ಅವರೇ ಸರ್ವೋತ್ತಮ, ಅವತ್ತಿನ ಮಟ್ಟಿಗೆ ಅವರೇ ಸರ್ವೋತ್ತಮ, ತಪ್ಪು. ದೇವತೆಗಳನ್ನ ಎಲ್ಲಾ ದೇವತೆಗಳನ್ನು ಪೂಜೆ ಮಾಡಬೇಕು, ಯಾರನ್ನು ಬಿಟ್ಟರು ಸದ್ಯತೆ ಆಗೋದಿಲ್ಲ ಅಂತ ಹೇಳಿ, ಯಾವ ದೇವತೆಗಳನ್ನು ಪೂಜೆ ಮಾಡದೆ ಹೋದರೂ ಸದ್ಯತೆ ಆಗೋದೇ ಇಲ್ಲ. ಯಸ್ಯ ದೇವೇ ಪರಾಭಕ್ತಿ ಯಥಾ ದೇವೇ ತಥಾ ಗುರೌ ತಸ್ಯೈತೆ ಕಥಿತಾಹ್ಯರ್ಥಾಃ ಪ್ರಕಾಶಂತೆ ಮಹಾತ್ಮನಃ. ಹರಿಯಲ್ಲಿ ಸರ್ವೋತ್ತಮತ್ವೇನ ಹರಿಯನ್ನು ಆರಾಧಿಸಬೇಕು, ಜೀವೋತ್ತಮತ್ವೇನ ವಾಯುದೇವನ್ನು ಆರಾಧಿಸಬೇಕು, ಉಳಿದೆಲ್ಲ ದೇವತೆಗಳನ್ನು ಕೂಡ ತಾರತಮ್ಯ ಕ್ರಮದಲ್ಲಿ ಆರಾಧನೆ ಮಾಡಬೇಕು, ಎಲ್ಲ ಗುರುಗಳನ್ನು ತಾರತಮ್ಯ ಕ್ರಮದಲ್ಲಿ ಆರಾಧನೆ ಮಾಡಬೇಕು. ನಾವು ಕಟ್ಟದ ಮೇಲಿನವರು ನಾಗಪಾದರಾಶ್ರಮವನ್ನು ಸೇವೆ ಮಾಡಬೇಕು ಅನ್ನೋ ಗತಿ ಏನಾಗ, ನಾವು ಅಲ್ಲಿಯವರು ನಾವೇ ಶ್ರೀಪಾದರಾದರೂ ಯಾತ್ರಾದ ಸೇವೆ ಮಾಡಬೇಕು ಅನ್ನೋ ಗತಿ ಏನು? ಅದಕ್ಕೆ ಹೇಳ್ತಾರೆ, ಪೃಥ್ವೀ ಮಂಡಲ ಮಧ್ಯಸ್ಥಾಹ ಪೂರ್ಣಬೋಧ ಮತಾನುಗಾಹ ವೈಷ್ಣವ ವಿಷ್ಣು ಹೃದಯ ತಾನ್ನಮಸ್ತೆಯೇ ಗುರು. ಮಠದ ಪ್ರಶ್ನೆ ಇಲ್ಲ ಇಲ್ಲಿ. ಆಚಾರ್ಯ ಹೇಳ್ತಾರೆ, ಸೋತ್ತಮ ಗುರವ ಪ್ರೋಕ್ತಾಹ, ನಮಗಿಂತ ಜ್ಞಾನಭಕ್ತಿಯಾದಿ ಗುಣಗಳಲ್ಲಿ ಹೆಚ್ಚಿದ್ದಾರೆ ಅಂದ್ರೆ ನಮ್ಮ ಗುರುಗಳು ಅಂತಾನೆ ಆಗ್ತಾರೆ. ಪಾಠ ಹೇಳಿ ಬಿಡ್ಲಿ, ನಮ್ಮ ಗುರುಗಳೇ ಹೇಳಿದ್ರೆ ಗುರುತ್ವ ಜಾಸ್ತಿನೇ ಹೊರತು ಹೇಳದೆ ಹೋದ ಮಾತ್ರಕ್ಕೆ ಗುರುತ್ವ ಹೋಗೋದಿಲ್ಲ. ಅಂದ್ರೆ ತಾರತಮ್ಯ ಕ್ರಮದಲ್ಲಿ ಗುರುಭಕ್ತಿ ದೇವತಾ ಭಕ್ತಿ ಎಲ್ಲ ಮಾಡಲೇಬೇಕಾದದ್ದು, ಆಪ್ಷನಲ್ ಅಲ್ಲ, ಕಂಪಲ್ಸರಿ ಅಂತ ಹೇಳಿದ್ದಾರೆ. ಆದ್ರಿಂದ ಗಣೇಶನ ಪೂಜೆ ನಾಗರಿಕ ಎಲ್ಲವನ್ನೂ ಮಾಡಬೇಕು. ಆದರೆ ಇನ್ನೊಂದು ಶಾಸ್ತ್ರ ಹೇಳ್ತದೆ, ದೇವತೆಗಳನ್ನ ಆರಾಧನೆ ಮಾಡಬೇಕಾದ್ರೆ ಎಚ್ಚರ ಇರಲಿ, ಅವರು ಸರ್ವೋತ್ತಮರು ಅಂತ ಏನಾದ್ರು ಆರಾಧನೆ ಮಾಡಿಬಿಟ್ರೆ ಸದ್ಗತಿ ಆಗೋದಿಲ್ಲ, ಮಹಾಪಾಪ ಬರುತ್ತೆ. ಹಿರಣ್ಯಕಶಿಪು ಯಾರ ಬಾಬಾನ ಹತ್ರ ಹೋಗಲಿಲ್ಲ, ಹಿರಣ್ಯಕಶಿಪು ಯಾರ ಹತ್ರ ಹೋಗಲಿಲ್ಲ, ಅವನು ಹೋಗಿದ್ದು ಬ್ರಹ್ಮದೇವರ ಹತ್ರ ಹೋಗ್ತಾನೆ ಗೊತ್ತೇನು, ಬ್ರಹ್ಮದೇವರ ಹತ್ರ ಹೋಗ್ತಾರೆ, ಹೈಯೆಸ್ಟ್ ಅವರು ಜೀವರಲ್ಲಿ ಹೈಯೆಸ್ಟ್, ಅವರ ಹತ್ರ ಹೋಗಿ ಆರಾಧನೆ ಮಾಡಿಬಿಟ್ಟು ಜೀವನ ಸರ್ವನಾಶ ಮಾಡ್ಕೊಂಡು ಸತ್ತು ಹೋಗ್ತಾರೆ. ಹಿರಣ್ಯಕಶಿಪು ಹಾಗೆ ಮಾಡ್ತಾರೆ, ಅವ್ರು ಬ್ರಹ್ಮದೇವರ ಹತ್ರ ಹೋದರಲ್ಲ, ಯಾಕೆ ಉದ್ಧಾರವಾಗಲಿಲ್ಲ ಅಂದ್ರೆ ತಾರತಮ್ಯ ಜ್ಞಾನ ಇಲ್ಲ, ಅವರೇ ಸರ್ವೋತ್ತವರು ತಿಳ್ಕೊಂಡ್ರು. ಅದರಿಂದ ಅವ್ರ ಉಪಾಸನೆ ಎಲ್ಲ ಹಾಳಾಗಿ ಹೋಯ್ತು. ಬನ್ನೆ ಹೇಳಲಿಲ್ಲ, ಅಸದುಪಾಸನಯ ನಚರಮಂತ್ಯಹೋ ಅಸದುಪಾಸನಯ, ಅಸದುಪಾಸನೆ ಮಾಡಿದ್ರಿಂದ ಅವ್ರ ಸದ್ಗತಿ ಆಗಲೇ ಇಲ್ಲ. ದೇವರಿಗೆ ಉಪಾಸನೆ ಬಿಡಾಗಿಲ್ಲ, ಮಾಡಲೇಬೇಕು, ತಪ್ಪಾಗಿ ಮಾಡಾಗಿಲ್ಲ, ಅದಕ್ಕೆ ತಾರತಮ್ಯ ಜ್ಞಾನ ಪೂರ್ವಕ ಮಾಡಬೇಕು. ತಾರತಮ್ಯ ಜ್ಞಾನವಿದು ಪಾವಮಾನಿ ಮತಾನುಗರಿಗೆ ಕೇವಲ ಅವಶ್ಯಕವು ತಿಳಿಯುವುದು ಸರ್ವಕಾಲದಲ್ಲಿ, ಇದು ನಿಯಮ. ಅದಕ್ಕೋಸ್ಕರನೇ ನಾಗಚತುರ್ಥಿ ಗಣೇಶ ಎಲ್ಲವನ್ನೂ ಮಾಡಿ ಯಾವ್ಯಾವ ದೇವತೆಗಳ ಸ್ಥಾನಮಾನ ಏನು, ಅವನ ಎಷ್ಟೆಷ್ಟು ಮಟ್ಟಿಗೆ ಆರಾಧನೆ ಮಾಡಬೇಕು, ಹೆಚ್ಚಾದರೂ ತಪ್ಪು ಕಡಿಮೆ ಆದರೂ ತಪ್ಪು, ಸಮಾನಾಂ ವಿಷಮಾ ಪೂಜಾ ವಿಷಮಾನಾಂ ಸಮಾ ತಥಾ ಕ್ರಿಯತೆ ಏನ ದೇವೋಪಿ ಸ್ವಪದಾದ್ ಭಶ್ಯತೆ ಹಿ ಸಹ. ಪೂಜೆಯಲ್ಲಿ ಯಾರ ತಾರತಮ್ಯ ವ್ಯತ್ಯಾಸವಾಯಿತು ಅಂದ್ರೆ ಅವನು ಮಾಡಿದ ಪೂಜೆಯಿಂದ ಉದ್ಧಾರವಾಗೋದಿಲ್ಲ ಅಲ್ಲ, ಇದ್ದಕ್ಕಿದ್ದ ಕೂಡ ಇರೋದಿಲ್ಲ, ಅವನು ಸರ್ವನಾಶದತ್ತ ಹೋಗಿಬಿಡ್ತಾನೆ. ಸ್ವಪದಾದ್ ಭಶ್ಯತೆ ಧ್ರುವಂ, ಅವನು ಖಂಡಿತ ಹಾಳಾಗಿ ಹೋಗ್ತಾನೆ ಎಂಬುದು ಸಿದ್ಧಾಂತ. ಅದಕ್ಕೆ ಹಬ್ಬಗಳನ್ನು ಮಾಡಬೇಕಾದ್ರೆ ಎತ್ತರ ಇರಬೇಕು, ಮೊದಲು ಕೇಳ್ಕೋಬೇಕು ಈ ದೇವತೆಗಳ ಸ್ಥಾನಮಾನ ಏನು, ನಾವು ಯಾವ ರೀತಿ ಪೂಜೆ ಮಾಡಬೇಕು, ಅದಕ್ಕೊಂದು ನಿಯಮ ಹೇಳಿಬಿಡ್ತಾರೆ. ಯಾವೇ ದೇವತೆಯನ್ನು ಪೂಜೆ ಮಾಡಬೇಕಾದ್ರೆ ತಾರತಮ್ಯದ ಪಟ್ಟಿ ಇದೆ, ಆ ತಾರತಮ್ಯದ ಆರಾಧನೆ ಮಾಡಬೇಕಾದ್ರೂ ಕೂಡ ಆ ದೇವತೆ ಒಳಗೆ ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತರ್ಗತ ನಾರಾಯಣ, ಅದು ಮಿನಿಮಮ್ ಮಾಡಿ ಪೂಜೆ ಮಾಡಲೇಬೇಕು. ಭಾರತೀಯ ರಮಣನ ಪೂಜೆ ಮಾಡಬೇಕಾದ್ರೆ ಮಾತ್ರ ಡೈರೆಕ್ಟ್ ಭಾರತೀಯ ರಮಣ ಕೃಷ್ಣ ಒಳಗೆ ದೇವರನ್ನು ಪೂಜೆ ಮಾಡಿದ್ದಾರೆ, ಉಳಿದವರು ಯಾರು ಆರಾಧನೆ ಮಾಡಬೇಕು ಮಾಡಬೇಕಾದ್ರೂ ಕೂಡ ಈ ಪದ್ಧತಿ ಬಿಡಾಗಿಲ್ಲ ಅಂತ ಶಾಸ್ತ್ರ ಹೇಳಿದೆ. ಮತ್ತು ನಾಗ ಹಾಗೆ ಶೇಷದೇವರು ಪರಮಾತ್ಮನ ಹಾಸಿಗೆಯಾಗಿದ್ದಾರೆ, ಹಾಸಿಗೆಯಾಗಿದ್ದಾರೆ, ಅನಂತಾಸನ ಪರಮಾತ್ಮ, ಅದಂತರನ್ನು ಆಸನ ಮಾಡ್ಕೊಂಡು ಮಲ್ಕೊಂಡಿದ್ದಾರೆ. ತುಂಬಾ ಅನೇಕರಿಗೆ ಗೊತ್ತಿಲ್ಲ ಶೇಷದೇವರು ಯಾವುದರ ಸಂಕೇತ ಗೊತ್ತಾ ಅಂತ, ನಾಗ ಯಾವುದರ ಸಂಕೇತ ಅಂತ ಕೇಳಿದರೆ ಮೃತ್ಯುವಿನ ಸಂಕೇತ ಅಂತ. ಅದಕ್ಕೇನೆ ಶಾಪ ಕೊಡು, ಸರ್ಪದಷ್ಟು ಬ್ರಿಯೇತ ಹಾವು ಕಚ್ಚಿ ಸಾಯಿಲಿ ಅಂತ ಹೇಳಿ ವೈಶಿದ್ರಾಜನಿಗೂ ಶಾಪ ಅದರಿಂದನೇ ಬಂತು. ಅದೇ ರೀತಿಯಲ್ಲಿ ಜಯತೀರ್ಥರು ಎತ್ತಾಗಿದ್ದಾಗ ಸರ್ಪದಷ್ಟು ಬ್ರಿಯೇತ ಅಂತಾನೆ ಬಂತು, ಹಾವು ಕಚ್ಚಿಯೇ ಸಾಯಿತ. ಅನೇಕರಿಗೆ ಗೊತ್ತಿಲ್ಲ ಅವರಿಬ್ಬರೇ ಹಾವು ಕಚ್ಚಿ ಸತ್ರು ಅಂತ ತಿಳ್ಕೊಂಡ್ಬಿಡಬಾರದು, ಜಗತ್ತೆ ಪ್ರತಿಯೊಬ್ಬನು ಹಾವು ಕಚ್ಚಿಯೇ ಸಾಯ್ತಾನೆ ಅಂತೇಳಿ, ಪ್ರತಿಯೊಬ್ಬನು ಸಾಯೋದು ಹಾವು ಕಚ್ಚಿಯೇ. ನಮ್ಗಿದೇನಿದು ಕ್ಯಾನ್ಸರ್ ಆಗಿ ಸಾಯ್ತಾರೆ, ಹಾರ್ಟ್ ಅಟ್ಯಾಕ್ ಆಗಿ ಸಾಯ್ತಾರೆ, ವಯಸ್ಸಾಗಿ ಇದ್ದಕ್ಕಿದ್ದಾಗ ಸಾಯ್ತಾರೆ, ಅಂಥದ್ದು ಹಾರ್ಟ್ ಹಾವು ಎಲ್ಲಿ ಕಚ್ಚಿತು ಅಂತ ಕೇಳಿದರೆ ಭಾಗವತ ಪುರಾಣದಲ್ಲಿ ಹೇಳ್ತಾರೆ, ಹಾವು ಅಂದ್ರೆ ಏನು ತಿಳ್ಕೊಂಡಿದ್ದೀರಿ, ದಷ್ಟಂ ಕಾಲಾಹೀನಾ ಜಗತ್, ಕಾಲ ಸರ್ಪ ಅಂತ ಕರೆದಿ, ಕಾಲವೇ ಸರ್ಪ, ಕಾಲ ಸರ್ಪದಿಂದ ಕಚ್ಚಲ್ಪಟ್ಟು ಸಾಯ್ತಾರಾದ್ರಿಂದ ಪ್ರತಿಯೊಬ್ಬರು ಹಾವು ಕಚ್ಚೇ ಸಾಯ್ತಾರೆ. ಇವತ್ತು ದೇವರು ನಾಗ ಎಲ್ಲರೂ ಕೂಡ ಹಾವು ಕಚ್ಚಿ ಸತ್ರೆ ಪರಮಾತ್ಮ ಏನಾಗಿದ್ದಾನೆ ಗೊತ್ತಾ, ಶೇಷಶಾಹಿಯಾಗಿ ಮಲಗಿಬಿಟ್ಟಿದ್ದಾನೆ, ಅದ್ರ ಆರಾಮ ನಿದ್ದೆ ಹೊಡಿತಾ ಇತ್ತು. ಏನು ದೇವರ ವೈಭವ! ಇನ್ಯಾರು ಶೇಷಶಾಹಿ ಅಲ್ಲ, ಪರಮಾತ್ಮ ಒಬ್ಬನೇ ಶೇಷಶಾಹಿ. ಅನಂತಿರೋ ಅನಂತ ಪದ್ಮನಾಭ ದೇವರನ್ನು ನೋಡಿ, ಅನಂತಸೇನಕ್ಕೆ ಹೋಗಿ, ರಂಗನಾಥನ ನೋಡಿ, ಶ್ರೀರಂಗಪಟ್ಟಣಕ್ಕೆ ಹೋಗಿ, ಮಲಗಿಬಿಟ್ಟಿದ್ದಾರೆ ಹಾವಿನ ಮೇಲೆ. ಏನ್ ತೋರಿಸುತ್ತೆ? ಹಾವು ಕಂಡ್ರೆ ಓಡ್ ಹೋಗ್ತಾರೆ, ಹಾವಿನ ಮೇಲೆ ಮಲಗದ? ಸತ್ತಾದ ಮೇಲೆ ಮಲಗೋದ್ಬೇಕಾದ್ರೆ ಅದು ಹೆಡೆ ಎತ್ಕೊಂಡಿದೆ ಗೊತ್ತಾಯ್ತಾ? ಸತ್ತಾವಲ್ಲ, ಹೆಡೆ ಎತ್ತಿದ ಹಾವು. 5 ಹೆಡೆ ಹಾವನ್ನ ನೋಡ್ತೇವೆ ನಾವು. ಅಂತ ಹಾವಿನ ಕೆಳಗೆ ಭಗವಂತ ಮಲಗಿದ್ದಾನೆ, ಏನರ್ಥ? ಅವನಿಗೆ ಮೃತ್ಯುವಿನ ಭಯ ಇಲ್ಲ. ಎಲ್ಲರಿಗೂ ಮೃತ್ಯುವಿನ ಭಯ ಇದೆ, ಪರಮಾತ್ಮನಿಗೆ ಮೃತ್ಯುವಿನ ಭಯ ಇಲ್ಲ. ಅವನ ಹಾವಿನ ಮೇಲಿರೋನಾದ್ರೆ ಅಬೌ ಡೆತ್ ಅಂತ, ಅವನಿಗೆ ನಾಶ ಇಲ್ಲ. ಆದ್ದರಿಂದ ಹರಿರೇವ ಪರಹ, ಹರಿರೇವ ಗುರು, ಹರಿರೇವ ಜಗತ್ ಪಿತೃ ಮಾತೃ ಗತಿ. ಹಾವಿನ ಮೇಲಿದ್ದ ಚಿತ್ರ, ಅದರ ಅಂತರಾರ್ಥ ಭಗವಂತ ಮೃತ್ಯು ಇಲ್ಲದವನು. ಜನ್ಮ ಮೃತ್ಯು ಜರಾತಿಗ, ವಿಷ್ಣು ಸಹಸ್ರನಾಮ. ಜನ್ಮ ಮೃತ್ಯು ಜರಾತಿಗ, ಜನ್ಮ ಮೃತ್ಯು ಜರ ಎಲ್ಲವನ್ನ ಮೆಟ್ಟಿ ನಿಂತವನು ಪರಮಾತ್ಮ, ಅವನಿಗೆ ಹೆಸರೇ ಇಲ್ಲ. ಅದಕ್ಕೆ ಹಾವಿನ ಮೇಲೆ ಮಲಗಿದ, ಕೃಷ್ಣನಾಗಿ ಕಾಳಿಯ ಮೇಲೆ ಕುಣಿದ. ಹಾವಿನ ಮೇಲೆ ಕುಣಿಬಲ್ಲ, ಹಾವು ಕಂಡ್ರೆ ಕುಡಿಬಹುದು, ಇದ್ದಲ್ಲೇ ಕುಡಿಬಹುದು, ಅದು ದೊಡ್ಡದಲ್ಲ. ಓಡ್ಲಕ್ಕೋಸ್ಕರ ಇದ್ದಲ್ಲೇ ಕುಡಿದು ಓಡಬಹುದು. ಹಾವಿನ ಮೇಲೆ ಕುಣಿತಾನಲ್ಲ, ಇದಕ್ಕೆ ಸರ್ವೋತ್ತಮ ಅಂತ. ಹಾವಿನ ಮೇಲೆ ಕುಡಿಯೋದೆಂಬುದು ಬರೀ ಕಥೆಯಲ್ಲ, ಅದು ತತ್ವಾರ್ಥ, ಅರ್ಥ, ಅಂತರಾರ್ಥ ಗರ್ಭಿತವಾದ ಮಾತು. ಆದ್ದರಿಂದಲೇ ಕೃಷ್ಣ ಇವತ್ತು ಶೇಷಶಾಹಿ. ನಾಗಚೇವತೆಯ ದಿವಸ ಭಗವಂತನಿಗೆ ಸಾವಿಲ್ಲ. ಆದ್ದರಿಂದ ಈ ಸಾವು ಮೃತ್ಯು ನಮಗೆ, ಹಾವು ನಮ್ಮೆಲ್ಲ ಸಾವಿನ ಸಂಕೇತವಾದ್ದರಿಂದ ಅದನ್ನು ಆರಾಧನೆ ಮಾಡ್ತಾ, ನಮಗೆ ಸಾವು ತಪ್ಪಿದ್ದಲ್ಲ ಗೊತ್ತು, ಆದರೆ ನಮಗೆ ಕೆಟ್ಟ ಸಾವು ಬರಬಾರದು. ಅಂತ್ಯಕಾಲಕ್ಕೆ ಭಗವಂತನ ಸ್ಮರಣೆ ಬರತಕ್ಕಂಥ ಸಾವು ಬರುತ್ತೆ. ಶರಣು ಹೊತ್ತೇನಯ್ಯ ಎನ್ನ ಮರಣ ಕಾಲದಲ್ಲಿ ನಿನ್ನ ಶರಣ ಸ್ಮರಣೆ ಕರುಣಿಸಯ್ಯ ನಾರಾಯಣ. ಸಂತತಂ ಚಿಂತೆಯೇನಂತಂ ಅಂತಕಾಲೇ ವಿಶೇಷತಃ ಅಂತ ಪವಿತ್ರವಾದ ಸಾವು ಬರುತ್ತೆ. ಓಮಿತ್ತೇ ಕಾಕ್ಷರಂ ಬ್ರಹ್ಮ ವ್ಯಾಹರನ್ ಮಾಮನುಸ್ಮರನ್ ಯಃ ಪ್ರಯಾತಿ ತ್ಯಜನ್ ದೇಹಂ ಸಯಾತಿ ಪರಮಾಂ ಗತಿಂ. ಭಗವದ್ಗೀತೆಯ ಮಾತಾಡಿದ್ರು, ಸಾವು ತಪ್ಪಿದ್ದಲ್ಲ, ಹೀಗೆ ಸಾಯದ ಹೋದ್ರೆ ಮತ್ತೆ ಹುಟ್ಟೋದು ತಪ್ಪಿದ್ದಲ್ಲ ಅಂತ ಹೇಳಿದ್ರು. ಸತ್ತ ಮೇಲೆ ಮತ್ತೆ ಹುಟ್ಟಬಾರದು, ಆ ರೀತಿ ಸಾಯ್ಬೇಕು ಅಂತಿದ್ರೆ ಈ ರೀತಿ ಸಾಯಿರಿ ಅಂತ ಭಗವದ್ಗೀತೆ ಹೇಳ್ತಾ ಇದೆ. ಅದನ್ನು ನಾವು ನಾಗಚೌತಿ ಮಾಡಬೇಕಾದ್ರೆ ಶೇಷದೇವರನ್ನು ಧ್ಯಾನ ಮಾಡ್ತಾ ನಮಗೆ ಒಳ್ಳೆಯ ಸಾವನ್ನ ಕೊಡು ಅಂತ ಕೇಳಬೇಕು. ಇವತ್ತು ಒಳ್ಳೆಯ ಸಾವನ್ನ ಕೊಡು, ಆಗ ನಮಗೆ ದೇವರಾಜ ಅತ್ಯಂತ ಪ್ರಿಯರಾಗ್ತೇವೆ. ನೀವು ಸಾವಿನ ದೇವತೆಯಾದ್ದರಿಂದ ಪ್ರಾರ್ಥನೆ ಮಾಡ್ತಾ, ಆ ದೇವತೆ ಪ್ರಾರ್ಥನೆ ಮಾಡಿದ ಒಳಗೆ ಯಾರಿದ್ದಾರೆ? ಮೇಲೆ ನಾರಾಯಣ ಮಲಗಿಬಿಟ್ಟಿದ್ದಾನೆ. ಆಯ್ತು, ನಾರಾಯಣ ಬಂದ, ವಾಯುದೇವರು ಬರಲಿಲ್ವಲ್ಲ ಅಂತ ಪ್ರಶ್ನೆ ಬರುತ್ತೆ. ವಾಯುದೇವರ ಚಿಂತನೆ ಹೇಗೆ ಮಾಡೋದೀಗ? ಬಹಳ ಸುಲಭ. ಶ್ರೇಷ್ಠದೇವರು ಏನಂತ ಕರೀತಾರೆ ಗೊತ್ತೇ? ನಾಗವನ್ನ ವಾತಾಶನ ಅಂತ ಕರೀತಾರೆ. ವಾತಾಶನ ಎಲರುಣಿ ಅಂತ ಹೆಸರು, ಎಲರುಣಿ. ಆದ ಬದುಕಿರೋದೇ ಗಾಳಿ ಕುಡಿದು, ಅಂದ್ರೆ ವಾಯುದೇವರಿಂದ ಬದುಕಿದ್ದಾರೆ, ದೇವರು ಮೈಮೇಲೆ ಕುಣಿತಾ ಇದ್ದಾರೆ. ಸೊ ಹರಿಸರ್ವೋತ್ತಮ, ಅವತ್ತಮ ಎರಡು ಒಟ್ಟಿಗೆ ಆಗಿರುತ್ತೆ. ಅವ್ರು ಏನು ತಿನ್ನೋದಿಲ್ಲ, ಬರೀ ಗಾಳಿ ಕುಡಿದಿರ್ತಾರೆ. ಬರೀ ಗಾಳಿ ಕುಡಿದೇ ಶ್ರೇಷ್ಠದೇವರು ಇರ್ತಾರೆ. ಗಾಳಿ ಅಂದ್ರೆ ಆಚಾರ್ಯ, ಅದಕ್ಕೆ ಶ್ರೇಷ್ಠದೇವರು ಆಚಾರ್ಯ ಪಾಠ ಮಾಡಬೇಕಾದ್ರೆ ಕೇಳಕ್ಕೆ ಯಾತಕ್ಕೆ ಬಂದರು ಅಂದ್ರೆ ಅವ್ರ ಫುಡ್ಡೇ ಅದು. ವಾಯುದೇವರೇ ಅವರ ಫುಡ್. ಆದ್ದರಿಂದ ವಾಯುದೇವರ ಗ್ರಹದಿಂದ ಬದುಕಿರೋದ್ರಿಂದ ಶೇಷದೇವರು ಸದಾಕಾಲ ವಾಯುದೇವರನ್ನು ಫಣಿರಾಡ್ ಉಪಶುಶ್ರುವಾನ್ ಸನಕಾದಿ ಮುನಿಹಿ ಅಂತ ಹೇಳಿ ಇದೆಲ್ಲ ಅರ್ಥ ಮಾಡಿಕೊಂಡ್ರೆ, ವಾಯುದೇವರಿಂದ ಬದುಕಿ ಹರಿಯನ್ನ ಮೈ ಮೇಲೆ ಹೊತ್ತು ಶೇಷದೇವರು ಇರೋದ್ರಿಂದ ಅಂಥ ನಾಗದ ಆರಾಧನೆ ಮಾಡಿದರೆ ಆಗ ನಮಗೆ ನಾಗ ಚವತಿಯಿಂದ ಇಹಾಪರ ಎರಡರಲ್ಲೂ ಕೂಡ ಒಳ್ಳೆಯ ಸಾಧನೆಯನ್ನು ಮಾಡಬಹುದು. ನಮಗೆ ಅದೇನು ಇಲ್ಲ, ತಂಬಿಟ್ಟು ತಿನ್ನುತ್ತೆ ಅಂತ ಹೇಳ್ತಾರೆ. ಅವ್ರಿಗೆ ಹಾಕೋದಕ್ಕೆ ತಿನ್ನೋದೇ ಜಾಸ್ತಿ ನಾವು. ಅವ್ರಿಗೆ ಹಾಕಿದೆ ಮಾಡಿಬಿಟ್ಟು ಸಿಹಿಯಾಗಿರೋ ತಿಂದು ಹಾಕಿಬಿಡ್ತಾರೆ. ಇದು ಹಬ್ಬ ಅಲ್ಲ, ನಿಜವಾದ ಹಬ್ಬ. ಅಂದ್ರೆ ಉಪವಾಸ ಮಾಡೋ ಉದ್ದೇಶನೂ ಅದಕ್ಕೆ. ಪೂರ್ಣ ಉಪವಾಸವನ್ನು ಹೇಳಲಿಲ್ಲ, ಹರಿಗೆ ಮಾತ್ರ ಪೂರ್ಣ ಉಪವಾಸ, ಉಳಿದವರು ಯಾರಿಗೂ ಪೂರ್ಣ ಉಪವಾಸ ಇಲ್ಲ. ಯಾವ ಹಬ್ಬಕ್ಕೂ ಪೂರ್ಣ ಉಪವಾಸ ಮಾಡಬಾರದು. ದೇವರು ಹರಿದಿನ ಏಕಾದಶಿ ಮಾತ್ರ ಪೂರ್ಣ ಉಪವಾಸ, ಕೃಷ್ಣಾಷ್ಟಮಿ ಪೂರ್ಣ ಉಪವಾಸ, ವಿಶ್ವ ಪಂಚಕ ಹೆಸರು ಭೀಷ್ಮಾಚಾರ್ಯ ಮಾಡೋ ಪಂಚಕ ಅಲ್ಲ ಮತ್ತೆ ಅದು. ವಿಶ್ವ ಪಂಚಕ ಅಂದ್ರೆ ಭೀಷ್ಮಾಚಾರ್ಯ ದೇವತೆಗಳಲ್ಲ, ಭೀಷ್ಮಾಚಾರ್ಯರು ಮಾಡಿ ತೋರಿಸಿದ್ದಕ್ಕೆ ವಿಶ್ವ ಪಂಚಕ ಅಂತ ಹೆಸರಷ್ಟೇ. ಆದ್ದರಿಂದ ಪೂರ್ತಿ ಉಪವಾಸ ಯಾರಾದ್ರೂ ಮಾಡಿದ್ರೆ ತಪ್ಪದು, ಪೂರ್ತಿ ಉಪವಾಸ ಮಾಡಬಾರದು ಅಂತ ಹೇಳಿ ಎಲ್ಲನೂ ತಗೊಳ್ಳಬಾರದು. ಅದಕ್ಕೆ ವಿಧಿಗಳು ಉಂಟಲ್ಲ, ಈ ದೇವರಿಗೆ ಇಷ್ಟಿಷ್ಟು ಮಾಡಬೇಕು ಅಂತಿದೆ, ಅಷ್ಟು ಮಾಡಿದರೆ ಅದು ವಿಹಿತವಾಗುತ್ತೆ. ಆಗ ನಮಗೆ ಅನುಗ್ರಹ ಮಾಡೋದ್ರಿಂದ ಈ ಶೇಷದೇವರ ಹಿರಿಮೆಯನ್ನ ಸ್ವತಃ ಭೀಮಸೇನ ದೇವರು ಅಷ್ಟರಮಟ್ಟಿಗೆ ತೋರಿಸ್ತಾ ಅಲ್ಲಿ 3 ವರ್ಷಗಳ ಕಾಲ ಇದ್ದು ಅಲ್ಲಿಂದ ಹೊರಟ್ರಂತೆ. ಅದೇ ಸಮಯಕ್ಕೆ ಸಹದೇವ ಏನ್ ಮಾಡ್ತಾನೆ, ಆತನು ಓದಿಬಿಟ್ಟನು. ಯಾರತ್ರ? ಉದ್ಧವ. ಅಲ್ಲಿದ್ರಲ್ಲ ಉದ್ಧವರ ಹತ್ರ ಕಲಿತಾ ಇದ್ದ. ಉದ್ಧವನ ಹತ್ರ ಸಹದೇವರಿಗೆ ರಾಜರೀತಿ ಶಾಸ್ತ್ರ ಅಭ್ಯಾಸವಾಯಿತು. ಅದಕ್ಕೆ ಸಹದೇವನಿಗೆ ನೀತಿಜ್ಞ ಅಂತ, ನೀತಿ ಕೋವಿದ ಅಂತ ಹೆಸರು ಸಹದೇವನಿಗೆ. ಅದು 3 ವರ್ಷಗಳ ಕಾಲ ರಾಜನೀತಿ ಅವರು, ಶಸ್ತ್ರವಿದ್ಯೆಯನ್ನು ಅಸ್ತ್ರವಿದ್ಯೆಯನ್ನು ಅರ್ಜುನ, ಮತ್ತು ಅಸುರ ಮೋಹನಾದಿಗಳನ್ನು ಮಾಡಲಿಕ್ಕೆ ಭೀಮಸೇನ ಮಾಡಿ ಅಲ್ಲಿಂದ ಹೊರಟರು. ಇದು ವಿಶೇಷ. ಇಲ್ಲೊಂದು ಪ್ರಸಂಗ ಬಂತು ಅಂತ ಒಂದು ಮಾತಾಡಬೇಕು. ಉದ್ಧವ ಯಾರು ಅಂತ ಪ್ರಶ್ನೆ. ಉದ್ಧವ ಯಾರ ಅವತಾರ? ಆಚಾರ್ಯ ಹೇಳ್ತಾರೆ, ಭಾಗವತ ಪುರಾಣ ಹೇಳ್ತಾರೆ, ಅವರು ಬೃಹಸ್ಪತಿ ಅವತಾರವೇ ಉದ್ಧವರು. ಉದ್ಧವರು ಬೃಹಸ್ಪತಿ ಅವತಾರ. ನಮಗೆ ತಕ್ಷಣ ಆಶ್ಚರ್ಯವಾಗ್ತದೆ, ದ್ರೋಣಾಚಾರ್ಯ ಬೃಹಸ್ಪತಿ ಅವತಾರ? ಬೃಹಸ್ಪತಿ ಅವತಾರ ದ್ರೋಣಾಚಾರ್ಯರು, ವಿಭೂತಿ ಅವತಾರ ಉದ್ಧವ. ಎರಡು ರೂಪದಿಂದ ಒಬ್ಬರೇ ಯಾತಕ್ಕೆ ಬಂದರು ಅಂತ ಪ್ರಶ್ನೆ. ಒಬ್ಬರೇ ಎರಡು ರೂಪ ತಗೊಂಡು ಯಾತಕ್ಕೆ ಬಂದರು, ಅದಕ್ಕೆಲ್ಲ ಕಾರಣ ಕೊಡ್ತಾರೆ ಅಂತಾನೆ ಆಚಾರ್ಯರ ಸಿದ್ಧಾಂತದ ವೈಶಿಷ್ಟ್ಯ. ಅವ್ರು ಹೇಳ್ತಾರೆ, ಮೊದಲು ಹುಟ್ಟಿದ್ದು ದ್ರೋಣಾಚಾರ್ಯರು, ಆಮೇಲೆ ಹುಟ್ಟಿದ್ದು ಉದ್ಧವ. ಕೃಷ್ಣನಿಗಿಂತ ಉದ್ಧವ ಎಷ್ಟು ವರ್ಷ ದೊಡ್ಡವರು ಅಂತ ಆಚಾರ್ಯ ಹೇಳ್ತಾರೆ. ಬಹಳ ವಿಶೇಷ, ಏಳು ವರ್ಷ ದೊಡ್ಡವರು ಉದ್ಧವ. ಕೃಷ್ಣನಿಗಿಂತ ಏಳು ವರ್ಷ ದೊಡ್ಡವರು ದ್ರೋಣಾಚಾರ್ಯರು. ಸುಮಾರು 700 ವರ್ಷ ದೊಡ್ಡವರು ಹೆಚ್ಚು ಕಡೆ. ಅಂದ್ರೆ 700 ವರ್ಷದ ಮುಂಚೆ ದ್ರೋಣಾಚಾರ್ಯರು ಹುಟ್ಟಿ ಆಮೇಲೆ ಉದ್ಧವ ಹುಟ್ಟಿ. ದ್ರೋಣಾಚಾರ್ಯರಾಗಿ ಹುಟ್ಟಿದ ಬೃಹಸ್ಪತಿ ಆಚಾರ್ಯ ಯೋಚನೆ ಮಾಡಿದರಂತೆ, ಈ ರೂಪ ದ್ರೋಣಾಚಾರ್ಯರ ರೂಪ ಮೈಲಿಗೆಯಾಯಿತು ಅಂತ ಭಯ ಆಯಿತು. ಯಾವಾಗ ಅವ್ರ ಮಗ ಹಾಲು ಕುಡಿದ ಕೊರಟ್ರಲ್ಲ, ದುರ್ಯೋಧನಕ್ಕೆ ಸಿಕ್ಕಾಕೊಂಡ್ಬಿಟ್ರಲ್ಲ, ಅಲ್ಲಿಗೆ ಆ ರೂಪ ಕೆಟ್ಟಂತೆಯಾಗಿ ಬ್ರಾಹ್ಮಣ ಧರ್ಮವನ್ನು ಬಿಟ್ಟು ಶಸ್ತ್ರಾಭ್ಯಾಸವನ್ನು ಕಲಿತು ಯುದ್ಧ ಮಾಡಲಿಕ್ಕೆ ಅಂತ ಹೋಗಿ ಏನೇನೋ ಆಗೋಗ್ಬಿಡುತ್ತ ಆ ರೂಪ. ಅದಕ್ಕೆ ಅವರಿಗೆ ಒಣಗಾಕೊಂಡ್ಬಿಟ್ಟು ಮೈಲಿಗೆ ಆಗಿಬಿಟ್ಟು ಇನ್ನೊಂದು ಸ್ಪೇರ್ ಹಾಕೋತಾರಲ್ಲ ಆ ಟೈಪ್ ಮಡಿ ಮಾಡಿದರೆ ಎಲ್ಲರೂ ಸ್ಪೇರ್ ಇಲ್ಲ ಗೇರಿಲ್ಲ ಯಾವ್ದು ಇರೋದೆ. ಎರಡು ಬಟ್ಟೆ ಹಬ್ಬದ ವಿಶೇಷ ಕೊಡಿ, ಎರಡು ಬಟ್ಟೆ ಹಾಕೊಂಡಿರ್ತಾರೆ, ಅಕಸ್ಮಾತ್ ಒಂದು ಮುಟ್ಟಿಬಿಟ್ಟು ಇನ್ನೊಂದು ಇರಲಿ ಅಂತ. ದ್ರೋಣಾಚಾರ್ಯ ರೂಪ ಮೈಲಿಗೆ ಆಗಿಬಿಡುತ್ತಲ್ಲ, ಇನ್ನೊಂದು ರೂಪ ತಗೊಂಡ್ರಂತೆ, ಅದೇ ಉದ್ಧವನಾಗಿ ಹುಟ್ಟುತ್ತಾ ಇತ್ತ. ದುರ್ಯೋಧನಕ್ಕೆ ಸಿಕ್ಕಾಕೊಂಡ್ಬಿಟ್ರಿ ರೂಪದಿಂದ, ದುರ್ಯೋಧನ ಹಿಡ್ಕೊಂಡ್ಬಿಟ್ಟ ಅವರನ್ನು. ಅದಕ್ಕೋಸ್ಕರ ನಾನು ದುರ್ಯೋಧನ ಹಿಡ್ಕೊಳ್ಳದಂತೆ ಇರ್ತಕ್ಕಂಥ ರೂಪ ತಗೋಬೇಕು ಅಂತ ಯೋಚನೆ ಮಾಡ್ತಾರೆ. ದುರ್ಯೋಧನ ಮುಟ್ಟಬಾರದು ನಮ್ಮನ್ನ, ಅಂಥಲ್ಲಿ ಹುಟ್ಟಬೇಕು ಅಂತ ಯೋಚನೆ ಮಾಡಿದಾಗ ಉಪಾಯ ಸಿಗ್ತದೆ. ಎಲ್ಲಿ ಒಳಗಾಕಿದ್ರೆ ಮುಟ್ಕೊಂಡ್ಬಿಡ್ತಾರೆ, ದೇವ್ರ ಮನೆಯಲ್ಲಿ ಹಾಕಿಬಿಟ್ರೆ ಯೋಚನೆ ಇಲ್ಲ, ದೇವ್ರ ಮನೆಯಲ್ಲಿ ಹಾಕಿಬಿಟ್ರೆ ನಿಶ್ಚಿಂತೆ. ದ್ವಾರಕಾ ಪಟ್ಟಣ ಕೃಷ್ಣನ ಮನೆ, ಅಲ್ಲಿ ಹುಟ್ಟುಬಿಟ್ರೆ ನಿಶ್ಚಿಂತೆಯಾಗಿರುತ್ತೆ ಅಂತ ಹೇಳಿ ದ್ವಾರಕೆಯಲ್ಲಿ ಹುಟ್ಟಿದ್ರು ಯಾದವರಾಗಿರ್ತಾರೆ. ನೋಡಿ, ಬ್ರಾಹ್ಮಣ ವೇಷ ಹಾಳಾಗೋಯ್ತು, ಕ್ಷತ್ರಿಯ ವೇಷ ಬದುಕೊಂಡ್ಬಿಡ್ತು. ಇದಷ್ಟೇ, ಬ್ರಾಹ್ಮಣ ವೇಷ ಮೈಲಿಗೆ ಮಾಡಿಬಿಟ್ಟ ದುರ್ಯೋಧನ, ಕ್ಷತ್ರಿಯ ವೇಷ ಉದ್ಧವ ಬ್ರಾಹ್ಮಣನಲ್ಲ ಕ್ಷತ್ರಿಯ, ಆದರೆ ತುಂಬಾ ಮೇಲೆ ಹೋಗಿಬಿಡ್ತಾನೆ ಉದ್ಧವ. ದ್ರೋಣಾಚಾರ್ಯ ರೂಪ ಫೇಲ್ ಆದಲ್ಲಿ ಉದ್ಧವ ರೂಪ ಗೆಲ್ತಾ ಇದೆ. ಆ ದೃಷ್ಟಿಯಿಂದ ದ್ರೋಣಾಚಾರ್ಯ ಬುದ್ಧಿವಂತರು ಅಂತ, ಅದಕ್ಕೆ ಬೃಹಸ್ಪತಿ ಆಚಾರ್ಯ ಅವತಾರ ಅಲ್ಲ, ಒಂದು ಕೆಟ್ಟರೆ ಮತ್ತೊಂದಿರಲಿ ಅಂತ ಹೇಳಿಬಿಟ್ಟು ಆ ಬುದ್ಧಿವಂತಿಕೆ ಮಾಡುತ್ತಾ ಅವರು ನಿಶ್ಚಿಂತೆಯಾಗಿ ಮಾಡ್ತಾ ಇದ್ದಾರೆ. ವಿಶೇಷವಾಗಿ ಅವರ ಆದರ್ಶ ಅರ್ಥ ಮಾಡಿಕೊಂಡ್ರೆ ಉದ್ಧವ ರೂಪಕ್ಕೆ ಕೃಷ್ಣ ಎಷ್ಟು ಹತ್ರ ಆಗ್ತಾನೆ ಗೊತ್ತೇನು. ಕೃಷ್ಣ ಜೊತೆ ಡೈರೆಕ್ಟ್ ಆಗಿ ಮಾತಾಡ್ತಾರೆ, ಅಲ್ಲಿ ದುರ್ಯೋಧನ ಬರಹಿಲ್ಲ, ದೇವ್ರ ಮನೆಗೆ ಅವನು ಕಾಲಿಡೋದಿಲ್ಲ, ನಾಸ್ತಿಕ ತಾನೆ, ದೇವ್ರ ಮನೆಗೆ ಬರೋದೇ ಇಲ್ಲ, ಮಕ್ಕಳ ದೇವ್ರ ಮನೆ ಕಾಲಿಡಿದ್ರೆ ಕಾಲ ಇವತ್ತು ಎಷ್ಟೋ ಮಕ್ಕಳು ದೇವ್ರ ಮನೆ ಅಂತ ತಿರುಗಿ ನೋಡೋದಿಲ್ಲ ಆ ಕಡೆ, ಯು ಡೋಂಟ್ ಲೈಕ್ ಅಂತ ಹೇಳ್ಬಿಡ್ತಾರೆ. ದುರ್ಯೋಧನ ಕೃಷ್ಣನ ಹತ್ರ ಬರಲಿಲ್ಲ, ಆದ್ರಿಂದ ಉದ್ಧವ ಸೇಫ್. ಕೃಷ್ಣನ ಹತ್ರ ಕುತ್ಕೊಂಡು ಕೊನೆ ಏನು ಕೇಳ್ತಾರೆ ಗೊತ್ತೇನು, ಅವರು ಭಾಗವತವನ್ನ ಕೇಳ್ತಾರೆ. ಉದ್ಧವ ರೂಪದಿಂದ ಕೃಷ್ಣೋದ್ಭವ ಸಂವಾದ, ಏಕಾಸ್ಕಂದ ಭಾಗವತ ಕೇಳಿದ್ದೆಲ್ಲ ಉದ್ಧವ ಕೇಳಿದ್ದು, ಮಡಿಮಡಿಯಾದ ರೂಪ. ಆದ್ರೆ ಬೃಹಸ್ಪತಿ ರೂಪದಿಂದ ಭಾಗವತ ಕೇಳೋದಿಲ್ಲ, ದುರ್ಯೋಧನ ಕೇಳಿ ಕುತ್ಕೊಂಡು ನಿರ್ಣಯ ಮಾಡಿಬಿಡ್ತಾರೆ. ಪರಿಸರಾವರ ರೂಪದ ಹತ್ರ 4 ವರ್ಷ ಇದ್ದು 12 ವರ್ಷ ಓದಿದ್ರು ಕೂಡ ಅವರು ತತ್ವಶಾಸ್ತ್ರಕ್ಕಿಂತ ಅಸ್ತ್ರವನ್ನೇ ಜಾಸ್ತಿ ಓದಿದ್ರು. ಉದ್ಧವ ರೂಪದಿಂದ ವಿಶೇಷವಾಗಿ ನೀತಿ ಶಾಸ್ತ್ರವನ್ನ ಕಲಿತು ಭಾಗವತವನ್ನ ಕೇಳಿ ಉದ್ಧಾರವಾಗ್ತಾ ಇತ್ತು. ಆದ್ರಿಂದಾನೇ ಅವರಿಂದ ನೀತಿ ಪಾಠವನ್ನು ಕಲಿತಾ ಇತ್ತು. ಸಹದೇವನೇ ಡಬಲ್ ಆಪರ್ಚುನಿಟಿ, ಈ ಉದ್ಧವ ರೂಪದಿಂದ ನೀತಿಯನ್ನು ಕಲಿತ, ದ್ರೋಣ ರೂಪದಿಂದ ಅಸ್ತ್ರವನ್ನ ಕಲಿತ, ಎರಡು ರೂಪಗಳ ಶಿಷ್ಯರಾಗಿದ್ದು ಸಹದೇವ. ಅರ್ಜುನ ಅಸ್ತ್ರ ಮಾತ್ರ ಕಲಿತ, ಅವರ ಹತ್ರ ಶಾಸ್ತ್ರ ಕಲೀಲಿಲ್ಲ, ಭೀಮ ಅಂತೂ ಕಲಿಯ ಪ್ರಸಂಗನೇ ಬರಲಿಲ್ಲ. ಇದು ಸಹದೇವರಿಂದ ಆದ ಒಂದು ಪ್ರಯೋಜನ. ಇಷ್ಟು ಮಾಡ್ಕೊಂಡು ವಾಪಸ್ ಹೋದ್ರಂತೆ. ಅಲ್ಲಿ ಹೋದ್ಮೇಲೆ ಇನ್ನೊಂದು ಪ್ರಸಂಗ ನಡೀತು. ವಾಪಸ್ ಹೋದ್ಮೇಲೆ ಇನ್ನು ದ್ರೋಣಾಚಾರ್ಯ ಬರೋದಕ್ಕಿಂತ ಮುಂಚಿನ ಭಾಗದಲ್ಲಿ ದ್ರೋಣಾಚಾರ್ಯ ಬಂದಿರಲಿಲ್ಲ ಅಷ್ಟೊತ್ತಿಗೆ. ಆಗೇನಾಗಿತ್ತು ಅಂದ್ರೆ, ಒಂದು ಸಲ ಮತ್ತೆ ಮತ್ತೆ ವೇದವ್ಯಾಸರು ಬರ್ತಾ ಇದ್ರು ಹಸ್ತಿನಾಪುರಕ್ಕೆ. ವೇದವ್ಯಾಸರು ಮತ್ತೆ 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 ಬರ್ತಿದ್ರು. ಭೀಮ ಇದ್ದಾನಲ್ಲ, ಆವನು ದೇಹದೊಳಗಿರಲು ಹರಿತಾನಿರುವ ಅಂತೇಳಿ ಹಗಲೆಲ್ಲ ಬರ್ತಿದ್ರೆ. ಅವ್ರು ಬಂದ ಪಾಠ ಮಾಡೇ ಮಾಡ್ತಿದ್ರು. ಭೀಮಸೇನೆ ಮುಂದೆ ಕುತ್ಕೊಂಡು ಕೇಳು, ಭೀಮಸೇನ, ಅರ್ಜುನ, ಧರ್ಮರಾಜ, ನಕಲ ಎಲ್ಲ ಪಾಠ ಕೇಳುತ್ತೆ. ಅದರಿಂದ ತತ್ವಶಾಸ್ತ್ರವನ್ನು ಓದಿದ್ರು. ತುಂಬಾ ಜನ ಬರೆದವರು ಯಾರು ಇದನ್ನು ಬರೆದಿಲ್ಲ. ಪಾಂಡವರು ಅಸ್ತ್ರವಿದ್ಯೆ ಓದಿದ್ದನ್ನು ಕೇಳಿದ್ದಾರೆ, ಅವ್ರು ತತ್ವಶಾಸ್ತ್ರ ಓದಿದರಾ ಅಂತ ಪ್ರಶ್ನೆ. ಓದಿಲ್ಲ ಅಂತ ಇವರು ಭ್ರಮೆ. ಅವರೇ ಓದಿಲ್ಲ ಅಂದ್ರೆ ನಾವ್ಯಾಕೆ ಓದಬೇಕು ಅಂತ ನಾವು ಬಿಟ್ಬಿಡೋದಿವಿ. ಪಾಂಡವರೇ ಓದಲಿಲ್ಲ ಅಂದಮೇಲೆ ನಾವ್ಯಾಕೆ ಓದಬೇಕು ಅಂತ ಅಪ್ಲಿಕೇಶನ್ ಇದೆ. ಪಾಂಡವರು ಓದಿದ್ದಾರೆ, ಅವರವ್ರ ಹತ್ರ ಓದಲಿಲ್ಲ, ವೇದವ್ಯಾಸ ದೇವರ ಹತ್ರನೇ ಓದಿದ್ದಾರೆ. ನಿರ್ಣಯದಲ್ಲಿ ಹೇಳ್ತಾರೆ, ತೇ ಪಂಚ ಪಾಂಡುತನಯಾಹ ಮುಮುದುರ್ನಿತಾಂತಂ ಸದ್ಧರ್ಮಚಾರಿಣ ಗುರುಕ್ರಮ ಶಿಕ್ಷಿತಾರ್ಥಾಹ ವ್ಯಾಸಾದವಾತ್ಯ ಪರಮಾಂ ಅಂತ ಹೇಳ್ತಾರೆ. ವೇದವ್ಯಾಸ ದೇವರಿಂದ ಶ್ರೇಷ್ಠವಾದ ಬ್ರಹ್ಮಸೂತ್ರಾದಿಗಳ ಅಧ್ಯಯನವನ್ನು ಮಾಡುತ್ತಾರೆ. ಅಷ್ಟು ಮೇಲ್ಮಟ್ಟದ ತತ್ವಜ್ಞಾನಿಗಳಾಗಿ ಹೊರಗಿನ ದೃಷ್ಟಿಯನ್ನು ಇರ್ತಾರೆ. ಭೀಮಸೇನ ಓದಬೇಕಾಗಿಲ್ಲ, ಆದ್ರೆ ದೇವ್ರು ಏನ್ ಹೇಳಿದ್ರು ಭಾರಿ ಮಹತ್ವ, ಆದ್ರಿಂದ ಅದನ್ನು ಕೇಳ್ತಾ ಇದ್ದ. ವಿಶೇಷ ಶೇಷ ಚಯನ ಪುನರ್ಧಿಯಂ, ಆ ರೀತಿ ಕೇಳಿದ್ರು. ಆ ರೀತಿ ಕೇಳಿದ್ದು ಪಾಂಡವರ ಬಗ್ಗೆ ಹೊಸ ಮಾಹಿತಿ ಇರುವ. ಅವರು ವೇದವ್ಯಾಸರ ಶಿಷ್ಯರಾದ್ರಿಂದಾನೆ ಭೀಮ ರೂಪದಲ್ಲೂ ವೇದವ್ಯಾಸರ ಶಿಷ್ಯರು ಆಚಾರ್ಯರು, ಮಧ್ವ ರೂಪದಲ್ಲೂ ಕೂಡ ವೇದವ್ಯಾಸರ ಶಿಷ್ಯರು. ತಶ್ಚೈವ ಶಿಷ್ಯೋ ಜಗದೇಕ ಭರ್ತು, ಆದ್ರಿಂದ ಪೂರ್ಣ ಪ್ರಜ್ಞತ್ವಕ್ಕೆ ಹೊಸ ಒಂದು ವರ್ಚಸ್ಸು ಬಂದಂತೆ ಆಯ್ತು. ಇಷ್ಟೆಲ್ಲ ಮಾಡಿದ್ರಲ್ಲ, ಈಗಲೂ ಓದ್ತಾ ಇದ್ದಾರೆ ದ್ರೋಣಾಚಾರ್ಯರ ಹತ್ರ. ದಿವಸಗಳು ಕಡಿತಾ ಇದೆ. ಕರ್ಣ ಬಂದ, ನಿರಾಕೃತನಾದ, ಪರಶುರಾಮರ ಹತ್ರ ಹೋದ, ಮೋಸದಿಂದ ಓದಿದ, ಆ ವಿದ್ಯೆನೂ ಬಂತು ಜೊತೆಗೆ ಶಾಪನೂ ಬಂತು. ವಿದ್ಯೆಯಿಂದ ಸ್ವಲ್ಪ ದಿವಸ ಎಂಜಾಯ್ ಮಾಡಬಹುದಾಗಿತ್ತು, ಆ ಶಾಪದಿಂದ ಮಾತ್ರ ವರ್ಚಸ್ಸನ್ನೇ ಕರ್ಣ ಕಳ್ಕೊಂಡು ಬಿಡ್ತಾನೆ. ಅಲ್ಲಿಯಿಂದ ವಾಪಸ್ ಬರ್ತಾ ಇತ್ತು. ಈ ಹೊತ್ತಿಗೆ ಏಕಲವ್ಯ ಅಂತ ಇನ್ನೊಬ್ಬ ಬಂದ, ದ್ರೋಣಾಚಾರ್ಯರೇ ನನ್ನ ಪಾಠ ಹೇಳಿಕೊಡಿ ಅಂತ ಕೇಳಿದ. ಅವ್ರೇನ್ ಮಾಡಿದ್ರು, ಯಾರು ಅಂತ ಕೇಳಿದ್ರು. ನಾವು ನಿಷಾದ ಅಂತ ಹೇಳಿದ, ನಿನಗೆ ಹೇಳೇ ಕೊಡೋದಿಲ್ಲ, ನೋ ಅಡ್ಮಿಷನ್ ಅಂತ ಎಲ್ಲ ಕಳಿಸ್ಲೇ ಎಲ್ಲ ಕಳಿಸ್ಬಿಟ್ರೆ ವಾಪಸ್ ಕಳಿಸ್ಬಿಟ್ರೆ. ಇದು ಸೂಕ್ಷ್ಮ ಇತ್ತು. ಸೂತೋ ನಿಷಾದ ಇತಿ, ಸೂತ ಅಂತ ಕರ್ಣನನ್ನು ಬಿಟ್ಟು, ನಿಷಾದ ಅಂತ ಏಕಲವ್ಯನನ್ನು ಬಿಟ್ಟು. ಸೂತ ಕರ್ಣನನ್ನ ಪೂರ್ತಿ ಬಿಡಲಿಲ್ಲ, ಒಂದು ಸ್ಟೇಜ್ವರೆಗೂ ಹೇಳಿ ಮುಂದೆ ಹೇಳೋದಿಲ್ಲ ಅಂತ ಹೇಳಿದ್ರು. ಏಕಲವ್ಯನಿಗೆ ಏನನ್ನೂ ಹೇಳಲಿಲ್ಲ, ಹೊರಟೋಗಿದ್ರು. ನಮ್ಮ ಜನ ಸಾಕಷ್ಟು ಬೈತಾರೆ ನೋಡಿದ್ರ, ಈಗಿನ ಕಾಲಕ್ಕೆ ಏನು ಯಾರು ಏನು ಬೇಕಾದ್ರೂ ಓದಬಹುದು. ಆಗಿನ ಕಾಲಕ್ಕೆ ರಿಸ್ಟ್ರಿಕ್ಷನ್ಸ್ ಇತ್ತಲ್ಲ, ನಮ್ದು ಬಹಳ ಫಾರ್ವರ್ಡ್ ಆಗಿರೋ ವಿಚಾರ ನಮ್ದು. ಆಗಿನ ಕಾಲದ ಜನಗಳಿಗೆ ಬ್ರಾಡ್ ಮೈಂಡೆಡ್ ಅಪ್ರೋಚ್ ಇರಲಿಲ್ಲ ಅಂತ ಆರೋಪ ಮಾಡ್ತಾ ಇತ್ತು, ಬೈತಾ ಇರ್ತಾರೆ ನೋಡಿದ್ರ. ಒಬ್ಬ ಸೂತ ಪುತ್ರ ಅನ್ನೋದಕ್ಕೆ ಅವನಿಗೆ ಇಲ್ಲದಾಗಾಯ್ತು, ನಿಷಾದ ಪುತ್ರ ಇವನಿಗೆ ಇಲ್ದಾಗಾಯ್ತು, ವಿದ್ಯೆಯನ್ನ ವಂಚನೆ ಮಾಡಿದಾಗಾಯ್ತಲ್ಲ ಅಂತ ಪ್ರಶ್ನೆ ಇತ್ತು. ಇವರಿಗೆಲ್ಲ ಮಹಾಭಾರತ ಗೊತ್ತಿಲ್ಲ, ಆಗಿನ ವಿಷಯದ ಗೊತ್ತಿಲ್ಲ. ಇದು ತುಂಬಾ ನಮ್ಮ ಜನ ಉತ್ತರ ಕೊಡ್ತಾರೆ ಕೆಲವರು. ಅವತ್ತಿನ ಕಾಲದ ಸಿಲೆಬಸ್ ಆಗಿತ್ತು, ನಡೆಯುತ್ತಷ್ಟೇ. ಇವತ್ತು ನಾವು ಇವತ್ತು ಅವತ್ತು ಅವರು ಅಂತ ಹೇಳ್ತಾರೆ. ಮಹಾಭಾರತ ಅವತ್ತಿನ ಕಥೆಯಲ್ಲ, ಯಾವತ್ತಿನ ಕಥೆಯೂ ಆಗಿರೋದಕ್ಕೆ ಅದು ರೆಲೆವೆನ್ಸ್ ಬಂದಿತ್ತು. ಎಲ್ಲಾ ಕಾಲಕ್ಕೂ ಧರ್ಮ ಸೂಕ್ಷ್ಮವನ್ನು ಹೇಳ್ತಾರೆ ಅಂತಾನೆ ಮಹಾಭಾರತಕ್ಕೆ ಮಹತ್ವ ಇದೆಯೇ ಹೊರತು ನಡೆದು ಹೋದ ಕಥೆ ಅಲ್ಲದು. ಸದಾ ನಡೀತಕ್ಕಂಥ ಕಥೆಯ ಒಂದು ಚಿಕ್ಕ ರೂಪ ಅಷ್ಟೇ. ಮತ್ತೆ ಯಾಕೆ ಏಕಲವ್ಯನ ಹೇಳಿಕೊಳ್ಳಿಲ್ಲ ಹಾಗಿದ್ರೆ? ಬಹಳ ಸುಲಭ. ಆ ದ್ರೋಣಾಚಾರ ತಪ್ಪು ಅಂತ ಇದ್ರೊಳಗಿಲ್ಲ, ದ್ರೋಣಾಚಾರ ತಪ್ಪಿಲ್ಲ. ಯಾಕೆ ಗೊತ್ತೇನು? ಅವರು ಕಾನೂನು ಮಾಡೋರಲ್ಲ. ಕಾಲೇಜ್ ಪ್ರಿನ್ಸಿಪಾಲ್ಗೋ ಮೇಸ್ಟರ್ಗಳಿಗೋ ಸಿಲೆಬಸ್ ಫ್ರೇಮ್ ಮಾಡೋ ಅಧಿಕಾರ ಇಲ್ಲ. ಅದ್ ಪಾಠ ಮಾಡೋ ಹಕ್ಕು ಮಾತ್ರ ಉಂಟೆ ಹೊರತು ಸಿಲೆಬಸ್ ಫ್ರೇಮ್ ಮಾಡೋ ಯೂನಿವರ್ಸಿಟಿನೇ ಹೊರತು ಈ ಮೇಸ್ಟರ್ಗಳು ಮಾಡಕ್ ಸಾಧ್ಯ ಇಲ್ಲ. ದ್ರೋಣಾಚಾರ್ಯ ಗುರುಗಳೇ ಹೊರತು ಅವರು ನಿರ್ಮಾಣ ಕಾನೂನು ಮಾಡೋರಲ್ಲ. ಆ ಕಾನೂನು ಏನಂತ ಇತ್ತು? ಸೂತ ಪುತ್ರರಿಗೆ ಹೇಳ್ಕೊಡಬಾರದು ಪೂರ್ತಿ ಬ್ರಹ್ಮಾಸ್ತ್ರ ಬದಲಾದವುಗಳನ್ನ, ನಿಷಾದರಿಗೆ ಏನೂ ಹೇಳ್ಕೊಡಬಾರದು, ಅದು ಕಾನೂನು. ಅದಕ್ಕೆ ದ್ರೋಣಾಚಾರ್ಯ ತಪ್ಪೇನೂ ಇಲ್ಲ, ಅದರಲ್ಲಿ ಅವ್ರ ಬೈಲಕ್ಕೆ ಹೋಗಬಾರ್ದು. ಯಾರು ಒಬ್ಬ ಆರ್ಟ್ಸ್ ಲೋನ್ ಅಪ್ಲೈ ಮಾಡಿರ್ತಾನೆ MBBS ಗೆ, ಅವರಿಗೆ ಕೊಡೋದಿಲ್ಲ ಅಂತಾರೆ. ಕಲ್ಲೊಡೆಯೋದಕ್ಕೆ ಸ್ಟ್ರೈಕ್ ಮಾಡಿ ಶುರು ಮಾಡಿಬಿಟ್ರೆ ಪಾಪ, ನಿಯಮ ಇರೋದೇ ಹಾಗಾದ್ರೆ ಹಾಗೆಲ್ಲ ಮಾಡಕ್ ಆಗೋದಿಲ್ಲ. ಇವತ್ತು ಅಕ್ಸೆಪ್ಟ್ ದಟ್ ಏನು ಮಾಡಕ್ ಬರೋದು. ನಿಯಮವನ್ನು ಪಾಲನೆ ಮಾಡಿದ್ರೆ ಸಂತೋಷ ಪಡಬೇಕೆ ಹೊರತು ಪ್ರೊಟೆಸ್ಟ್ ಮಾಡಕ್ ಹೋಗಬಾರ್ದು. ಹಾಗೊಂದು ಪ್ರಶ್ನೆ ಬಂತು, ಹೋಗ್ಲಿ ಬಿಡಿ, ದ್ರೋಣಾಚಾರ ತಪ್ಪಲ್ಲ, ಆ ಕಾನೂನೇ ತಪ್ಪು ಅಂತ ಯಾಕೆ ಹೇಳಬಾರ್ದು? ಆಯ್ನ ಕಾಲದ ಜನ ಆ ಜಾತಿನ ಯಾಕೆ ದೂರ ಇಟ್ಟರು ಹಾಗಿದ್ರೆ? ಜನ ತಪ್ಪು ತಿಳ್ಕೋತಾರೆ, ಜಾತಿಯನ್ನು ದೂರ ಇಡಲಿಲ್ಲ. ದೂರ ಯಾವುದನ್ನ ಇಟ್ಟರು ಅಂದ್ರೆ ಆ ನಿಷಾದ. ಅವು ನಿಷಾದ ನೀನು, ಅದಕ್ಕೆ ನಿಮ್ ಅಸ್ತ್ರವಿದ್ಯೆ ಹೇಳ್ಕೊಡೋದಿಲ್ಲ ಅಂತ ಹೇಳಿ. ಸಿಂಪಲ್ ಕಾಮನ್ ಸೆನ್ಸ್. ನಿಷಾದನ ಕೆಲಸ ಏನು? ಬೇಟೆ ಆಡ್ಕೊಂಡು ಬದುಕ್ತಾನೆ, ಪಶು ಪಕ್ಷಿಗಳನ್ನು ಕೊಲ್ತಾನೆ, ಅವನೇನು ಇಲ್ಲದೆ ಕೊಲ್ತಾನೆ. ಇದನ್ನೆಲ್ಲ ಕೊಟ್ಟು ಅಸ್ತ್ರಗಳು ಕೊಟ್ಟರೆ ಗತಿ ಏನಾಗಬೇಕು? ಒಂದ್ ದಿವಸ ಕಾಡ ಕಾಡ ಬ್ಲಾಸ್ಟ್ ಮಾಡಿ ಹಾಕ್ಬಿಡ್ತಾನೆ. ವೀರಪ್ಪನಿಗೆ ಮಿಲಿಟರಿ ಟ್ರೈನಿಂಗ್ ಕೊಟ್ಟಾಗ ಆಗ್ತದೆ ಅಷ್ಟೇ. ಅವನ್ ಏನು ಇಲ್ದೇನೆ ಪ್ರಾಬ್ಲಮ್ ಆಗಿದ್ದಾನೆ. ಏಕಲವ್ಯರಿಗೆ ಹೇಳ್ಕೊಟ್ರೆ ಗತಿ ಏನಾಗಿರುತ್ತೆ? ಇವತ್ತಿನ ಇವನಿಗೂ ಅವನಿಗೂ ಏನು ವ್ಯತ್ಯಾಸ ಇಲ್ಲ. ಅವನು ಸ್ಟಿಲ್ ಮೋರ್ ಪವರ್ಫುಲ್. ವರ ವರ ಇರ್ತೀವಿ, ಇವನಿಗೆ ಹೊರಗಿರ ಏನೂ ಇಲ್ಲ. ಅವನಿಗೆ ಅವನಿಗೆ ಶಿವಾದಿ ದೇವರ ವರ ಇತ್ತು ಅವನು ಏಕಲವ್ಯನಿಗೆ. ಮಹಾದುಷ್ಟ ಅವನು. ಆದ್ರಿಂದ ನಿಷಾದರಿಗೆ ಎಂದೂ ಕೂಡ ಈ ಟ್ರೈನಿಂಗ್ ಕೊಡಕ್ಕೆ ಬರೋದಿಲ್ಲ. ಇವತ್ತು ನಮ್ಮ ಕಾನೂನು ಹಾಗೆ ಇರೋದು. ಎಲ್ಲರೂ ಪಿಸ್ತೂಲ್ ಉಪಯೋಗಿಸಾಗಿಲ್ಲ, ಉಪಯೋಗಿಸಾಗಿಲ್ಲ ಅಲ್ಲ, ಹತ್ತಿರ ಇಟ್ಕೊಳ್ಳಾಗಿಲ್ಲ. ತುಂಬ ರಿವಾಲ್ವರ್ ಓಡಾಡಿ ಇಟ್ಕೊಂಡು ತಕ್ಷಣ ಒಳಗೆ ಹಾಕ್ತಾರೆ. ಇದು ಉಪಯೋಗಿಸಿಲ್ಲ, ಯಾಕೆ ಇಟ್ಕೊಂಡು ಫಸ್ಟ್ ಅಷ್ಟೇ. AK-47 ಇಟ್ಕೊಂಡಿದ್ದು ನೋಡಿ, ಅವನು ವರ್ಷಗಟ್ಟಲೆ ಒತ್ತಾಡ್ತಿದ್ದಾನೆ. ಮತ್ತೆ ವರ್ಷಗಟ್ಟಲೆ ಅವನು ಎಷ್ಟು ಕೋಟ್ಯಂತರ ಸಪೋರ್ಟ್ ಇದೆ ಅವನು. ಸಿನಿಮಾ ಆಕ್ಟರ್ ಅವನು, ಕೋಟ್ಯಂತರ ಸಪೋರ್ಟ್. ಅವರಪ್ಪ MP ಅಷ್ಟು ಸಪೋರ್ಟ್ ಇದ್ರು ಕೂಡ ಬಿಡ್ಸಕ್ ಆಗ್ತಾ ಇಲ್ಲ ಅವನಲ್ಲಿ. ಸ್ಟಿಲ್ ಹೋಗ್ತಿರ್ಬೇಕು, ಹೋಗ್ತಾರೆ. ವರ್ಷಗಟ್ಟಲೆ ಒಂದು ಹೋಗ್ತಾನೆ ಇದೆ. ಅವನೇನು ಹೊಡೆದಿಲ್ಲ, ಯಾರನ್ನು ಕೊಂದಿಲ್ಲ. ಅದರಿಂದ ಪೊಸೆಸಿಂಗ್ ದಿ ವೆಪನ್, ಅದೇ ದೊಡ್ಡ ಅಫೆನ್ಸ್. ಅದು ಯಾಕೆ ಇಟ್ಕೊಂಡ? ಅವನು ಮಿಲಿಟರಿ ಇಟ್ಕೊಂಡ ತಪ್ಪಲ್ಲ, ಅವನ್ ಯಾಕೆ ಇಟ್ಕೊಂಡ? ಇದೇ ಶಾಸ್ತ್ರ ಅಂದ್ರೆ, ನಾ ಯಾರನ್ನು ಬೈತೇವೋ ಅದನ್ನೇ ಫಾಲೋ ಮಾಡ್ತಿದ್ದೇವೆ. ಅಚ್ಚಿ ಎಂದೂ ಕೂಡ ಯಾರಿಗೆ ಲೈಸೆನ್ಸ್ ಇದೆಯೋ ಅವ್ರು ಉಪಯೋಗಿಸ್ಬೇಕೆ ಹೊರತು ಉಳಿದವ್ರು ಉಪಯೋಗಿಸಾಗಿಲ್ಲ. ಲೈಸೆನ್ಸ್ ತಗೊಂಡ್ಬಿಟ್ರೆ ಎಲ್ಲೂ ಲೈಸೆನ್ಸ್ ಕೊಡೋದಿಲ್ಲ. ಹಾಗೆಲ್ಲ ಕೂಡ ಲೈಸೆನ್ಸ್ ಎಸ್ಟಿ ಏನಪ್ಪ ನಿಂಗಿದೆ? ಈಗ ಹೌಸ್ ಕಟ್ಸಲ್ಲಿ ಮನೆ ಇದೆ, ಆಯ್ತು, ಸುತ್ತ ಮನೆಗಳಿಲ್ಲ, ಒಬ್ಬನೇ ಇದ್ದೇನೆ, ಆಯ್ತು ತಗೋ. ಅದೇನು ಅದಕ್ಕೆ ನಿಮಗಳು ಮತ್ತೆ ಎಲ್ಲದನ್ನ ಕೊಡೋದಿಲ್ಲ. 10 ವರ್ಷನಿಗೆ ಎಷ್ಟು ಬೇಕು ಅಷ್ಟು ಮಾತ್ರ ಕೊಡ್ತಾರೆ. ಅದು ಹೊಡಿಬೇಕಾದ್ರೂ ಕೂಡ ಪರ್ಮಿಷನ್ ಇರಬೇಕು, ಅದು ಮತ್ತೆ ರಿನ್ಯೂ ಮಾಡ್ತಿರ್ಬೇಕು. ಹಾಗಾಗಿ ಲೈಸೆನ್ಸ್ ಎಕ್ಸ್ಪೈರ್ ಆದ್ಮೇಲೆ ಯಾರು ಹೊಡೆದ್ಬಿಟ್ಟು ಮತ್ತೆ ಸಿಕ್ಕಾಕೊಂಡ್ಬಿಡ್ತಾರೆ. ಏನು ನಿಯಮಗಳವೆಲ್ಲ ಕೂಡ ಅಷ್ಟೆಲ್ಲ ಮಾಡಿನೇ ಜನನ ಕೊಂದ್ಕೊಂಡು ಹಾಕ್ತಿದ್ದಾರೆ. ಕಂಡ್ಕ ಇಟ್ಕೊಂಡು ಓಡಾಡಿ ಅಂತ ಟಿಕೆಟ್ ಕೊಡಲಿಲ್ಲ, ಕಂಡಕ್ಟರ್ ಶೂಟ್ ಆಗ್ಬಿಡ್ತಾನೆ. ಬಸ್ ನಿಲ್ಸಲು ಡ್ರೈವರ್ ಹೊಡೆದಾಕ್ಬಿಡ್ತಾನೆ. ಮನೆ ಅಪ್ಪ ಅಮ್ಮನ ಹೊಡೆದಾಕ್ಬಿಡ್ತಾರೆ, ಏಪಾರ ಹೊಡೆದಾಕ್ಲಿಲ್ಲ ರಾಜಕುಮಾರ ಇಟ್ಕೊಂಡು ಏನಾಗುತ್ತೆ ಲೆಕ್ಕ ಹಾಕಿ. ಮನುಷ್ಯ ಹೇಳಿ ಕೇಳಿ ಹುಚ್ಚ. ಅವನ ಏನೋ ಸಿಟ್ಟು ಬಂದ್ಬಿಟ್ಟು ಕಾಫಿ ಕೊಡೋದ್ರೆ ಶೂಟ್ ಮಾಡೋ ಬೈಕಿ ಹೆಂಡತಿ ಮಕ್ಕಳು ಹೊಂದಾಕ್ಬಿಡ್ತಾನೆ. ಅದಕ್ಕೇನೆ ವೆಪನ್ಸ್ ಕೊಡಬಾರದು ಕಂಡವ್ರ ಕೈಲಿ ಅಂತ ಹೇಳಿ. ಚಿಕ್ಕ ಬಳಕ ಚಾಕು ಕೊಟ್ಟೋಣ, ಗತಿ ಏನಾಗುತ್ತೆ? ಮಗು ಇಟ್ಕೊಂಡಿರ್ತೀವಿ, ತಂದೆ ತಾಯಿ ಭಯ, ಈಗ ಹೇಗೆ ಇಸ್ಕೋಬೇಕಾದ್ರೆ ಅಂತ ಹೇಳಿ. ಹತ್ರವ್ರು ತೋರಿಸ್ತಾ ಅವರೇ ತೋರಿಸ್ತೀವಿ, ತೋರಿಸ್ತಾ ಇರ್ತಾರೋ ಏನ್ ಮಾಡ್ಬೇಕಾ? ಸುಮ್ಮನೆ ನನ್ನಲ್ಲಿ ತಿಳ್ಕೊಂಡ್ಬಿಡ್ತಾರಂತ ಭಯ. ತನಗಲ್ಲಿ ಚುಚ್ಕೋತಾರೋ ನಮಗಲ್ಲಿ ಚುಚ್ಚು ಎಷ್ಟು ಭಯ ಇದೆ, ಉಪಾಯ ಮಾಡಿ ಕಿತ್ಕೋತಾರ. ಈ ಚಾಕು ಚೂರಿಗೆ ಇಷ್ಟಿದ್ರೆ ಅದು ನ್ಯೂಕ್ಲಿಯರ್ ವೆಪನ್ಸ್ ಅಂತ ದೊಡ್ಡ ವೆಪನ್ಸ್ ಅವರೆಲ್ಲ ಹೇಳ್ಕೊಡೋದು ದ್ರೋಣಾಚಾರ್ಯ. ಅದನ್ನು ಏಕರವಾಗಿ ಹೇಳ್ಕೊಟ್ಬಿಟ್ಟಿದ್ರೆ ಪ್ರತಿಪಕ್ಷಗಳ ಗತಿ ಏನಾಗಬೇಕು? ಮನುಷ್ಯರೇ ಬರಲು ಸಾಧ್ಯ ಇಲ್ಲ. ಅದಕ್ಕೆ ಕಾನೂನು ಸರಿಯಾದ ಕಾನೂನು ಅದು ಕಂಡವರೆಲ್ಲ ಹೇಳ್ಕೊಳ್ಳಕ್ ಬರೋದಿಲ್ಲ. ಮತ್ತೆ ಛತ್ರಿ ಯಾತಕ್ಕೆ ಹೇಳ್ಕೊಡ್ತಿದ್ರು ಅಂದ್ರೆ ಮಿಲಿಟರಿ ಟ್ರೈನಿಂಗ್ ಯಾತಕ್ಕೆ ಕೊಡ್ತಾರೆ ಅನ್ನೋ ಗತಿ ಏನು? ಅವ್ರಿರೋದೇ ಅದಕ್ಕೆ ಮಿಲಿಟರಿ ಅಪಾಯಿಂಟ್ಮೆಂಟ್ ಆದ ತಕ್ಷಣ ಟ್ರೈನಿಂಗ್ ಶುರು ಮಾಡ್ತಾ ಹೇಳ್ಕೊಡೋದು. ಅವ್ರಿಗೆ ಕಮಿಟ್ಮೆಂಟ್ ಇದೆ ಅವನಿಗೆ, ಇದು ಆನ್ಸರಬಲ್. ಅವನು ಗವರ್ಮೆಂಟ್ಗೆ ಆನ್ಸರಬಲ್, ಸಮಾಜಕ್ಕೆ ಆನ್ಸರಬಲ್ ಅವನು. ಅದಕ್ಕೆ ಅವನಿಗೆ ಕೊಡ್ತಾರೆ. ಇವ್ರು ಆನ್ಸರಬಲ್ ಅಲ್ಲ, ಇವ್ರು ಕೊಡ ಸಾಧ್ಯತೆ ಇಲ್ಲ. ಆದ್ರಿಂದ ಛತ್ರಿ ಇರೋದ್ರೆ ಏನ್ ತಿಳ್ಕೊಂಡಿದ್ದೀರಿ? ಅವ್ರ ಮಿಲಿಟರಿಯಲ್ಲೂ ಕೂಡ ದೊಡ್ಡ ಆರ್ಮಿ ಲೆವೆಲ್ ನಲ್ಲಿ ಇರ್ತಕ್ಕಂಥವ್ರು. ಅವರಿಗಿರೋ ಅಧಿಕಾರ ಎಲ್ಲರಿಗೂ ಇಲ್ಲ. ಆದ್ರಿಂದ ಬೇರೆಯವರಿಗೆ ಟ್ರೈನಿಂಗ್ ಕೊಟ್ಟರೆ ತಪ್ಪು, ಅವ್ರಿಗೆ ಕೊಡದೆ ಹೋದ್ರೆ ತಪ್ಪು. ಅನ್ಟ್ರೈನ್ಡ್ ಮಿಲಿಟರಿ ಆಫೀಸರ್ ಅಂದ್ರೆ ಉಚ್ಚ ಅಂತ ಕರೀತಾರೆ. ಬೀದಿ ಕಸ ಗುಡಿಸ್ಬೇಕು ಸರಿಯಲ್ಲ, ಅಲ್ಲಿ ಟ್ರೈನಿಂಗ್ ಕೊಡಬೇಕು. ಇವ್ರದ್ದು ಟ್ರೈನಿಂಗ್ ಕೊಡಬಾರ್ದು. ಇದನ್ನೇ ಶಸ್ತ್ರಾಸ್ತ್ರ ವಿದ್ಯೆ ಅಂತ ಕರೆಯೋ. ಅದನ್ನ ಇವತ್ತು ಕಂಡುಕೊಂಡವ್ರು ಚಕ್ರ ಇಟ್ಕೊಂಡು ಜಗತ್ತು ಏನಾಗ್ತಿದೆ ನೋಡಿ, ಹೇಗೆ ಜನ ಸಾಯ್ತಿದ್ದಾರೆ. ಬಾಂಬ್ಗಳು ದಿವಸಕ್ಕೆ ಎಲ್ಲಿ ಬೀಳುತ್ತೋ ಯಾರಿಗೆ ಗೊತ್ತಿಲ್ಲ. ಇವತ್ತಿನ ದಿವಸ ಟ್ರೈನ್ ಆಯ್ತು, ಬಸ್ ಆಯ್ತು, ಮನೆ ಆಯ್ತು, ಎಲ್ಲಿ ಸಿಕ್ಕಲು ಹೊರದಕ್ಕಿಂತ ಇಷ್ಟು ಜನ ಕಣ್ಣು ತಪ್ಪಿಸಿ ಬರ್ತಾರೆ. ಇದು ಆಶ್ಚರ್ಯ ಅಂತ ಸೆಕ್ಯೂರಿಟಿ ತಪ್ಪಿಸಿ ಹೇಗೆ ಬರ್ತಾರಲ್ಲ. ಇದೆಲ್ಲ ಶಸ್ತ್ರದ ಬಗ್ಗೆ ನಿಯಮ ಇಲ್ಲದೆ ಹೋದರೆ ಜಗತ್ತು ಉಳಿಯೋದಿಲ್ಲ ಅಂತಾನೆ ನಿಯಮ ಮಾಡಿರೋದು. ಏಕಲವ್ಯ ನಿಷಾದನ ಪುತ್ರ, ನಿಷಾದವನು ಅದಕ್ಕೆ ಹೇಳ್ಕೊಡ್ಲಿಲ್ಲ ಅಂತ ಹೇಳಿದ್ರು. ಇನ್ನೊಂದು ತುಂಬಾ ಜನ ಗೊತ್ತಿಲ್ಲ, ಕಾರಣ ನಿಜವಾಗಲೂ ಸೂತ ಪುತ್ರನಲ್ಲ, ಅವನು ಕುಂತಿಯ ಮಗ, ಕ್ಷತ್ರಿಯ ಅವನು. ಏಕಲವ್ಯ ಕೂಡ ಸೂತ ಪುತ್ರನಲ್ಲ, ಅವನು ನಿಷಾದ ಪುತ್ರನಲ್ಲ, ಅವನು ಒಬ್ಬ ರಾಜನ ಮಗನೇ, ಹಿರಣ್ಯಧನುಷ್ಠ ರಾಜನ ಮಗ ಅವನು. ಕರ್ಣನಿಗೆ ತಾಯಿ ಬಿಟ್ಟಿದ್ದಕ್ಕೋಸ್ಕರ ಇಲ್ಲಿ ಬೆಳೆದ. ಅವನಿಗೆ ಹಾಗಲ್ಲ, ಅವನ ಫ್ರೆಂಡ್ ಒಬ್ಬಿದ್ದಂತೆ, ಹಿರಣ್ಯಧನುಷ್ಠ ರಾಜನಿಗೆ ಒಬ್ಬ ಫ್ರೆಂಡ್ ಇದ್ದ, ಬೇಟೆ ಆಡೋನು. ಅವನಿಗೆ ಮಕ್ಕಳಿರಲಿಲ್ಲ, ನಿನ್ನ ಮಗನ ಕೊಡಿ ಸಾಕೋತೀರಿ ಅಂತ ಕೇಳಿದ, ಕೊಟ್ಟುಬಿಟ್ಟ. ಅವನು ಸಾಕೊಂಡು ಅವನು ನಿಷಾದನಾಗಿ ಡೆವಲಪ್ ಆದ. ಅಂದಮೇಲೆ ಇಬ್ಬರು ಕ್ಷತ್ರಿಯರು ಕೂಡ ದಾರಿ ತಪ್ಪಿಟ್ಟುಬಿಟ್ಟು, ಒಬ್ಬ ಸೂತ ಪುತ್ರನಾದ, ಒಬ್ಬ ನಿಷಾದ ಪುತ್ರನಾದ, ಇಬ್ಬರಿಗೂ ಓದೋ ಹೊರತು ಬರಲೇ. ಇದು ಒಂದು ಭಾಗ. ಇನ್ನೊಂದು ಭಾಗ ಏನು ಗೊತ್ತೇನು? ಏಕಲವ್ಯ ಈ ಹೋದವರು ಸುಮ್ಮನೆ ಆಗಲಿಲ್ಲ, ಸೀದಾ ವಾಪಸ್ ಹೋದ. ಕಾರಣ ಪರಿಸರ ಮಡತ್ ಹೋದರೆ ಇವನು ಅಡವಿ ಸೇರಿದವನು ಹೊಸ ಯೋಚನೆ ಮಾಡಿದ. ದ್ರೋಣಾಚಾರ್ಯ ಹೇಳ್ಕೊಡೋದಿಲ್ಲ ತಾನೆ, ನಾನೇ ಕಲಿತೇನೆ ಅಂತ ಗೊತ್ತು. ನಾನೇ ಕಲಿತೇನೆ, ಕಲಿತ ವಿದ್ಯೆ ಹೇಗೆ ಬರಬೇಕು? ಅದಕ್ಕೆ ದ್ರೋಣಾಚಾರ್ಯ ಗುರುಗಳು ಅಂತ ಅವ್ರದ್ದು ಮಣ್ಣಿನ ಒಂದು ಆಕೃತಿ ಮಾಡಿ, ಮಣ್ಣಿನ ನಾಗಪ್ಪ ಮಾಡ್ತಾರಲ್ಲ, ಮಣ್ಣಿನ ದ್ರೋಣಾಚಾರ್ಯ ಮಾಡಿಬಿಟ್ಟವ್. ಮಣ್ಣಿನ ನಾಗಪ್ಪ ಮಣ್ಣಿನ ಗಣೇಶ ಅಲ್ಲ, ಮಣ್ಣಿನ ದ್ರೋಣಾಚಾರ್ಯ ಮಾಡ್ಕೊಂಡ್ಬಿಟ್ಟ. ಮಾಡ್ಕೊಂಡು ನಿತ್ಯ ಪೂಜೆ ಶುರು ಮಾಡಿದ, ಆರಾಧನೆ ಮಾಡೇ ಬಿಟ್ಟ. ಆಶ್ಚರ್ಯ ಏನು ಗೊತ್ತೇನು? ವಿದ್ಯೆ ಬರಲಿಕ್ಕೆ ಶುರು ಆಯ್ತು ಅವನಿಗೆ. ಈ ನಮಗೆ ಅರ್ಥ ಆಗುತ್ತೆ, ಪ್ರತಿಭೆ ಪೂಜೆ ಮಾಡಿದ್ರೂ ಕೂಡ ಅನುಸಂಧಾನ ಇದ್ರೆ ಫಂಕ್ಷನ್ ಮಾಡುತ್ತೆ ಅಂತ. ಫಂಕ್ಷನ್ ಮಾಡುತ್ತೆ, ವಿದ್ಯೆ ಬರಲಿಕ್ಕೆ ಶುರುವಾಯ್ತು ಅವನಿಗೆ, ಕಲಿಯಕ್ಕೆ ಶುರುವಾಯ್ತು. ಕೆಲವು ದಿವಸ ನಡೀತು. ದ್ರೋಣಾಚಾರ್ಯ ಹೇಳ್ಕೊಡ್ತಾ ಇದ್ದಾರೆ ಪಾಂಡವರಿಗೆ, ಕೌರವರಿಗೆಲ್ಲ ಕೂಡ. ದಿವಸಗಳು ಕಡಿತಾ ಇದೆ. ಅವ್ರು ಹೇಳಿದಂತೇನೆ ಅರ್ಜುನರ ಮೇಲೆ ವಿಶೇಷ ಪ್ರೀತಿಯಿಂದ ಹೇಳ್ಕೊಡ್ತಾ ಇದ್ದ, ಬೇರೆಯವರಿಗಿಂತ ಹೆಚ್ಚೆಚ್ಚು ಹೇಳ್ಕೊಡ್ತಾ ಇದ್ದ. ಹಾಗಿದ್ದಾಗ ಅರ್ಜುನರನ್ನ ಬಗ್ಗೆ ಅವ್ರಿಗೆ ಎಷ್ಟು ಕಾಳಜಿ ವಹಿಸಿದ್ರು ಅಂದರೆ, ಒಂದು ಸಲ ನದಿಯಲ್ಲಿ ಸ್ನಾನ ಮಾಡ್ತಾ ಆಯಿತು ಗಂಗಾ ನದಿಯಲ್ಲಿ, ಆಗ ಮೊಸಳೆ ಬಂದು ಕಾಲು ಹಿಡ್ಕೊಂಡ್ಬಿಡ್ತಂತ ಅವ್ರ ಕಾಲು. ಮೊಸಳೆ ಬಂದು ಕಾಲು ಹಿಡ್ಕೊಂಡ್ತು. ದ್ರೋಣಾಚಾರ್ಯ ನೋಡಿದ್ರು, ಉದ್ಯೋಗ ಮಾಡ್ಕೊಂಬೋಣ ಅಂತ ತೀರ್ಮಾನ ಮಾಡಿದ್ರು. ಹೋ ಅಂತ ಕೂಲಕ್ಕೆ ಶುರು ಮಾಡಿದ್ರು. ದ್ರೋಣಾಚಾರ್ಯ ಎಷ್ಟು ಸಮರ್ಥರಾಗಿದ್ರು ಅಂದ್ರೆ ಗೊತ್ತಲ್ಲ, ದರ್ಬೆ ಮಂತ್ರಿ ಅಸ್ತ್ರದ ಮೂದೋದ್ ಕಥೆ. ಮೊಸಳೆ ಜೊತೆ ಏನು ಮಾಡಕ್ಕೆ ಶಸ್ತ್ರ, ಅದು ಅಸ್ತ್ರ ಸುಖವಾಗಿ ಬಿಡಿಸ್ಕೊತಾ ಇದ್ರು. ಅವಾಗ ಅಷ್ಟು ಧೈರ್ಯ ಪೂರ್ತಿ ಇತ್ತು, ಶಕ್ತಿನೂ ಇತ್ತು. ಯೋಚನೆ ಮಾಡಿದ್ರಂತೆ, ನಾನು ಪರೀಕ್ಷೆ ಮಾಡೋಣ ಅಂತ ಯೋಚನೆ ಮಾಡಿ. ಮೊಸಳೆ ಕಾಲು ಹಿಡಿದ್ರೆ ಪರೀಕ್ಷೆ ಮಾಡ್ತಾರಂತೆ, ಎಷ್ಟು ಶಕ್ತಿ ಇರಬೇಕು ಅವ್ರು ಲೆಕ್ಕ ಹಾಕಿರೋರು. ಮೊಸಳೆ ಕಾಲು ಹಿಡಿದ ಕಾಲ ಟೆಸ್ಟ್, ಜೋರ ಕೂಗ್ತಾರೆ, ಕಾಪಾಡಿ 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 ಅಂತ ಕೂಗ್ತಾರೆ. ಎಲ್ಲ ಬರ್ತಾರೆ, ಕೌರವರು ಬರ್ತಾರೆ, ಪಾಂಡವರು ಬರ್ತಾರೆ. ಕೌರವರೆಲ್ಲ ಆಕಾಶ ನೋಡ್ತಾ ಇದ್ದು ಬಿಡ್ತಾರೆ, ಮೊಸಳೆ ನನ್ನಂತೂ ಭಯಪ್ಪ ಹೋಗೋದಿಲ್ಲ ಅಂತಾರಲ್ಲ, ನಮ್ಮ ಜನ ಒಳ್ಳೆ ಕೈ 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 ಕೊಟ್ಬಿಡ್ತಾರೆ ಪಾಪ. ಎಲ್ಲ ದೂರ ಹೋಗ್ಬಿಟ್ರು. ಅರ್ಜುನ ನೋಡಿದ ತಕ್ಷಣ ಹತ್ರ ಬರ್ತಾನೆ, ಐದು ಬಾಣ ತಗೋತಾನೆ, ಮೊಸಳೆ ಹೊಡಿತಾನೆ, ಮೊಸಳೆ ಕೊಂದಾಕ್ತಾನೆ, ದ್ರೋಣಾಚಾರ್ಯ ಮೇಲೆ ಕೆಳ್ಕೋತಾನೆ. ಭಾರಿ ಖುಷಿ ಆಯ್ತಂತ. ಅವ್ರ ತಮ್ಮದೇ ಶಕ್ತಿ ಇತ್ತು ಪಾಪ. ಅವ್ರು ಹೇಳ್ತಾರೆ, ನೋಡಿದ್ಯಾ, ಎಲ್ಲರೂ ಹೇಳ್ತಾರೆ, ನೋಡಿದಿರೋ ಇಲ್ಲೋ, ನೀವು ಇಷ್ಟು ದಿವಸ ಓದಿದ್ದೀರಿ, ಏನು ಉಪಯೋಗ ಮಾಡ್ಕೊಳ್ಳಿಲ್ಲ. ಆದ್ರೆ ಅರ್ಜುನ ಏನ್ ಮಾಡಿದ? ಉಪಯೋಗ ಮಾಡ್ಕೊಂಡ, ತನ್ನ ಗುರುಗಳ ಪ್ರಾಣ ರಕ್ಷಣೆಗೆ ಧಾವಿಸಿ ಬಂದ, ಅದನ್ನು ಮಾಡಿದ. ಅದಕ್ಕೆ ನನಗೆ ಪ್ರಿಯ ಶಿಷ್ಯ, ಜಾಸ್ತಿ ಹೇಳ್ಕೊಡ್ತೇನೆ ಅಂತ ಹೇಳಿದೆ. ಭೀಮ ಬಿಡಿಸ್ಲಿಲ್ಲ, ಅರ್ಜುನ ಕ್ರೆಡಿಟ್ ಹೋಗಲಿ ಅಂತಲೇ ಕಾಯ್ತಾ ಇದ್ದೀವಿ. ಅರ್ಜುನ ಆ ರೀತಿ ಮಾಡಿ 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 ಜಾಸ್ತಿ ಕಲ್ತ್ಕೋಬೇಕು, ಒಂದು ಉಪಯೋಗ ಆಗಬೇಕು ಅಂತ ಹೇಳಿ ಮಾಡಿದ್ದು. ಉಳಿದವರಿಗೆಲ್ಲ ಕೈಲೂ ಆಗಲಿಲ್ಲ, ಬಿಟ್ಟುಬಿಟ್ರು. ದುರ್ಯೋಧನ ಆಗಲಿ ಕೈಲೂ ಆಗಲಿಲ್ಲ, ಅವ್ರ ಮನಸ್ಸು ಇರಲಿಲ್ಲ, ಅವ್ರ ಕೈಲಿ ಆಗಲೇ. ಈ ರೀತಿ ನಡೀತಾ ಹೋದಾಗ ಒಂದು ಸಲ ಏನಾಗಿತ್ತಂತೆ, ಮಧ್ಯರಾತ್ರಿ ಸಾಯಂಕಾಲ 8-10 ಗಂಟೆ ಹೊತ್ತು ಸಮಯ. ಅವತ್ತು ಒಳ್ಳೆ ರಾತ್ರಿ ಕಾಲ ಬೇರೆ, ಜೊತೆಗೆ ಮಳೆ ಬೇರೆ ಬರ್ತಿತ್ತು. ಇವತ್ತು ಮಳೆ ಬಂದಿದೆಯಲ್ಲ, ಒಳ್ಳೆ ಕಾಲ ಇದ್ದ ಹಾಗೆ, ಒಳ್ಳೆ ಮಳೆಗಾಲ ಇದೆ, ಮಳೆ ಬರ್ತಾ ಇದೆ. ಆ ಸಮಯಕ್ಕೆ ಊಟಕ್ಕೆಲ್ಲ ಕೂತಿತ್ತು, ಊಟಕ್ಕೆ ಕೂತಿತ್ತು. ಆಗ ದ್ರೋಣಾಚಾರ್ಯ ಹೇಳಿದ್ದಾರೆ, ಅಡಿಗೆವನು ಹೇಳಿದ್ರು, ಬಡಿಸೋನು ಹೇಳಿರ್ತಾರೆ, ನೋಡು ನೀನು ಊಟಕ್ಕೆ ಬಡಿಸ್ತಾ ಅರ್ಜುನ ಬಡಿಸ್ತಿರ್ಬೇಕಾದ್ರೆ ದೀಪ ಆರಿಸಿ ಬಿಡೋದು. ಅರ್ಜುನ ಬಡಿಸ್ಬೇಕಾದ್ರೆ ದೀಪ ಆರಿಸಿ ಬಿಡೋದು. ತಕ್ಷಣ ಅವನು ಹಾಗೆ ಮಾಡಿಬಿಟ್ಟ. ಅರ್ಜುನ ಊಟಕ್ಕೆ ಕೂತ ಜಾಗದಲ್ಲಿ ದೀಪ ಆರಿಸಿಬಿಟ್ಟ. ತಕ್ಷಣ ಕತ್ಲಾಗು. ಆಗ ಅರ್ಜುನ ಏನ್ ಮಾಡಿದನಂತೆ, ಊಟ ಮಾಡ್ತಿದ್ನಲ್ಲ ಹಾಗೆ ಊಟ ಮಾಡೇ ಬಿಡ್ತಾನೆ, ಮತ್ತೆ ಊಟ ಮಾಡೇ ಬಿಡ್ತಾನೆ ಕತ್ಲಲ್ಲಿ. ಶಾಸ್ತ್ರ ಹೇಳ್ತದೆ ದೀಪ ಇಲ್ಲದ ಊಟ ಮಾಡಬಾರದು ಅಂತ. ದೀಪ ಇದ್ದ ಮಧ್ಯಾಹ್ನ ಬಿಸಿ ಬಿಸಿ ಊಟ ಮಾಡೇ ಆಸ್ಪತ್ರೆ ಸೇರೋರು ಇರ್ತಾರೆ ಪಾಪ. ಕತ್ಲಲ್ಲಿ ಊಟ ಮಾಡಿದ್ರೆ ಗತಿ ಏನಾಗಬೇಕು? ಮತ್ತೆ ಕತ್ಲಲ್ಲಿ ಊಟ ಮಾಡಿದ್ರೆ ಏನಂತ ಗೊತ್ತಾಗೋದಿಲ್ಲ. ಆದ್ದರಿಂದ ಯಾವಾಗಲೂ ಬೆಳಕಿನಲ್ಲೇ ಊಟ ಮಾಡಬೇಕು ಅಂತ ಹೇಳಿ ಅರ್ಥ. ನಮ್ಮ ಆರೋಗ್ಯ ದೃಷ್ಟಿ ಬೆಳಕಿನಿಂದ ತಿನ್ಬೇಕು, ಅದು ಒಳಗಿನ ಅರ್ಥ. ಒಳಗಿನ ಅರ್ಥ ಏನು ಗೊತ್ತಾ? ಬೆಳಕು ಅಂದ್ರೆ ಜ್ಞಾನ. ತಿಳಿದು ತಿನ್ನಬೇಕು ಹೊರತು ಕಣ್ಣು ಮುಚ್ಕೊಂಡು ತಿನ್ನಬಾರದು ಅಂತಾರೆ. ಇದೇನು ತಿಳಿದು ತಿಂತ ರುಚಿ ನೋಡಿ ತಿಂತಾರೆ ಹೊರತು ತಿಳಿದು ತಿನ್ನೋದೇ ಇಲ್ಲ ಜನರು. ರುಚಿ ನೋಡ್ಬಿಟ್ರೆ ಸಾಕೆ ಹೊರತು ತಿನ್ನಬೇಕು ಪದಾರ್ಥ ತಿನ್ನಬಾರದು. ಈರುಳ್ಳಿ ತಿನ್ನಬೇಕೋ ಇಲ್ಲ, ಎಷ್ಟು ರುಚಿ ಇರುತ್ತೆ ನಿಮ್ಗೇನು ಗೊತ್ತುಬಿಡ್ರಿ, ತಿಂದಾಕ್ಬಿಡ್ತಾರೆ. ಇದು ತಿನ್ನೋದಲ್ಲ. ಭಗವಂತ ಗೀತೆಯಲ್ಲಿ ಹೇಳ್ತಾನೆ, ಆಹಾರದ ಮೇಲೆ ನಮ್ಮ ಇಡೀ ಜೀವನದ ಒಂದು ಸೌಧ ನಿಂತಿದೆ ಅಂತ ಹೇಳಿ. ಆಹಾರದ ಮೇಲೆ ನಮ್ಮ ಜೀವನದ ಒಟ್ಟು ಇತಿಹಾಸ ನಿಂತಿದೆ ಅಂತ ಹೇಳಿ. ನಾವು ಒಳಗೆ ಡೈರೆಕ್ಟ್ ತಿಂತಕ್ಕಂಥ ಆಹಾರ, ನಮ್ಮ ವಾಹನಕ್ಕೆ ಪೆಟ್ರೋಲ್ ಹಾಕ್ಬೇಕಾದ್ರೆ ಪೆಟ್ರೋಲ್ ಬಂಕ್ ಸೆಲೆಕ್ಟ್ ಚೂಸ್ ಮಾಡ್ಕೊಂಡು ಹೋಗ್ತಾರೆ. ಇಲ್ಲಿ ಪ್ಯೂರ್ ಪೆಟ್ರೋಲ್ ಹಾಕ್ತಾರೆ, ಸರಿಯಾಗಿ ಹಾಕ್ತಾರೆ ನೋಡ್ಕೊಂಡು ಹೋಗ್ತಾರೆ. ಪೆಟ್ರೋಲ್ ಬಂಕ್ ಇಷ್ಟು ಕಷ್ಟಪಡ್ತಿರಲ್ಲ, ವಾಹನಕ್ಕೆ ಅದು ಜಡಪದಾರ್ಥ, ಅದಕ್ಕಿಷ್ಟು ಯೋಚನೆ ಮಾಡ್ತಿರಲ್ಲ. ನೀವು ಚೇತರ, ನಿಮ್ಮ ಹೊಟ್ಟೆ ಮತ್ತೆ ಯಾರದ ಹೊಟ್ಟೆ ಎಲ್ಲ, ಅದು ಕಂಡು ಕಂಡ್ರೆ ಕೊಟ್ಟಾಗೆಲ್ಲ ಹಾಕ್ತಿರೋದೆ ಬಾಯಿಯೊಳಗೆ. ಕೊಟ್ಟ ಕುಡ್ದ ಕೊಟ್ಟ ತಿಂದ ಹಾಗೆಲ್ಲ ಮಾಡಬಾರದು. ಅದನ್ನ ಟೆಸ್ಟ್ ಮಾಡದೆ ತಿನ್ನಬಾರದು. ಅದಕ್ಕೆ ಬೆಳಕಿನಲ್ಲಿ ತಿನ್ಬೇಕು, ಅವ್ರು ಕತ್ತಲಲ್ಲಿ ತಿನ್ನಬಾರದು ಅಂತ ಹೇಳ್ತಾರೆ. ಇವತ್ತು ಕತ್ತಲಲ್ಲೇ ತಿಂತಿರೋದು, 90% ಜನ ಕಣ್ಣು ಮುಚ್ಕೊಂಡು ತಿಂದು ಬಿಡ್ತಾರೆ. ಕೊಟ್ಟ ಅಂದ್ರೆ ತಿಂದ ಅಷ್ಟೇ. ಕೈ ತೊಳಿ ಅಭ್ಯಾಸ ಇಲ್ಲ, ಕಾಲು ತೊಳಿಯೋದಿಲ್ಲ, ಪದ ಆ ತಟ್ಟೆ ಎಂತ ಹೋದಿರ್ತಾರೆ, ಲೋಟ ಎಂತ ಹೋದಿರೋದು ದೇವರಿಗೆ ಗೊತ್ತು. ಅದೊಂದು ತಿನ್ಬೋದು ಅಷ್ಟೇ ಹೊರತು ಒಬ್ಬಿಬ್ರು ಎಂಜಲ್ ಅಲ್ಲ, ಸಾವಿರಾರು ಜನಗಳ ಎಂಜಲ್ ಆಗಿದೆ. ದಿನಗಳ ಪೇಪರ್ ನೋಡ್ತಿರ್ತಾರೆ ಎಂತೆಂತ ಜ್ವರಗಳು ಬರ್ತವೆ, ರೋಗಗಳು ಬರ್ತಿರೋದು. ಈಗ ಏಡ್ಸ್ ತಗೊಳ್ಳಿ, ಡೆಂಗೆ ಜ್ವರ ತಗೊಳ್ಳಿ, ಎಷ್ಟು ಜ್ವರಗಳು ಬರುತ್ತೆ. ಕೆಲವೊಂದು ಒಂದು ರಹಸ್ಯ ನಿಗೂಢ ಜ್ವರಗಳು. ಹೈದರಾಬಾದ್ ಎಷ್ಟು ಜನ ಮಕ್ಕಳು ಸತ್ತು ಹೋಗ್ಬಿಟ್ರು ಪಾಪ, ಎಷ್ಟು ಜನ ಮತ್ತೆ ಏನಂತ ಗೊತ್ತಾಗ್ತಿಲ್ಲ ಡಾಕ್ಟರ್ಗಳಿಗೆ. ಆ ಸಾರ್ಸ್ ಅಂತೂ ಇನ್ನೊಂದು ವಿಚಿತ್ರವಾದ ರೋಗ. ಇದೆಲ್ಲ ನೋಡಿ ಏನ್ ತೋರಿಸುತ್ತೆ ನಮಗೆ, ಇದ್ದಲ್ಲಿ ಎಷ್ಟು ಜಾಗರೂಕರಾಗಿರ್ಬೇಕು ನಾವೀಗ. ಯಾವುದೇ ರೋಗ ಹರಡಬೇಕಾದ್ರೆ ಮೇನ್ ಗೇಟ್ ಅಂದ್ರೆ ಫುಡ್. ಮೇನ್ ಗೇಟ್ ಓಪನ್ ಮಾಡಿಬಿಟ್ರೆ ಹೇಗೋ, ನೀರು ಅನ್ನ ತಿಂದ ಅಂದ್ರೆ ಅಲ್ಲಿ ಕತೆ ಮುಗೀತು ಅಂತ. ಹೌದು, ಅಲ್ಲಿ ಒಳ್ಳೆ ತಿಂದೇ ಹೋದ್ರೆ ತುಂಬಾ ಅಪಾಯ ಉಂಟು. ಆದ್ರಿಂದ ಆಹಾರದ ನಿಯಂತ್ರಣ ಮಾಡಲೇಬೇಕಲ್ಲ. ಅದಕ್ಕೆ ಕತ್ತಲಲ್ಲಿ ತಿನ್ನಬಾರದು, ಬೆಳಕಲ್ಲಿ ತಿನ್ನಬೇಕು ಅಂತ ಶಾಸ್ತ್ರ. ಅರ್ಜುನ ಹಾಗೆ ತಿಂತಿದ್ದವನು, ಅವ್ ತುಂಬಾ ಅರ್ಜೆಂಟ್ ನೋಡ್ಬೇಕಾಗಿತ್ತು, ಅವಸರದ ಹಾಗೆ ತಿಂದ್ಬಿಟ್ಟ. ಎರಡು ತುತ್ತು ಬಾಯಲ್ಲಿ ಹಾಕೊಂಡ, ನಿಲ್ಲಿಸಿದ, ಯೋಚನೆ ಮಾಡಿದ. ಅರ್ಜುನಂತ ಮಹಾತ್ಮರು ಹೇಗೆ ಬದುಕ್ತಾರೆ ನೋಡಿದ, ಯೋಚನೆ ಮಾಡ್ತಾ ಇತ್ತ. ದೀಪ ಇಲ್ಲ, ತಟ್ಟೆ ತನಕ ಕಾಣೋದಿಲ್ಲ, ಕೈ ನೇರವಾಗಿ ತಟ್ಟೆಗೆ ಹೋಗುತ್ತೆ, ಅಲ್ಲಿಂದ ಬಾಯಿಗೆ ಹೋಗುತ್ತೆ, ತಟ್ಟೆಗೆ ಹೋಗುತ್ತೆ, ಬಾಯಿಗೆ ಹೋಗುತ್ತೆ. ಯಾಕೆ ಹೀಗೆ ಅಂತ ಯೋಚನೆ ಮಾಡ. ದೀಪ ಇಲ್ಲದೆ ಹೋದ್ರು ಕೂಡ, ತಟ್ಟೆ ಕಾಣದೆ ಹೋದ್ರು ಕೂಡ, ಸರಿಯಾಗಿ ಕೈಗೆ ತಟ್ಟೆ, ಅಲ್ಲಿಂದ ಬಾಯಿ ವಾಪಸ್ ಬರುತ್ತಲ್ಲ, ಯಾಕೆ ಅಂತ ಯೋಚನೆ ಮಾಡಿದ್ದೀನಿ. ನೋಡಿ, ಅಪ್ಲೈಡ್ ಸೈನ್ಸ್ ಬೇರೆ, ಬರೀ ಮೆಕ್ಯಾನಿಕಲ್ ಓದೋದು ಬೇರೆ. ಅದು ಗೊತ್ತಾಯ್ತು, ಓಹೋ ಇದು ಅಭ್ಯಾಸ ಬಲ, ಜೀವನ ಪೂರ್ತಿ ಊಟ ಮಾಡಿ 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 ಅಭ್ಯಾಸ ಬಲ, ಆದ್ದರಿಂದ ಹಾಗಾಯ್ತು ಅಂತ ಗೊತ್ತಾಯ್ತು. ಕಷ್ಟ ಎದ್ದೇ ಬಿಟ್ಟ, ಆಪೋಸರ ತಗೊಂಡು ಎದ್ದೇ ಬಿಟ್ಟ, ಸೀದಾ ಹೊರಟ. ಹೊರಗೆ ಕತ್ಲು, ಮಳೆ, ಮೋಡ, ಗಾಢಾಂಧಕಾರ ಇಷ್ಟೆಲ್ಲ ಸೇರಿದೆ. ಹೋದವನು ಪ್ರಾಕ್ಟೀಸ್ ಶುರು ಮಾಡಿದ. ನಮಗೆ ಅಭ್ಯಾಸ ಇದ್ದಿದ್ದಕ್ಕೋಸ್ಕರ ತಟ್ಟೆ ಕಾಣದೆ ಹೋದ್ರು ಕೂಡ ನಮಗೆ ತಿನ್ನಕ್ ಬರುತ್ತೆ ಅಂತ ಆದರೆ, ಚೆನ್ನಾಗಿ ಅಭ್ಯಾಸ ಮಾಡಿದರೆ ಕತ್ಲಲ್ಲೂ ಬಾಣ ಹೊಡಿಲಕ್ಕೆ ಬರಬೇಕಲ್ಲ ಅಂತ ಅಪ್ಲೈ ಮಾಡಿದೆ. ಕತ್ಲಲ್ಲಿ ಗುರಿ ಯಾಕೆ ಹೊಡಿಬಾರದು ನಾವು? ನಮ್ಮ ಬಾಯಿ ಗುರಿ ತಪ್ಪಿಲ್ಲ ಅಂದ ಮೇಲೆ ಆ ಗುರಿ ಯಾಕೆ ತಪ್ಪಬೇಕು? ಶುರು ಮಾಡಿಬಿಟ್ಟ ಪ್ರಾಕ್ಟೀಸ್ ಮಾಡಲಿಕ್ಕೆ. ಗುರಿ ಏನದಕ್ಕೆ ಅಂತ ಕೇಳಿದ್ರೆ, ಅಲ್ಲಿ ಶಬ್ದಗಳನ್ನು ಹೊಡಕ್ಕೆ ಶುರು ಮಾಡಿದೆ. ಶಬ್ದ ಬರಲ್ಲಿ ಹೊಡೆಯೋದು, ಶಬ್ದ ಬರೆಯಲ್ಲಿ ಹೊಡೆಯೋದು. ಬೆಳೆ ಬೆಳಗು ಪ್ರಾಕ್ಟೀಸ್ ಮಾಡಿ ಮಾಡಿ ಬೆಳಗಾಗೋ ಹೊತ್ತಿಗೆ ಶಬ್ದವೇದಿ ವಿದ್ಯೆ ಪಾರಂಗತನಾಗಿಬಿಟ್ಟು. ಶಬ್ದವೇದಿ ಕಣ್ಣು ಕಾಣಬೇಕಾಗಿಲ್ಲ ಅವನಿಗೆ, ಶಬ್ದ ಕಾಣಿಸಿದ್ರೆ ಹೊರಗೆ ಸಾಕು, ಸೀದಾ ಅಲ್ಲಿ ಹೋಗ್ಬಿಡುದು. ಓವರ್ ನೈಟ್ ಶಬ್ದವೇದಿ ವಿದ್ಯೆ ಪಾರಂಗತನಾಗಿಬಿಡುದು. ಅದಕ್ಕೆ ಆತನನ್ನ ದ್ರೋಣಾಚಾರ್ಯರು ದೀಪಾರ್ಥಕ್ಕೆ ಅದಕ್ಕೆ ಹೇಳಿದ್ದವರು. ಅರ್ಜುನ ಒಳ್ಳೆ ಪ್ರತಿಭಾವಂತನಾದ್ದರಿಂದ ಹೇಗೆ ಅಪ್ಲೈ ಮಾಡ್ಕೋತಾನೆ ಎಂಬುದೇ ಪ್ರಶ್ನೆ. ಭೀಮನಿ ಪ್ರಶ್ನೆ ಇಲ್ಲ, ಶಬ್ದ ಬರೋದೇ ಆತರಿಂದ. ವಾಯುರ್ಭೀಮೋ ಭೀಮನಾದೋ ಮಹೋಜಾ, ಆದ್ದರಿಂದ ಆತನಿಗೆ ಪ್ರಸಕ್ತಿ ಇಲ್ಲ. ಉಳಿದವರಿಗೆ ಆ ಬಸಕ್ಕೆ ಬರಲಿಲ್ಲ, ಉಳಿದವರು ಯಾರು ಕೂಡ. ಇಷ್ಟು ಮಾಡಿದ ಅರ್ಜುನ ಒಳ್ಳೆ ರೀತಿಯಲ್ಲಿ ಬೆಳೆದಾಯಿತು. ಕೆಲವು ದಿವಸಗಳು ಆಗ್ತಿರಲಿಕ್ಕೆ ಒಂದು ದಿವಸ ಬೇಟೆಯಾಡೋ ಒಬ್ಬ ಸಂಖ್ಯೆ ಬಂತು. ಸಾಮಾನ್ಯವಾಗಿ ಈ ಕ್ರೂರಭೂಗಳ ಸಂಖ್ಯೆ ತುಂಬಾ ಜಾಸ್ತಿ ಆಗಿಬಿಟ್ಟಾಗ ಅಲ್ಲಿ ಋಷಿಗಳಿಗೆ ಮುನಿಗಳಿಗೆ ತಪಸ್ಸಿ ಭಾರಿ ಕಷ್ಟ ಆಗುತ್ತೆ. ಆಗ ಅವರು ರಾಜ ಮಹಾರಾಜನ ಪ್ರಾರ್ಥನೆ ಮಾಡ್ತಾರೆ, ನಮಗೆ ತುಂಬಾ ತೊಂದರೆ ಆಗಿದೆ, ಬೇಟೆಯಾಡಿದ ಸರಿ ಮಾಡಿಕೊಡಬೇಕು ಅಂತ ಹೇಳ್ತಾರೆ. ಇದು ಪದ್ಧತಿ. ಇವತ್ತು ಅಷ್ಟೇನೆ, ರಾಜ ಮಹಾರಾಜರುಗಳಿಗೆ ಆ ವನದಲ್ಲಿ ಬೇಟೆಯಾಡೋ ಹಕ್ಕಿದೆ, ಬೇರೆಯವರಿಗೆ ಕೊಲ್ಲೋ ಹಕ್ಕಿಲ್ಲ. ಜಿಂಕೆನ ಯಾರು ಹೊಡೆಯಾಗಿಲ್ಲ, ಹೊಡೆದ್ರೆ ಅವನ ಕೇಸ, ಇನ್ನೊಬ್ಬನ ಅವನ ಯಾಕ್ಟರ್ ಅವನ ಕೇಸ್, ಮತ್ತೊಂದು ಕೇಸ್. ಯಾಕೆ ಜಿಂಕೆ ಯಾಕೆ ಹೊಡೆದೆ ನೀನೀಗ? ಇನ್ನೊಬ್ಬ ತಪ್ಪುಗಳಕ್ಕೆ ಅವನ ಕೇಳ ಆಗ್ತಾ ಇಲ್ಲ. ಮತ್ತೆ ಎಲ್ಲಿ ಹೊಡಿಬೇಕು ಅಂತಿದೆ ಅಲ್ಲಿ ಮಾತ್ರ ಹೊಡಿಬೇಕು, ಎಷ್ಟು ಹೊಡಿಬೇಕು ಅಷ್ಟು ಮಾತ್ರ ಹೊಡಿಬೇಕು, ಬೇರೆ ಕಡೆ ಹೊಡೆದ್ರೆ ದೊಡ್ಡ ಅಪರಾಧ ಆಗ್ಬೋದು. ಅವತ್ತು ಶಾಸ್ತ್ರ ರಾಜರಿಗರ ಧರ್ಮ ಆಗ್ಬೋದು, ರಾಜರೇ ಬೇಟೆಯಾಡಬೇಕು, ಬೇರೆಯವರು ಆಡಾಗಿಲ್ಲ. ಅವ್ರು ಎಲ್ಲದನ್ನ ಹೊಡೆಯೋದಿಲ್ಲ, ಕ್ರೂರಮುಗಳು ಯಾವುದು ಗೊತ್ತು ಅವರಿಗೆ, ಅದು ನೋಡಿ ಹೊಡಿತಾರೆ. ಮತ್ತು ಆ ವಿವೇಕದಿಂದ ತುಂಬಾ ವರ್ತಿಸ್ತಾರಾದ್ರಿಂದ ಅವರು ಬೇಟೆಗೆ ಹೋಗಬೇಕಾಗಿತ್ತು. ಪಾಂಡವರೆಲ್ಲ ಹೊರಟರು, ಕೌರವರು ಹೊರಟರು, ವನದಲ್ಲಿ ಓಡಾಡ್ತಾ ಇದ್ದಾರೆ. ಆಗ ಧರ್ಮರಾಜನ ಬೇಟೆ ನಾಯಿ ಏನ್ ಮಾಡುತ್ತಂತೆ, ಮುಂದಕ್ಕೆ ಹೋಗ್ತಾ ಧರ್ಮರಾಜ ನಾಯಿ ಸಾಕಿದ್ದ ಮರಿಬಾರ್ದು, ಆದ್ರೆ ನಾವು ಸಾಕಿದ್ದ ಸಾಕಿದ್ದೆಲ್ಲ ಆತ ಬೇಟೆ ರಾಯಿಗಳವೆಲ್ಲ ಕೂಡ ಬೇಟೆಗೋಸ್ಕರ ಬೇಕೇ ಬೇಕಾಗಿತ್ತು. ಆ ಬೇಟೆ ರಾಯಿ ಮುಂದೆ ಓಡ್ತಾ ಹೋಯ್ತು, ಅದು ಬೇಟೆ ಹುಡ್ಕೊಂಡು ಹೋಗುತ್ತಾ ನೋಡ್ತಾ ಇದ್ದಾರೆ ಎಲ್ಲರೂ ಕೂಡ. ಸೊ ದೂರ ಜೋರಾಗಿ ಹೋಗಿದ್ದು ವಾಪಸ್ ಬಂದು ಬಗುಡ್ತಾ ಬಗುಡ್ತಾ ಹೋಯ್ತಲ್ಲ, ಆದ್ರೆ ಸೌಂಡೇ ಇಲ್ಲ, ಅದ್ರ ಸೌಂಡ್ ನಿಂತು ಹೋಗ್ಬಿಡು. ಆಮೇಲೆ ಹುಡುಕ್ತಾರೆ ವಾಪಸ್ ಬಂದು ನೋಡಿದ್ರೆ ಆಶ್ಚರ್ಯ, ಬಾಯಿ ತುಂಬಾ ಬಾಣಗಳು ತುಂಬಿಕೊಂಡ್ಬಿಟ್ಟಿದೆ, ಅದ್ರ ಬಾಯಲ್ಲಿ ಬಾಣಗಳು ಇವೆ. ಆಶ್ಚರ್ಯನೇ ಆಶ್ಚರ್ಯ, ಬಾಣ ತೆಗೆದು ನೋಡ್ತಾರೆ ಒಂಚೂರು ಗಾಯನೇ ಆಗಿಲ್ಲ, ಒಂದಕ್ಕಿಂತ ಮಿರಕಲ್ ಅದ್ಬೋದು. ನಾಯಿ ಬಾಯಲ್ಲಿ ಬಾಣ ಹೊಡಿತಕ್ಕಂತ ಶಕ್ತಿ ಅಂದ್ರೆ ಸಾಮಾನ್ಯನಾ? ಹೋಗಲಪ್ಪ ಹೊಡೆದ್ರೆ ರಕ್ತ ಬರಬಾರದ? ಒಂದು ಚೂರು ರಕ್ತ ಇಲ್ಲ. ಅವ್ರ ಅಣಂ ಅಂತ ಕರೀತಾರೆ, ಒಂಚೂರು ಗಾಯ ಆಗೇ ಇಲ್ಲ. ಬಾಯಿ ತುಂಬಾ ಬಟ್ಟೆ ತಿರುಕಿದ್ರು ಸ್ವಲ್ಪ ಜ್ವರ ತಿರುಕಿದ್ರೆ ಗಾಯ ಆಗಬಹುದು. ಆ ಚೆನ್ನಾಗಿ ಪ್ಯಾಕ್ ಮಾಡಿದ್ದಾನೆ. ತಕ್ಷಣ ಎಲ್ಲರೂ ನೋಡ್ತಾರೆ, ಆಶ್ಚರ್ಯ ಆಗೋಯ್ತಂತೆ, ಯಾವನು ಮಹಾನುಭಾವ ಇವನು, ನಾಯಿಯ ಬಾಯಿಯೊಳಗೆ ಎಲ್ಲಿಂದಲೋ ಬಾಣಗಳು ತರಕ್ಕಂತ ಬರುತ್ತೆ, ಬಾಣ ಹೊಡೆಯೋನ್ ಕಾಣ್ತಾ ಇಲ್ಲ, ನಾಯಿ ಇಲ್ಲಿದೆ, ಬಾಣ ತುಂಬಿ ಹೋಗಿದೆ, ಯಾರು ಹೊಡೆದಿರ್ಬೇಕಿದೆ ಅಂತ ಯೋಚನೆ ಮಾಡಿ ಆ ನಾಯಿ ಬೌಳಿದ ಬಂದಿತ್ತಲ್ಲ ಫಾಲೋ ಮಾಡ್ತಾ ಹೋದ್ರು, ಬಾಯಿ ತೆಗೆದ ಮೇಲೆ ಬಾಣ ತೆಗೆದ್ರು ಫಾಲೋ ಮಾಡ್ತಾ ಹೋಗ್ತಾರೆ. ಸೀದಾ ಹೋದ್ರೆ ಏಕಲವ್ಯನ ಹತ್ರ ಹೋಯ್ತು, ಅವನು ಬಾಣ ಹೊಡಿತಾ ಕೂತಿದ್ದಾನೆ. ತಕ್ಷಣ ಇವರು ಕೇಳ್ತಾರೆ, ಏನಯ್ಯ ನಾಯಿ ಬಾಣ ಹೊಡೆದ್ರು ನೀನ ಅಂತ ಕೇಳಿದ್ರು. ಹೌದು ನಾನೇ ಅಂತ. ಇಲ್ಲಿದ್ದು ಹೇಗೆ ಹೊಡೆದೆ ಅಂತ ಕೇಳಿದ್ರೆ, ನನಗೆ ಅವೆಲ್ಲ ಮುಖ್ಯ ವಸ್ತು, ನನ್ನ ಕಣ್ಣಿಗೆ ಕಾಣಬೇಕಾಗಿಲ್ಲ ಅಂತ, ವಸ್ತು ನನ್ನ ಕಣ್ಣಿಗೆ ಕಾಣಬೇಕಾಗಿಲ್ಲ, ಶಬ್ದ ಕೇಳಿದ್ರೆ ಹೊಡೆದ್ಬಿಡ್ತೇನೆ ಅಂತ. ಶಬ್ದ ಕೇಳಿದ್ರೆ ಹೊಡಿತೇನೆ, ಅವನಿಗೆ ಶಬ್ದ ವೇದಿ ವಿದ್ಯೆ ಬರ್ತಿತ್ತು. ಆದ್ರಿಂದ ನಾಯಿ ಬಾಣ ಹೊಡೆದಿದ್ದೆ ನಾನೀಗ. ಆದಷ್ಟು ನಾವು ಗಂಟೆ ಕೇಳ್ತಷ್ಟು ಮಠಕ್ಕೆ ಹೋಗ್ತಾರೆ ನೋಡ್ರಿ, ಆ ಟೈಪ್ ಗಂಟೆ ಶಬ್ದ ಆಗ್ತಾ ಶಬ್ದ ವೇದಿ ವಿದ್ಯೆ ಅದು. ಒಂದು ಏ ಕೊನೆ ಕೊನೆ ಮಂಗಳಾರತಿ ಅಂದ್ರೆ ಎಲೆನೇ ಸೀದಾ ಮಂಗಳಾರತಿ ಒಳಕ್ಕೆ ಹೋಗೋದಿಲ್ಲ ಅವರು, ಸೀದಾ ಎಲೆ ಕೊಳಕ್ಕೆ ಹೋಗ್ಬಿಡು. ಶಬ್ದ ವೇದಿ ಹೊಸ ಮುಖ ಅದು, ಸೀದ ಹೊರಟ ಅಲ್ಲಿ ಮಟ್ಟಸ್ಥನಾಗಿ ಹೊಡಿತಿದ್ದಾನೆ. ಅಲ್ಲಯ್ಯ ಎಂಥ ವಿದ್ಯೆ ಇದು ಅಂತ, ಎಲ್ಲಿಂದ ಕಲ್ತಿ ಅಂತ ಕೇಳಿ, ಈ ವಿದ್ಯೆ ಎಲ್ಲಿಂದ ಕಲ್ತಿ ನೀನು? ನಮ್ಮ ಜನ ಆಧುನಿಕ ಇರ್ತಾರೆ, ನಾನೇ ಓದಿಬಿಟ್ಟೆ ಸೆಲ್ಫ್ ಸ್ಟಡಿ ಅಂತ ಹೇಳ್ಬಿಡ್ತೇನೆ. ಎಲ್ಲ ಸೆಲ್ಫ್ ಸ್ಟಡಿನೇ ಇವ್ರಿ ಪಾಪ, ಸ್ವಂತ ಕಲ್ತ್ರೆ ವಿದ್ಯೆ ಅಲ್ಲವೇ ಅಲ್ಲ. ಗುರುಗಳು ಇರಲೇಬೇಕು, ನನ್ನ ಗುರುಗಳು ಇದ್ದಾರೆ ಅವರಿಂದ ಕಲ್ತೆ ಅಂತ ಹೇಳಿದ್ರೆ, ಯಾರಯ್ಯ ಗುರುಗಳು ಅಂತ ಹೇಳಿದ್ರೆ, ಸ್ವಾಮಿ ತೋರಿಸ್ತೇನೆ ಬನ್ನಿ ತೋರಿಸ್ತಾನೆ. ದ್ರೋಣಾಚಾರ್ಯ ಚಿತ್ರ ವಿಗ್ರಹ ಇವರೇ ನನ್ನ ಗುರುಗಳು, ದ್ರೋಣಾಚಾರ್ಯ ನಿಂತಿದ್ದಾರೆ ಎಲ್ಲ ಸೇರಿಬಿಟ್ರಾಗ. ಪ್ಲಸ್ ಅವ್ರ ನೂರಂತೂ ಇದ್ದೇ ಇದ್ರಲ್ಲ ಮೆಜಾರಿಟಿ, ಫುಲ್ ಕೋರಂ ಇರ್ತಿತ್ತು ದುರ್ವೇದನಾದಿಗಳದ್ದು. ಪಾಪ ಇವರು ಐದು ಜನ ಇದ್ದಾರೆ, ಎಲ್ಲರೂ ಸೇರಿದ್ದಾರೆ, ಏನಿದೆ ಆಶ್ಚರ್ಯ ಅದೆಲ್ಲ ನೋಡ್ತಾ ಇದ್ದಾರೆ. ಆಗ ಅರ್ಜುನ ಕೇಳ್ತಾನೆ, ಸ್ವಾಮಿ ಏನಿದು ನಿಮ್ಮಿಂದ ಕಲಿತೆ ಅಂತ ಹೇಳ್ತಾನೆ. ಹೌದಾ ಅಂತ ಅವರು ಅಷ್ಟೇ ದ್ರೋಣಾಚಾರ್ಯ ಆಚಾರ್ಯ ಹೇಳಿಕೊಟ್ಟೇ ಇಲ್ಲ ಅವರು, ಅವನ ವಿದ್ಯೆ ಬಂದುಬಿಟ್ಟಿದೆ. ಇದನ್ನು ತುಂಬಾ ಹೊಸ ವಿಷಯ ಗೊತ್ತಾಗುತ್ತೆ. ದ್ರೋಣಾಚಾರ್ಯ ಚಿತ್ರ ಪೂಜೆ ಮಾಡಿದ್ದಾನೆ, ದ್ರೋಣಾಚಾರ್ಯ ಗೊತ್ತಿಲ್ಲ ಅವ್ರ ವಿದ್ಯೆ ಬಂದುಬಿಟ್ಟಿದೆ. ಎಂತ ಮ್ಯಾಜಿಕ್ ಯೋಚನೆ ಮಾಡಿ, ದ್ರೋಣಾಚಾರ್ಯ ಗೊತ್ತಿಲ್ಲದೆ ದ್ರೋಣಾಚಾರ್ಯ ಚಿತ್ರ ಪೂಜೆ ಮಾಡಿದ್ದಕ್ಕೆ ಅವನ ವಿದ್ಯೆ ಹೇಗೆ ಬಂತು? ಇದೇ ಶಾಸ್ತ್ರಾರ್ಥ ಅಂದ್ರೆ, ಪ್ರತಿಭೆಗಳನ್ನು ಪೂಜೆ ಮಾಡ್ತೀರಿ, ವಿಗ್ರಹಗಳನ್ನು ಪೂಜೆ ಮಾಡ್ತೀರಿ, ಫಲ ಬಂದೇ ಬರುತ್ತೆ ಅಂತ. ಗುರುಗಳಲ್ಲಿ ಭಕ್ತಿಯಿಂದ ಪೂಜೆ ಮಾಡಿ ಆ ಗುರುಗಳು ಜ್ಞಾನ ಕೊಡೋದಿಲ್ಲ, ಗುರುಗಳ ಒಳಗೆ ನಿಂತ ಪರಮಾತ್ಮ ಜ್ಞಾನ ಕೊಡ್ತಾರೆ. ಅಗಮ್ಯತ್ವ ಹರಿಸ್ತಸ್ಮಿನ್ ಆವಿಷ್ಟ ಮುಕ್ತಿದೋ ಭವೇ ಆಚಾರ್ಯರ ಅತ್ಯಚ್ಚುತೋ ಗುರುದ್ವಾರ ಪ್ರಸಾದಕೃತ ಅಹಂತ್ವಿತಿ. ಇವತ್ತು ತಾಯಿ ಇರ್ತಾಳೆ, ಎಷ್ಟೋ ಜನ ನೋಡಿರ್ತಾರೆ ಹಳ್ಳಿಗಳ ತಾಯಿಯಂದ್ರು ಅಂತ ಕೇಳಿದ್ರೆ ಅವ್ರಿಗೆ ಹಬ್ಬತ್ತೆ, ಓದಕ್ಕೆ ಬರ್ಲಿಕ್ಕೆ ಏನ್ ಮಾಡಿದ್ರು ಬರೋದಿಲ್ಲ ಅಂಥವ್ರು. ಮಗ ನೋಡಿದ್ರೆ ಐಎಸ್ ಅಧಿಕಾರಿ ದೊಡ್ಡ ಅಧಿಕಾರಿ ಆಗಿಬಿಟ್ಟಿರ್ತಾರೆ. ತಾಯಿ ನಮಸ್ಕಾರ ಮಾಡ್ಬೇಕು ಬೇಡು ಅಂತ ಕೇಳಿದ್ರೆ, ತಾಯಿ ಹೆಬ್ಬೆಟ್ಟು ಅವಳೆ ನಮಸ್ಕಾರ ಮಾಡ್ಬೇಕು ಅಂತ ಕೇಳಿದ್ರೆ, ಇಲ್ಲಿ ಓದು ಬರಹ ಕೊಂಟಾಗೋದಿಲ್ಲ. ಅವಳ ವ್ಯಕ್ತಿತ್ವ ಇದೆಯಲ್ಲ, ದೇಹ ಕೊಟ್ಟಂತ ಅವಳಿಗೆ ಅವಳೊಂದು ಮಾತು ಭಗವಂತ ಆಶೀರ್ವಾದ ಮಾಡಿದರೆ ಅವರ ಸಿದ್ಧಿ ಅಲ್ಲ, ಒಳಗಿರ ದೇವತೆಗಳು ಅನುಗ್ರಹ ಮಾಡ್ತಾರೆ. ಮಾತೃ ದೇವೋಭವ ಅಂತ ಕರೆ, ದೇವದ ಒಳಗಿರ ದೇವತೆಗಳು. ಅಷ್ಟು ಯಾವ ಇಡೀ ಒಬ್ಬ ವರಿಷ್ಠನಿಗೆ ಅತಿ ಹೆಚ್ಚು ಸನ್ನಿಧಾನ ಇರತಕ್ಕಂತ ನಿಮಗೆ ಪ್ರತೀಕ ಬೇಕು ಅಂದ್ರೆ, ಮಾತೃ ದೇವೋಭವ, ಪಿತೃ ದೇವೋಭವ, ಆಚಾರ್ಯ ದೇವೋಭವ, ಅತಿಥಿ ದೇವೋಭವ. ಇದು ಶಾಸ್ತ್ರದ ಆದೇಶ ಇದೆ. ಮಾತು ಅವಳು ಹೇಳ್ತಾಳೆ ಭಗವದ್ ಒಳ್ಳೇದಾಗ್ಲಪ್ಪ, ಅವಳು ಮಾತಲ್ಲ ಅದು, ಒಳಗೆ ದೇವತೆಗಳು ಮಾತಾಡಿಸ್ತಾರೆ ಅಂತ. ಒಳ್ಳೇದಾಗ್ಲೇಬೇಕವನು, ತಾಯಿ ನೋಯಿಸಿಬಿಟ್ಟಿರ್ತಾನೆ, ಅವಳಿಗೆ ಸಮಾಧಾನ ಆಗಿಲ್ಲ. ಎಷ್ಟು ದೇವಸ್ಥಾನ ಮುಡುಕ್ಬೇಕಾದ್ರೆ ಇಳಿ, ಯಾವ ಯಾತ್ರೆ ಬೇಕಾದ್ರೂ ಮಾಡ್ಕೊಂಡ್ಬರ್ಲಿ, ಕೆಲಸ ಆಗೋದೇ ಇಲ್ಲ. ಯಾಕೆ ಅವಳು ಮನಸ್ಸಲ್ಲಿರೋ ದೇವತೆಗಳು ನೋವು ಅಂತ ಹೇಳಿಬಿಡ್ತಾರೆ. ಇದು ಶಾಸ್ತ್ರ ಇದು. ಆದ್ರಿಂದಾನೇ ನಿರಕ್ಷರ ಕುಕ್ಷಿಯಾದ ತಾಯಿ ಆಶೀರ್ವಾದ ಮಾಡ್ತಾಳೆ, ವಿದ್ಯಾವಂತನಾಗು ಅಂತ ಹೇಳ್ತಾಳೆ. ಅಮ್ಮ ನಿನಗೆ ಬರೋದಿಲ್ಲ, ನನಗೇ ನೆಡತಿ ಅಂತ ಕೇಳಾಗಿಲ್ಲ, ಅದು ನಿನಗೆ ಏನೋ ಬರೋದು, ವಿದ್ಯಾದ್ರೆ ಅರ್ಥ ಗೊತ್ತಿಲ್ಲ ಪಾಪ ಅವಳಿಗೆ, ವಿದ್ಯಾವಂತನಾಗು ಅಂತ ಹೇಳ್ತಾಳೆ. ಪಾಪ ಹಳ್ಳಿಯವರ ಹತ್ರ ವಿದ್ಯಾವಂತನಾಗುವ ವಿದ್ಯೆಯನ್ನು ಕೊಡುವ ವಿದ್ಯಾವಂತನಾಗಂದ್ಬಿಡ್ತಾರೆ. ಆ ಕೆಲಸ ಯಾಕೆ ಮಾಡತ್ತೆ? ಒಳಗಿರ ದೇವತೆಗಳು ತಥಾಸ್ತು ಅಂತ ಹೇಳ್ತಾರೆ, ತಥಾಸ್ತು ಅಂತ ಹೇಳ್ತಾರೆ. ಆದ್ರಿಂದ ಗುರುಗಳು ಯೋಗ್ಯರಾಗಿದ್ರೆ ಅವರ ಅನುಗ್ರಹ ಮಾಡೋ ಶಕ್ತಿಯನ್ನು ದೇವರು ಕೊಡ್ತಾನೆ, ಒಳಗೆ ನಿಂತು ಕೆಲಸ ಮಾಡಿಸ್ತಾನೆ. ಆದ್ರಿಂದ ಏಕಲವ್ಯನ ಭಕ್ತಿ ಎಂಥದ್ದು ಗೊತ್ತೇನು, ಅವನು ಹೇಳಿ ಕೇಳಿ ರಾಕ್ಷಸ ಅವನು. ಅವನ ಭಕ್ತಿಗೆ ಎಷ್ಟು ಒಲಿಬೇಕಾದ್ರೆ ಸರಿಯಾದ ಭಕ್ತಿ ಮಾಡ್ತಾ ತ್ರೈಲೋಕ್ಯಾಚಾರ್ಯ ಪಾದೋಜ್ವಲ ಜಲಜಲ ಸತ್ಪಾಂಸವೋ ಅಸ್ಮಾನ್ ಪುನಂತು ಶ್ರೀಮದ್ ವಿಷ್ಣುಂಗ್ರಿ ನಿಷ್ಠಾತಿ ಗುಣಗುರುತಮ ಶ್ರೀಮದ್ ಆನಂದ ತೀರ್ಥ ತ್ರೈಲೋಕ್ಯಾಚಾರ್ಯ ಪಾದೋಜ್ವಲ ಜಲ ಜಲ ಸತ್ಪಾಂಸವೋ ಅಸ್ಮಾನ್ ಪುನಂತು ವಾಚಾಂ ಯತ್ರ ಪ್ರಣೇತ್ರಿ ತ್ರಿಭುವನ ಮಹಿತ ಶಾರದಾ ಶಾರದೇಂದು ಜ್ಯೋತ್ಸ್ನಾ ಭದ್ರಸ್ಮಿತ ಶ್ರೀ ಧವಲಿತ ಕಕುಭಾ ಪ್ರೇಮಭಾರಂಭ ಭಾರ ಅಂತನ ವಾಯುಸ್ತುತಿ ಇತ್ಯಾದಿ ಹೇಳ್ತಾ ಇದ್ರೆ ಎಂಥ ಜ್ಞಾನ ಬರುತ್ತೆ ಯೋಚನೆ ಮಾಡಿ. ವಾದಿರಾಜ ಸ್ವಾಮಿಗಳು ಬರೀತಾರೆ ಆಚಾರ್ಯಗಂತಕ್ಕೆ ವ್ಯಾಖ್ಯಾನ ಮಾಡ ಸಿಕ್ತಿರ ಎಲ್ಲಿಂದ ಬಂತು ಗೊತ್ತೇನು, ವಾಯುಸ್ತುತಿ ರತಿರ್ನಿತ್ಯಂ ವೇದಾಹಂತ ಕಥಂಚನ, ಪ್ರತಿನಿತ್ಯ ವಾಯುಸ್ತುತಿ ಹೇಳ್ತಾರೆ ದೊಡ್ಡೋನಾಗಿಬಿಟ್ಟಿದ್ದೇನೆ ಅಂತ ಹೇಳ್ತಾರೆ. ಅವ್ರು ದೊಡ್ಡೋಳಾಗಿ ಬೇಕಾದ ಬೇರೆ ಕಾರಣ ಇದೆ, ನಮಗೆ ಹೇಳಿಕೊಡ್ತಾರೆ ವಾಯುಸ್ತುತಿಯನ್ನು ಹೇಳಿ ಒಳ್ಳೆ ದಿವ್ಯ ಜ್ಞಾನಿಗಳಾಗ್ತೀರಿ ಅನ್ನೋ ಮಾತು. ಗಾಯತ್ರಿ ಮಂತ್ರ, ವಿಷ್ಣು ಸಹಸ್ರನಾಮ, ವಾಯುಸ್ತುತಿ, ರಾಘವೇಂದ್ರ ಸ್ತೋತ್ರ, ಎಷ್ಟು ಸಿದ್ಧಿ ಇದೆ ಅದರೊಳಗೆ. ಅಷ್ಟೋತ್ತರ ಮಾಡೋ ಎಷ್ಟು ಸಿದ್ಧಿ ಕಂಡವರಿದ್ದಾರೆ. ಗುರುಗಳಲ್ಲಿ ಪರಮಾತ್ಮ ಅವರು ಫಲ ಕೊಡೋದಲ್ಲ, ಒಳ ನಿಂತು ದೇವರು ಫಲ ಕೊಡುತ್ತಾರೆ. ಒಂದು ಏಕಲವ್ಯನ ಭಕ್ತಿಯಿಂದ ಕಲಿಬೇಕಾದ ಪಾಠ ಇದು. ಆಮೇಲೆ ಹೇಳ್ತಾರೆ ಅರ್ಜುನ ಕೇಳ್ತಾನೆ, ಸ್ವಾಮಿ ನನಗೆ ಮಾತು ಕೊಟ್ಟಿದ್ದೀರಿ ನೀವು, ನಿಮ್ಮನ್ನು ಅಪ್ರತಿಮ ಧನುರ್ಧಾರಿಯಾಗಿ ಮಾಡ್ತೀರಿ ಅಂತ ಮಾತು ಕೊಟ್ಟಿದ್ದೀರಿ, ಅವನಿಗೂ ವಿದ್ಯೆ ಬರ್ತಾ ಇದೆ ಅಂದ ಮೇಲೆ ನೀವೇ ಹೇಳ್ಕೊಟ್ಟಿದ್ದೀರಿ ಅಂತ ಅವನು ಹೇಳ್ತಾನೆ, ನಿಮ್ಮ ಮಾತು ಸುಳ್ಳಾಯ್ತಾ ಅಂತ ಅರ್ಜುನ ಪ್ರಶ್ನೆ ಮಾಡಿ. ಏಕಲವ್ಯನ ಬಗ್ಗೆ ಅವನ ಮಾತು ಏನೂ ಇಲ್ಲ, ನನಗೆ ಮಾತು ಕೊಟ್ಟಿದ್ರಿ, ತುಂಬಾ ಜನ ತಪ್ಪೇ ಅಂತ ತಿಳ್ಕೊಂಡಿದ್ದಾರೆ, ನನಗೆ ಶಬ್ದವೇದಿ ವಿದ್ಯೆ ಬರೋದಿಲ್ಲ, ಅವನಿಗೆ ಬರ್ತಾ ಇದೆ ಅಂತ ಅಸೂಯೆ ಕೊಟ್ಟು ಅರ್ಜುನ ಮಾತಾಡಿದ ಅಂತ ಕೆಲವರು ವಾದ. ಅರ್ಜುನಿಗೆ ಹೊಟ್ಟೆ ಕಿಚ್ಚು ಬಂತು, ಮಾತಾಡಿದೆ ಅಂತ ಹೇಳಿ. ಈಗಷ್ಟೇ ಹೇಳಿದೆ ಅರ್ಜುನ ಶಬ್ದವೇದಿಯಿಂದ ಬರ್ತಾ ಇದೆ, ತಾನು ಸ್ವತಃ ಗುರುಗಳ ಅನುಗ್ರಹದಿಂದ ಕಲ್ತುಬಿಟ್ಟಿದ್ದಾನೆ, ಅಂದ್ರೆ ಶಬ್ದವೇದಿ ಬರ್ತಾ ಇಲ್ಲ ಅಲ್ಲ, ಏಕಲವ್ಯ ತಡೆಗಿಂತ ಮುಂದಿದ್ದಾನೆ ಅಂತ ಅರ್ಜುನಿಗೆ ಅಸೂಯೆ ಇಲ್ಲ, ಅರ್ಜುನಿಗೆ ಅಷ್ಟು ಗೊತ್ತೇ ಇದೆ. ಈ ಮತ್ತೆ ಆತನ ಪ್ರಶ್ನೆ ಇಷ್ಟೇ, ಗುರುದರ್ಶನೆ ಕೊಡ್ತೇನೆ ಅಂತ ಮಾತು ಕೊಟ್ಟವರಿಗೆ ಅಪ್ರತಿಮ ಧನುರ್ಧಾರಿಯನ್ನಾಗಿ ಮಾಡ್ತೇನೆ ಅಂತ ಹೇಳಿದ ನೀವು ಅವನಿಗೂ ಹೇಳ್ಕೊಟ್ಟಿದ್ದೀರಿ ಅಂದ ಮೇಲೆ ನಿಮ್ ಮಾತು ಏನಾಯ್ತು ಅಂತ ಅರ್ಜುನ ಕೇಳಿ. ದ್ರೋಣಾಚಾರ್ಯ ಈಗ ಆನ್ಸರೇಬಲ್ ಆದ್ರೆ ಅವ್ರಿಗೆ ಮಾತು ಕೊಟ್ಟು ನೆನೆಸ್ಬೇಕಲ್ಲ ಅವ್ರೀಗ, ಹೌದು ಮಾತು ಕೆಲಸ ಮಾಡ್ತೇನೆ ಅಂತ. ಏಕಲವ್ಯ ನಿಜವಾಗ್ಲೂ ನನ್ನ ಗುರುವನೇ, ನಿನ್ನ ಗುರು ನಾನೇನಾ? ಹೌದು ಸ್ವಾಮಿ, ನಿಮ್ಮಿಂದನೇ ಬಂತು, ನಿಮ್ಮಿಂದನೇ ಬಂತು. ಹಾಗಿದ್ರೆ ಗುರುದರ್ಶನೆ ಕೊಡಬೇಕಲ್ಲ ಅಂತ, ಗುರುದರ್ಶನೆ ಕೊಡಬೇಕಲ್ಲ. ಏಕಲವ್ಯನಿಗೆ ಒಳ್ಳೆ ದಿಕ್ಕಟ್ಟಿನ ಪ್ರಸಂಗ ಬಂತು. ಕೊಡಬೇಕು, ಹೌದು ಕೊಡಬೇಕು, ಕೊಟ್ಟೆ ಕೊಡಬೇಕು. ಫೀಸ್ ಕೊಡದೆ, ಎಕ್ಸಾಮ್ ಫೀಸ್ ಕೊಡದೆ, ಪರೀಕ್ಷೆ ಕೊಡೋದಕ್ಕೆ ಸಾಧ್ಯ ಇಲ್ವಲ್ಲ, ಕೊಡಲೇಬೇಕು. ಅದು ಇವತ್ತಿನ ಗುರುದಕ್ಷಿಣೆ ಅಂದ್ರೆ ದಕ್ಷಿಣೆ ಕೊಟ್ಟೇ ಸೇರಿಕೋದು, ಅವತ್ತಾಗಲ್ಲ, ಓದ್ ಮುಂದೆ ದಕ್ಷಿಣೆ ಕೊಡಬೇಕು, ಇದೇ ವ್ಯತ್ಯಾಸ. ಅದಕ್ಕೂ ಇದಕ್ಕೆ ಸಿದ್ಧಿ ಬಂತು ಅಂದ್ರೆ ದಕ್ಷಿಣೆ, ಇಲ್ಲವರು ವೇಸ್ಟ್ ಇದ್ರೆ ಮುಗಿದೋಯ್ತು, ಅವತ್ತಿನ ಕಾಲನೇ ಬೇರೆ. ಅದಕ್ಕೆ ಅದನ್ನ ಅಷ್ಟು ಶ್ರೇಷ್ಠವಾದಂತಹ ಆಚಾರ್ಯರು ಅಂದ್ರೆ ದೇವರ ಸನ್ನಿಧಾನ ಜಾಸ್ತಿ ಅಂತ ತಿಳ್ಕೊತಿದ್ರು ಆಗಿನ ಕಾಲ, ಅದು ಮುಗಿದೋಯ್ತು. ಅವಾಗ ಹೌದು ಕೊಡಬೇಕು, ಕೊಡ್ತೀನಿ ಅಂತೇಳಿ. ಕೊಡಬೇಕಲ್ಲ, ಕೊಡ್ತೀರಿ, ಏನ್ ಕೊಡ್ತೀಯ? ಗುರುಗಳಿಗೆ ಅಷ್ಟೇ ಕೊಡೋದು ಎರಡು ರೀತಿ, ಈಗ ತೋಚಿದ್ ಕೊಡೋದು ಒಂದು, ಕೇಳಿದ್ ಕೊಡೋದು ಒಂದು, ಇಲ್ಲೂ ತಾರತಮ್ಯ ಉಂಟು. ಕೇಳಿದ್ ಕೊಡೋದು ಅಥವಾ ತೋಚಿದ್ ಕೊಡೋದು, ತೋಚಿದ್ ಕೊಡಿ ಅಂದ್ರೆ ತೋಚೋದೇ ಇಲ್ಲ ಜನಗಳಿಗೆ ಕೊಡೋದಿಲ್ಲ ಅಂತ ಹೇಳಿಬಿಟ್ಟು ಕಂಪಲ್ಸರಿ ಅಂತ ಮಾಡಿಬಿಡ್ತಾರೆ. ಕೇಳಿದ್ ಕೊಡಬೇಕು, ಏನ್ ಕೊಡಬೇಕು ಕೇಳಿದ್ದನ್ನ? ಅದರಲ್ಲೂ ಸಿದ್ಧಿ ಏನು ಗೊತ್ತೆ, ತೋಚಿದ್ ಕೊಟ್ರೆ ಸಿದ್ಧಿ ಬರುತ್ತೆ, ಲಿಮಿಟೆಡ್ ಅದು. ಕೇಳಿದ್ ಕೊಟ್ರೆ ಭಾರಿ ಸಿದ್ಧಿ ಬಂದಿದೆ. ಅದಕ್ಕೋಸ್ಕರ ಏನ್ ಮಾಡಿದಾರಂತೆ, ಕೇಳಿದ್ ಕೊಡಬೇಕು, ಏನ್ ಕೇಳಿ ಕೊಡ್ತೀನಿ ಅಂತ ಹೇಳಿದ. ದ್ರೋಣಾಚಾರ್ಯ ಕೇಳ್ತಾ ಇದ್ದಾರೆ, ವಿಪ್ರೋ ಯಯಾತೆ ದಕ್ಷಿಣ ಅಂಗುಷ್ಠ ಮೇವ, ನಿನ್ನ ಬಲಗೈಯ ಹೆಬ್ಬೆರಳು ಕೊಡು ಅಂತ ಕೇಳಿ. ಬಲಗೈಯ ಹೆಬ್ಬೆರಳು ಕೊಡು. ಈಗ ಏಕಲವ್ಯನಿಗೆ ದೊಡ್ಡ ಸಮಸ್ಯೆ ಬಂತು. ನಮಗೆ ಗೊತ್ತು ಏಕಲವ್ಯ ಕೊಟ್ಬಿಟ್ಟ ಅಂತ ಗೊತ್ತು, ತುಂಬಾ ಹೊಗಳ್ತೇವೆ ಕೂಡ, ತುಂಬಾ ಹೊಗಳ್ತೇವೆ ಕೂಡ. ಆದರೆ ಏಕಲವ್ಯ ಕೊಟ್ಟಿದ್ದರಲ್ಲಿ ಒಂದು ಹಿಂದೆ ರಾಜಕೀಯ ಉಂಟಾದ್ರು. ಅವನು ಯೋಚನೆ ಮಾಡಿದ, ಈಗ ಅವ್ರು ಕೇಳಿದ್ದಾರೆ ನಾನು ಕೊಡಬೇಕು, ಕೊಟ್ರೆ ಗುರುದಷ್ಟೇ ಕೊಟ್ಟರೆ ವಿದ್ಯೆ ಪೂರ್ತಿ ಆಗ್ತದೆ, ಕೊಡದೆ ಹೋದರೆ, ಗುರುದಷ್ಟೇ ಕೊಡದೆ ಹೋದರೆ ವಿದ್ಯೆ ಎಲ್ಲ ವೇಸ್ಟ್ ಆಗತ್ತೆ ನೋಡ್ಬೇಕು. ಅವನು ಅವ್ರು ಇಕ್ಕಟ್ಟಿನ ಪ್ರಸಂಗ ಅವನಿಗೆ, ಕೊಟ್ರೆ ಹೆಬ್ಬೆರಳು ಹೋಗುತ್ತೆ ಅಷ್ಟೇ, ಕೊಡದೆ ಹೋದ್ರೆ ವಿದ್ಯೆ ಪೂರ್ತಿ ಹೋಗ್ಬಿಡುತ್ತೆ. ಈ ಪೂರ್ತಿ ಕಳ್ಕೊಳ್ಳೋದು ವಾಸಿರೋ, ಸ್ವಲ್ಪ ಕಳ್ಕೊಳ್ಳೋದು ವಾಸಿರೋ ಯೋಚನೆ ಮಾಡಿ. ಸಂಸ್ಕೃತದಲ್ಲಿ ಒಂದು ಸುಭಾಷಿತ ಇದೆ, ಸರ್ವನಾಶೆಯ ಸಮುತ್ಪನ್ನೆ ಅರ್ಧಂ ತ್ಯಜತಿ ಪಂಡಿತ. ಎಲ್ಲ ಹೋಗೋ ಪ್ರಸಂಗ ಬಂದ್ರೆ ಅಸಲಾದ ಕೊಡ ಮಾರಾಯ ಅಂತಾರಲ್ಲ ಆಸೆ ಇದೆ. ಬ್ಯಾಂಕ್ನವರೇ ಹೇಳ್ಬಿಡ್ತಾರೆ, 8-10 ವರ್ಷ ಸಾಲ ಕೊಟ್ಟಿರೋದಿಲ್ಲ, ಈಗಲೇ ಕೊಟ್ರೆ ಎಲ್ಲ ಇಂಟ್ರೆಸ್ಟ್ ಬಿಟ್ಬಿಡ್ತೇವೆ, ಅಸಲು ಕೊಡ ಮಾರಾಯ ಅಂತ ಕೇಳ್ತಾರೆ. ಇವ್ರು ಅದರಲ್ಲೂ ಚೌಕಾಸಿ ಬರ್ತಾರೆ, ಅದರಲ್ಲೂ ಅರ್ಧ ಬಿಡ್ತೇವೆ, ಟ್ರೈ ಮಾಡಕ್ಕೆ ಟ್ರೈ ಮಾಡ್ತಾರೆ. ಬ್ಯಾಂಕ್ನವರೇ ತೋರಿಸಿದ ಒಂದು ಮಾರ್ಗ ಇದೆ ಅಂದ್ರೆ, ಎಲ್ಲ ಹೋಗೋ ಕಾಲಕ್ಕೆ ಸ್ವಲ್ಪ ಕೊಟ್ಟು ಉಳಿಸ್ಕೋಬೇಕು. ಹೆಬ್ಬೆಟ್ಟು ಕೊಟ್ರೆ ವಿದ್ಯೆ ಪೂರ್ತಿ ಹೋಗೋದಿಲ್ಲ, ಎಫಿಷಿಯನ್ಸಿ ಕಡಿಮೆ ಆಗಿಬಿಡುತ್ತೆ, ಪೂರ್ತಿ ಹೋಗೋದಿಲ್ಲ, ಕೊಡದೆ ಹೋದ್ರೆ ಪೂರ್ತಿ ಹೋಗುತ್ತೆ, ಅದಕ್ಕೆ ಕೊಟ್ಬಿಡ್ತೇವೆ ಅಂತ ಕೊಟ್ಟೇ ಬಿಟ್ಟಂತ ಅವನು. ಆ ಕೊಟ್ಟಿದ್ ಅದೇನು ಕಡಿಮೆ ಅಂತ ಏನು ಹೇಳ್ತಾ ಇಲ್ಲ, ಅದೇನು ಕೊಡೋದು ಸಾಮಾನ್ಯ, ಎಲ್ರಿಗೂ ಕೊಡ್ಲಿಕ್ಕಾಗೋದಿಲ್ಲ ಹಾಗೆಲ್ಲ ಕೂಡ. ಅಷ್ಟು ಕೊಟ್ಟಿದ್ದು ಒಳ್ಳೇದೇ, ಆದ್ರೆ ಹೃದಯ ಪೂರ್ತಿ ಒಳ್ಳೇದಿತ್ತ ಯೋಚನೆ ಮಾಡಿದೆ. ಕೊಡಬೇಕಾದ್ರೆ ಹೃದಯ ಪೂರ್ತಿ ಚೆನ್ನಾಗಿತ್ತ ಅವನದು. ನಾವೇನಂತ ಇವತ್ತೆಲ್ಲ ಏನು ಪಿಕ್ಚರ್ ಕೊಟ್ಬಿಟ್ಟಿದ್ದಾರೆ, ಅವನು ಮಹಾವೀರ, ಮಹಾದಾನಶೂರ, ಮಹಾಶ್ರೇಷ್ಠ ವ್ಯಕ್ತಿ, ಅವನೊಬ್ಬನ ಶೋಷಣೆ ಮಾಡಿಬಿಟ್ರು ಒಂದು ಚಿತ್ರ ಕೊಟ್ಟಿದ್ರು, ಅವನು ಎಕ್ಸ್ಪ್ಲಾಯ್ಟ್ ಮಾಡಿದ್ರು. ಏಕಲವ್ಯನನ್ನ ಈ ಮೇಲ್ಜಾತಿಯವರು ಸೇರಿ ತುಳಿದಾಕಿಬಿಟ್ರು ಅಂತಕ್ಕಂಥ ವಿಮರ್ಶೆನೆ ಜನ ಮಾಡ್ತಾ ಇದ್ದ. ಮಹಾಭಾರತ ಓದಿಲ್ಲ ಇವರು ಯಾರು ಕೂಡ. ಏಕಲವ್ಯನ ಬಯೋಡೇಟಾ ಮಹಾಭಾರತ ಕೊಡ್ತಾ ಇತ್ತು. ಏಕಲವ್ಯನ ದ್ರೋಣಾಚಾರ ಮಾತು ಕೇಳಬೇಕಾದ್ರೆ ಅದು ಸುಮ್ಮನೆ ಕೇಳಿದ್ದಲ್ಲ, ತುಂಬಾ ಯೋಚನೆ ಮಾಡಿ 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 ಕೇಳ್ತಾ ಇತ್ತು. ಏಕಲವ್ಯ ವಿದ್ಯೆ ಕಲಿತಾ ಇತ್ತು, ಈಗ ಅವನ ಪ್ರಕಾರ ಆಗೋಗ್ಬಿಟ್ಟಿದೆ. ಈಗಾಗಲೇ ತನ್ನ ಗುರು ಅಂತ ಕ್ಲೇಮ್ ಮಾಡ್ತಾ ಇರ್ತಾನೆ. ಅವರಿಗೊಂದು ಅರ್ಜುನ ಕೇಳಿದ್ದು ಸೆಕೆಂಡರಿ, ಪ್ರೈಮರಿ ಕಮಿಟ್ಮೆಂಟ್ ಬೇರೆ ಇತ್ತು ಅವರಿಗೆ. ಏನು ಪ್ರೈಮರಿ ಕಮಿಟ್ ಅಂತಂದ್ರೆ, ನಮ್ಮ ಸ್ಟೂಡೆಂಟ್, ನಮ್ಮ ಕಾಲೇಜ್ ಸ್ಟೂಡೆಂಟ್ ಯಾರಿಗಾದ್ರು ಕಲ್ಲು ಹೊಡೆದ ಅಂದ್ರೆ ನಾವು ಆನ್ಸರಬಲ್ ಆಗ್ತಾರೆ. ಅವನು ಏನ್ ಸರ್ ನಿಮ್ ಕಾಲೇಜ್ ಒಳಗೆ ಕಲ್ಲು ಹೊಡೆದ ಅಂತ ಕೇಳಿದ್ರೆ ತಲೆ ತಗ್ಸ್ಬೇಕಾಗುತ್ತೆ. ದ್ರೋಣಾಚಾರ್ಯರು ಏಕಲವ್ಯನಿಗೆ ಈಗ ಗುರು ಅಂತ ಒಪ್ಪಿಕೊಂಡ ಮೇಲೆ, ಏಕಲವ್ಯ ಯಾರು ಗೊತ್ತೇನೋ, ಅವನು ಮಹಾದುಷ್ಟವನು, ಬರೀ ದಿಶಾದ ಪುತ್ರ ಅಲ್ಲ, ಭಾರಿ ದುಷ್ಟ ಅವನು. ಎಷ್ಟು ದುಷ್ಟನಾಗಿದ್ದ ಅಂತ ಕೇಳಿದ್ರೆ ನಿಮಗೆ ಆಶ್ಚರ್ಯವಾಗ್ತದೆ. ಅವರಿವರಲ್ಲಿ ದ್ವೇಷ ಮಾಡ್ತಿದ್ದಿಲ್ಲ, ಕೃಷ್ಣನ ಬದ್ಧ ದ್ವೇಷಿ ಅವನು. ಕೃಷ್ಣನ ಬದ್ಧ ದ್ವೇಷಿ ಜರಾಸಂಧ ಕೃಷ್ಣನ ಮೇಲೆ 18 ಯುದ್ಧಕ್ಕೆ ಹೋಗ್ತಾನೆ, 18. ಆದ್ರೆ ಪ್ರತಿಸರ್ತಿ ಹೋಗಬೇಕಾದ್ರೂ ಕೂಡ 23 ಅಶ್ವಿಣಿ ಸೇನೆ ಹೋಯ್ತಾನೆ. ಪಾಂಡವ ಕೌರವರು ಒಟ್ಟು ಸೇನೆ ಇದ್ದಿದ್ದೆ 18 ಅಶ್ವಿಣಿ. ಅವ್ರು ಒಬ್ಬೊಬ್ಬನೇ ಪ್ರತಿಸರ್ತಿ 23 ಅಶ್ವಿಣಿ ಸೇನೆ ಹೋಯ್ತಿದ್ದ ಜರಾಸಂಧ. ಆ ಜರಾಸಂಧನ ಶಿಷ್ಯ ಏಕಲವ್ಯ. ಅವನು ಫಾಲೋ ಮಾಡಿದ 18 ಸರ್ತಿ ಯುದ್ಧಕ್ಕೆ ಹೋದವನು ಕೃಷ್ಣನ ಮೇಲೆ. ಒಂದು ಸರ್ತಿ ಕೃಷ್ಣನ ಬಗ್ಗೆ ವಿರೋಧ ಮಾಡಿದ್ರೆ ಸಾಕು ಪಾಪ ಬರುತ್ತೆ. 18 ಯುದ್ಧಕ್ಕೆ ಹೋಗಿ ಕೃಷ್ಣರಿಂದ ಹೊಡೆಸಿಕೊಂಡು ಬಂದಿರ್ತಾರೆ. ಅಂಥವನಿಗೆ ಇವತ್ತು ನ್ಯಾಯ ಮಾಡೋದು ಸರಿನೋ ಅನ್ಯಾಯ ಮಾಡೋದು ಸರಿನೋ ಯೋಚನೆ ಮಾಡ್ತಾ ಇದ್ದಾರೆ. ಅವನನ್ನು ಹಾಗೆ ಬಿಟ್ರೆ ನಾನು ಅವನು ಕಲ್ತಿದ್ದನ್ನೆಲ್ಲ ನಾನು ಹೇಳಿಕೊಡ್ತೆ ಅಂತ ಹೇಳಿ ಕೃಷ್ಣನ ಪ್ರಯೋಗ ಮಾಡ್ತಾನಲ್ಲ, ಎಂಥ ಪಾಪ ನನಗೆ ಬರುತ್ತೆ ಅದರಿಂದ. ಅದಕ್ಕೇನ್ ಮಾಡ್ಬೇಕೀಗ, ದರ್ಶನ ಕೊಡೋದಿಲ್ಲೋ, ನನ್ನ ಶಿಷ್ಯನೇ ಅಲ್ಲ, ಮುಗಿದು ಡಿಸೋನ್ ಮಾಡ್ಬಿಟ್ಟು ನಮ್ಮ ಕಾಲೇಜ್ ಸ್ಟೂಡೆಂಟ್ ಅಲ್ಲ ಸರ್, ಅಲ್ಲಿ ವೆರಿಫಿಕೇಶನ್ ಪ್ರೂವ್ ಅಂದ್ರೆ ಮುಗಿದೋಯ್ತಾರೆ. ನಮ್ಮ ಸ್ಟೂಡೆಂಟ್ ಅಲ್ಲ, ಅವನೇ ಹೇಳ್ತಾ ನೋಡಿದ್ರ ಸ್ಟೂಡೆಂಟ್ ಅಲ್ಲ, ಸ್ಟೂಡೆಂಟ್ ಹೌದು, ನಾವು ಕಂಟ್ರೋಲ್ ಮಾಡ್ತೇವೆ, ಅವನು ಪನಿಷ್ ಮಾಡ್ತೇವೆ, ಆಯ್ತಾ ಇಲ್ಲ, ಅವ್ನ ಪೇರ್ ಕತ್ತರಿಸ್ಬಿಟ್ರೆ ಮುಗಿದೋಯ್ತಾರೆ ಕೆಲಸ. ಅರ್ಜುನ ಕೊಟ್ಟ ಮಾತಿದ್ದು ಸೆಕೆಂಡರಿ ಮಾತು ಕೊಟ್ಟಿದ್ದು, ಪ್ರೈಮರಿ ಎಂಬುದು ಕೃಷ್ಣ ದ್ವೇಷಿಗೆ ತಾವು ಕೊಟ್ಟ ವಿದ್ಯೆ ವೇಸ್ಟ್ ಆಗಲೇಬೇಕು ಅಂತ ತೀರ್ಮಾನ ಮಾಡಿದ್ರು. ಯಾಕೆ ಸರೆಂಡರ್ ಮಾಡಬೇಕು, ರಿಟೈರ್ ಆಗ್ತಿರ್ಲಿಕ್ಕೆಲ್ಲ ಕೊಟ್ಟೋಗ್ತೊಂಡು ಪೊಲೀಸ್ ಆಫೀಸರ್ ಕೂಡ ಏನು ಇಟ್ಕೊಂಡಾಗಿಲ್ಲ. ಆಮೇಲೆ ಆರ್ಡರಿ ಸಿಟಿಜನ್ ಅಷ್ಟೇ, ಅವ್ನು ಯಾವ್ದು ಇಟ್ಕೊಂಡು ಓಡಾಡಾಗಿಲ್ಲ, ಸರ್ಕಾರದ ಇವತ್ತಕ್ಕೆಲ್ಲ ಹ್ಯಾಂಡ್ ಓವರ್ ಮಾಡಿಬಿಡ್ಬೇಕು. ಇವತ್ತು ಏಕಲವ್ಯ ಎಲ್ಲ ವಾಪಸ್ ಕೊಟ್ಟು ಹೋಗ್ಬೇಕು. ಕೃಷ್ಣನ ದ್ವೇಷಿ ಎಂಬ ಮಾತನ್ನು ಹೇಳಿದ್ದ. ಇದು ತುಂಬಾ ಜನ ಗಮನಿಸಿಲ್ಲ, ಅವನ್ ಯಾರ ಅವತಾರ ಗೊತ್ತ ಅಂತ ಹೇಳಿದ್ದಾರೆ. ಅಂಸೇನ ಯೋ ಭುವ ಮಗ ಮಣಿಮಾನಿತಿ ಸ್ಮ ಸಕ್ರೋಧ ತಂತ್ರಕ ಗಣೇಶು ಅಧಿಪೋ ನಿಷಾದ. ಕ್ರೋಧ ಪ್ರಸರು ಅಂತ ಒಂದು ರಾಕ್ಷಸರ ಗುಂಪಿತು, ಅದರಲ್ಲಿ ಮಣಿಮಾನ್ನಂತ ಒಬ್ಬ ದೈತ್ಯ ಇದ್ದಾನೆ, ಅವನೇ ಏಕಲವ್ಯನಾಗಿ ಹುಟ್ಟಿದ್ದು ಅಂತ ಹೇಳಿ ಮಹಾಭಾರತ ಹೇಳ್ತಾನೆ. ಮಹಾಭಾರತದ್ದೇ ಸ್ಪಷ್ಟವಾದ ನಿರೂಪಣೆ ಅದು. ಅವನು ರಾಕ್ಷಸರ ಪಂಗಡದವನು, ಇಲ್ಲಿ ಹುಟ್ಟಿ ಬಂದಿದ್ದ, ಅವನು ಕೃಷ್ಣ ದ್ವೇಷಿಯಾದ, ಜರಾಸಂಧನ ಶಿಷ್ಯನಾದ. ಸರ್ಕಾರ ಇವತ್ತು ತಪ್ಪು ಮಾಡಿದವರು ಕೈ ಕತ್ತರಿಸುತ್ತೆ ಗೊತ್ತೇ, ಕೈ ಕತ್ತ ಬರೀ ಬೆರಳಲ್ಲ, ಕೈಯ ಕತ್ತರ ಸರ್ಕಾರ ತಪ್ಪ ಅದು ಅಲ್ಲ, ಅವನು ಜನರನ್ನು ಹಾಳು ಮಾಡ್ತಾನಾದ್ರಿಂದ ಅವನಿಗೆ ಕೂಡ ಶಿಕ್ಷೆ ಅದು. ಏಕಲವ್ಯ ಅಂಥವು, ಅವನ ವಾಸಸ್ಥಾನ ಯಾವುದು ಗೊತ್ತೇನು, ಚಂಬಲ್ ಕಣಿವೆಯಲ್ಲಿ ವಾಸ ಮಾಡ್ತಿದ್ದವು. ಚಂಬಲ್ ಕಣಿವೆ ಡಕಾಯಿತರಿಗೆಲ್ಲ ಬೇಸಿಸ್ತಾಗಿದ್ದೆ ಏಕಲವ್ಯ. ಆ ಕಾಲದ ಭಾರಿ ದೊಡ್ಡ ಡಕಾಯಿತವು, ಆದ್ರಿಂದ ಅವರು ಶಬರ ಸೈನ್ಯವನ್ನು ಕಟ್ಟಿದ್ದವು. ಅವ್ರು ರೆಬೆಲ್, ಅವರು ರೆಬೆಲ್ ಆಗಿ ರಾಜ ಮಹಾರಾಜರಿಗೆ ಮೋಸ ಮಾಡ್ತಾ, ಜರಾಸಂಧನ ಫಾಲೋ ಮಾಡ್ತಾ, ಕೃಷ್ಣರ ವಿರೋಧ ಮಾಡ್ತಾ ಇದ್ದಾನೆ. ಒಬ್ಬ ಟೆಸ್ಟ್ ಒಂದು ಮಿತಿ ಇರಬೇಕು, ರಾಜದ್ರೋಹಕ್ಕಿಂತ ದೊಡ್ಡ ದ್ರೋಹ ಇಲ್ಲ. ಅವನು ರಾಜದ್ರೋಹ ಮಾಡಿಲ್ಲ, ಭಗವಂತನ ದ್ರೋಹ ಮಾಡ್ತಾ ಇದ್ದಾನೆ. ಕೃಷ್ಣನ ದ್ರೋಹ ಮಾಡಿದ ವ್ಯಕ್ತಿ ಒಳ್ಳೆಯವನಂತ ಮತ್ತೆ ಕೇಳಕ್ ಹೋಗ್ಬಾರ್ದು. ಕೃಷ್ಣ ಹೇಳ್ತಾನೆ, ಯಾತಕ್ಕೆ ಅವತಾರ ಮಾಡ್ತೇನೆ ಗೊತ್ತೇನು ನಾನು, ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ. ದುರ್ಜನರ ಸಂಹಾರಕ್ಕೋಸ್ಕರ ಅವತಾರ ಮಾಡ್ತೇನೆ ಎಂದು ಕೃಷ್ಣ ಹೇಳಿದ್ದಾನೆ ಅಂತ. ಕೃಷ್ಣ ಮೇಲೆ ಯುದ್ಧಕ್ಕೆ ಹೋಗ್ತಾನೆ ಅಂದ್ರೆ ಏಕಲವ್ಯ ಎಂಥವು ನೀವು. ಮುಂದೆ ಮಹಾಭಾರತ ಕಥೆ ಇದಿಷ್ಟು ಬಯೋಡೇಟ ಒಂದು, ಮುಂದೇನಾಗುತ್ತೆ ಗೊತ್ತಾ, ಅದು ಸಾಯ್ ಕೃಷ್ಣದಿಂದನೇ ಸಾಯ್ತಾನೆ, ಕೃಷ್ಣನೇ ಕೊಲ್ತಾನೆ ಏಕಲವ್ಯನ. ಇನ್ನೇನ್ ಟೆಸ್ಟ್ ಬೇಕು ಅವನು ದುಷ್ಟ ಅಂತ ಹೇಳೋದಕ್ಕೆ. ಆದ್ದರಿಂದ ಅಂತ ಏಕಲವ್ಯನನ್ನ ಆ ರೀತಿ ಇವರು ಕೇಳಿದ್ರೆ ಅದು ಯಾವ ತಪ್ಪು ಆಗಲಿಲ್ಲ, ಅದೊಂದು ಸಮಾಜ ಸೇವೆ ಆಯ್ತೆ ಹೊರತು ಅದು ಶಿಕ್ಷೆ ಆಗಲಿಲ್ಲ. ಇದು ದ್ರೋಣಾಚಾರ್ಯರ ಬಗ್ಗೆ ಯಾವ ತಪ್ಪಿನ ಪ್ರಸಕ್ತಿ ಇಲ್ಲ, ಅದು ನಡೆದೋಯ್ತು. ಅರ್ಜುನ ಅಸೂಯೆ ಪಟ್ಟಲ್ಲ ಅಂತ ಕೇಳಿದ್ರೆ, ಅರ್ಜುನ ಅಸೂಯೆ ಪಟ್ಟಿಲ್ಲ, ನನಗೆ ನೀವು ಮಾತು ಕೊಟ್ಟಿದ್ದು ನಡೆಸಿಲ್ಲ, ಅದು ಅಷ್ಟೇ ಕೇಳಿದ್ರೆ ಅಸೂಯೆ ಪಡಲಿಲ್ಲ. ಅರ್ಜುನ ಅಸೂಯೆ ಪಟ್ಟಿಲ್ಲ ಅಂತ ನೀವೇನೋ ಹೇಳ್ತೀರಿ, ನಾವು ಯಾಕೆ ಹೇಳಬಾರದು ಅಂತ ಕೇಳಿದ್ರೆ, ನಾವು ಸಾವಿರ ಹೇಳುತ್ತೇವೆ ಅದು ನಡೆಯೋದಿಲ್ಲ, ಭಗವದ್ಗೀತೆ ಏನ್ ಹೇಳುತ್ತೆ ಕೇಳಬೇಕು. ಅರ್ಜುನ ಕೃಷ್ಣ ಹೇಳ್ತಾನೆ, ಅರ್ಜುನ ನಿನ್ನ ಗೀತೆ ಹೇಳ್ತಾ ಇದ್ದೇನೆ, ಯಾತಕ್ಕೆ ಗೊತ್ತೇನು, ಪ್ರವಕ್ಷಾಮಿ ಅನಸೂಯವೇ, ನೀನು ಅಸೂಯೆ ಇಲ್ಲದವನಾದ್ರೆ ನಾನು ಹೇಳ್ತೇನೆ ಅಂತ. ಅರ್ಜುನಿಗೆ ಸರ್ಟಿಫಿಕೇಟ್ ಅವರಿವರಿಂದ ಬಂದಿದ್ದಲ್ಲ, ಕೃಷ್ಣ ಕೊಟ್ಟ ಸರ್ಟಿಫಿಕೇಟ್, ನೀನು ಅಸೂಯೆ ಪಡೆದವನು, ತುಂಬಾ ಯೋಗ್ಯ, ಅದಕ್ಕೆ ಭಗವದ್ಗೀತೆ ಹೇಳ್ತೇನೆ. ಕೃಷ್ಣರಿಂದ ಇಂಥ ಸರ್ಟಿಫಿಕೇಟ್ ತಗೊಂಡು ಭಗವದ್ಗೀತೆ ಕೇಳಿದ ಅರ್ಜುನ ದೊಡ್ಡವನು, ಕೃಷ್ಣನ ಮೇಲೆ ಯುದ್ಧಕ್ಕೆ ಹೋಗಿ ಅವನಿಂದನೇ ಸಾಯ್ತಕ್ಕಂಥ ಏಕಲವ್ಯ ದೊಡ್ಡವರ ಲೆಕ್ಕ. ಇವತ್ತಿನ ಜನಾಂಗ ಏಕಲವ್ಯನ ಪರ ವಾದಿಸ್ತಾ ಅರ್ಜುನನ ದೂರ ಮಾಡ್ತಾರಲ್ಲ, ಎಷ್ಟು ತಪ್ಪಾಯ್ತು ಅದರಿಂದ. ಅರ್ಜುನ ಎಷ್ಟು ಲೋಕಮಾನ್ಯನಾಗ್ತಾನೆ. ಯತ್ರ ಯೋಗೇಶ್ವರ ಕೃಷ್ಣ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯೋ ಭೂತಿ ಧ್ರುವಾನೀತಿರ್ಮತಿರ್ಮಮ. ಪಾಂಡವಾನಾಂ ಧನಂಜಯ, ಇಂಥ ಮಹಾತ್ಮನನ್ನ ದುಷ್ಟನನ್ನ ಮಾಡಿಬಿಟ್ಟು ಆ ದುಷ್ಟನನ್ನ ಮಹಾತ್ಮನ ಮಾಡಲಿಕ್ಕೆ ಅಂತ ಹೊರಟ್ರೆ ಇದೆಂತ ಮಹಾಭಾರತವಾಗತ್ತಾಗ? ಅದು ಸರಿಯಲ್ಲ. ಇದು ನಿಜವಾದ ಹಿನ್ನೆಲೆ ಇಷ್ಟು. ಇದನ್ನೆಲ್ಲ ನಾವು ವಿಮರ್ಶೆ ಮಾಡಿದಾಗ ನಿಜವಾದ ಮಹಾಭಾರತದ ಸಂದೇಶ ಗೊತ್ತಾಗುತ್ತೆ. ಜಾತಿಯ ಪ್ರಶ್ನೆ ಅಲ್ಲ ಇದು, ದಲಿತರ ಪ್ರಶ್ನೆ ಅಲ್ಲ, ದಲಿತರ ವಿರೋಧಿ ಮಹಾಭಾರತ ಅಲ್ಲ. ಹಾಗಿದ್ರೆ ವಿದುರನನ್ನ ಆ ಮಟ್ಟಕ್ಕೆ ಎತ್ತಾ ಇರಲಿಲ್ಲ ಮಹಾಭಾರತ. ವಿದುರನಿಗೆ ಎಷ್ಟು ಮಹತ್ವ ಇದೆ? ಘಟೋತ್ಕಜ ಒಬ್ಬ ರಾಕ್ಷಸ, ಗೊತ್ತೇನು ಅವನಿಗೆ? ಭೀಮನ ಮಗ ಅವನು, ರಾಕ್ಷಸ ಆದವನು, ಕೃಷ್ಣನಿಗೆ ಅತ್ಯಂತ ಪ್ರಿಯನಾದವನು. ಅಂದ್ರೆ ಜಾತಿ ಮತ ಎಲ್ಲವನ್ನೂ ಮೀರಿ ಭಗವಂತ ಭಕ್ತರನ್ನ ಕಾಪಾಡ್ತಾನೆ ಅಂದ ಮೇಲೆ ಇಲ್ಲಿ ಜಾತಿ ಮತ ಕೋಮಗಳ ಪ್ರಶ್ನೆ ಬಂದಿಲ್ಲ. ದುಷ್ಟ ಅಂದ್ರೆ ದುಷ್ಟ, ಕಾಪಿ ಹೊಡೆದು ಹೊರಗಾಕಿದಾಗ ಯಾರು ಕ್ಯಾಸ್ಟ್ ಹೊಡೆದ ಕಾಪಿ ಹೊಡೆದ ಅಂತ ಕೇಳಿದ್ರೆ ಕ್ಯಾಸ್ಟ್ ಕೇಳಲೇಬಾರದೆ. ಕಾಪಿ ಹೊಡೆದು ತಪ್ಪು ಪರಿಶ್ ಮಾಡ್ಬೇಕು ಹೊರತು ಕ್ಯಾಸ್ಟ್ ಪ್ರಶ್ನೆ ಬರಬಾರದೆ. ಇವತ್ತ ದೊಡ್ಡ ಇಶ್ಯೂ ಮಾಡಿಬಿಡ್ತಾರಲ್ಲ, ಅದು ತಪ್ಪಾಗ. ಇದು ಮಹಾಭಾರತಕ್ಕೆ ಮಾಡಿದ ವಂಚನೆಯ ಹೊರತು ನಿಜವಾಗಲೂ ಮಹಾಭಾರತ ಹೃದಯ ಅದಲ್ಲ. ಭಗವಂತ ಗೀತೆಯಲ್ಲಿ ಹೇಳ್ತಾನೆ, ಅರ್ಜುನ ನನ್ನ ಭಕ್ತರೆಲ್ಲ ನನಗೆ ಪ್ರಿಯ ಅಂತ ಹೇಳಿದ್ದಾರೆ. ಅಂದಮೇಲೆ ನೋಡಿ, ಇವನು ನಿಷಾದ, ಕೃಷ್ಣರಿಗೆ ನಿಷಾದ ಅಂತ ಕೋಪ ಇತ್ತು ಅಂತ ಹೇಳೋದಾದ್ರೆ ರಾಮಾಯಣಕ್ಕೆ ಹೋಗಿ, ಶಬರಿ ಯಾರು ಗೊತ್ತೇನು? ಅವಳು ಬೇಡತಿಯವಳು, ಬೇಡ ಜಾತಿಯವಳು, ಸ್ತ್ರೀಯವಳು. ಕೃಷ್ಣ ಅವಳು ಇದ್ದಲ್ಲಿಗೆ ಹೋಗಿ ಅವಳು ಆತಿಥ್ಯ ಸ್ವೀಕಾರ ಮಾಡ್ತಾನಲ್ಲ, ಕೃಷ್ಣ ಯಾಕೆ ಹೋದ ಹಾಗಿದ್ರೆ, ರಾಮ ಯಾಕೆ ಹೋದ ಅಲ್ಲಿಗೆ? ಅವಳೊಬ್ಬ ಶಬರಿ, ಅವಳು ದುಷ್ಟಳು ಅಂತ ತಿಳ್ಕೊಳ್ಳೋದಾಗಿದ್ರೆ ಕೃಷ್ಣ ಅಲ್ಲಿ ಹೋಗ್ತಿರಲಿಲ್ಲ. ಅವಳು ಶಬರಿ, ಇವನು ಶಬರ. ಶಬರ ಅವರು ಕಾಮನ್ ನೌನ್, ಬೇಟೆಗಾರ ಅಂತ ಅರ್ಥ. ಅವಳು ಬೇಡತಿ, ಇವನು ಬೇಡಗಾರ ಅಷ್ಟೇ. ಅಂದಮೇಲೆ ಇವನು ದುಷ್ಟ ಅಂತ ಕೃಷ್ಣ ಕೊಂದಿದ್ದೆ ಹೊರತು ಅವನು ಏನೋ ಕಾರಣ ಕೃಷ್ಣ ಜಾತಿಯನ್ನು ನೋಡಿ ಕೃಷ್ಣ ಕೊಲ್ಲಿಲ್ಲ, ದುಷ್ಟ ಅಂತ ಕೊಂದ. ಶಬರಿಯನ್ನ ಭಕ್ತಳು ಅಂತ ಸ್ವೀಕಾರ ಮಾಡಿದನೆ ಹೊರತು ಜಾತಿಯನ್ನು ನೋಡಲಿಲ್ಲ. ವಿನಾಕಾರಣ ಭಗವದ್ಗೀತೆಯಲ್ಲಿ, ಮಹಾಭಾರತದಲ್ಲಿ, ರಾಮಾಯಣದಲ್ಲಿ ನಾವು ಅದನ್ನು ಕಾರಣಕ್ಕೆ ಹೋದ್ರೆ ಅದು ನಮ್ಮ ತಪ್ಪಾಗುತ್ತೆ ಹೊರತು ಮಹಾಭಾರತ ರಾಮಾಯಣಗಳ ತಪ್ಪು ಅಲ್ವೇ ಅಲ್ಲ ಅಂತ ಹೇಳೋದು ಸಾಕ್ಷಿ. ಏಕಲವ್ಯ ಅಷ್ಟು ಕೊಟ್ಟ ಮೇಲೆ ಎಲ್ಲ ಹೊರಟರು. ಅವತ್ತರಿಂದ ಅವನ ಶಕ್ತಿ ಕುಂಠಿತವಾಯಿತು. ಇಷ್ಟಾದ್ರೂ ತಿದ್ದುಕೊಳ್ಳಿಲ್ಲ ಅವನು, ಕೃಷ್ಣನ್ ಮತ್ತೆ ಮತ್ತೆ ಹೋಗ್ತಾನೆ, ಕೊನೆಗೆ ಸತ್ತೇ ಸಾಯ್ತಾನೆ. ದ್ರೋಣಾಚಾರ್ಯರು ಇಷ್ಟೆಲ್ಲ ಮಾಡಿ ಕೊನೆಗೆ ಒಂದು ದಿವಸ ಹೇಳಿದ್ರು, ವಿದ್ಯಾಭ್ಯಾಸ ಮುಗಿದಿದೆ, ನಾನು ಹೇಳಿಕೊಡೋದೆಲ್ಲ ಮುಗಿದಿದೆ ಅಂತೇಳಿ ಘೋಷಣೆ ಮಾಡಿದ್ರು. ಎಲ್ಲ ಕೋರ್ಸ್ ಕಂಪ್ಲೀಟ್ ಆಯ್ತು ಎಲ್ಲರಿಗೂ ಕೂಡ. ಆದ್ರೆ ಅವತ್ತು ಪದ್ಯ ಕೋರ್ಸ್ ಕಂಪ್ಲೀಟ್ ಆಯ್ತು ಅಂದ್ರೆ ಪರೀಕ್ಷೆ ಮಾಡಿತಾನೆ ತೋರಿಸ್ಬೇಕೀಗ, ಡಿಕ್ಲೇರ್ ಮಾಡ್ಬೇಕಲ್ಲ. ಧೃತರಾಷ್ಟ್ರದ ಮುಂದೆ, ಧ್ವನಿಷ್ಠರ ಮುಂದೆ, ಎಲ್ಲರ ಮುಂದೆ ಹೇಳ್ತಾರೆ, ಹುಡುಗ ಹೇಳ್ಕೊಟ್ಟಿದ್ದಾಗಿದೆ, ಎಷ್ಟು ಹೇಳ್ಕೊಟ್ಟಿದ್ದೀನಿ ತೋರಿಸ್ತೇನೆ ನಾನು, ಅತ್ರ ವಿದ್ಯಾ ಪರೀಕ್ಷೆಯನ್ನು ಏರ್ಪಾಟ್ ಮಾಡ್ತೇನೆ, ನೀವೆಲ್ಲ ಬರಬೇಕು ಅಂತ ಹೇಳಿ ಒಂದು ರಂಗವನ್ನು ಕ್ರಿಯೇಟ್ ಮಾಡಿ, ಒಂದು ಸ್ಟೇಡಿಯಮ್ಮು, ಎಲ್ಲ ವ್ಯವಸ್ಥೆಗಳು, ಎಲ್ಲಾ ವಿಧವಾದಂತಹ ಪರೀಕ್ಷೆ ಕೊಡಕ್ಕೆ ಅವಕಾಶವನ್ನು ಕಲ್ಪಿಸ್ತಾರೆ. ಆ ಮುಂದೇನಾಗುತ್ತೆ ಎಂಬುದು ಕುತೂಹಲ. ಆ ಪರೀಕ್ಷಾ ಕಾಲದಲ್ಲಿ ಕರ್ಣ ಪ್ರವೇಶ ಮಾಡೋದು, ಅಲ್ಲಿ ಘರ್ಷಣೆ ನಡೆಯೋದು, ಮುಂದೆ ಗುರುದರ್ಶನ ಏನ್ ಕೇಳ್ತಾರೆ, ಭಾರಿ ಮನಸ್ಸಿನ ತಲೆ ಕೂತಿರೋದು ಏನ್ ಗುರುದರ್ಶನ ಕೇಳ್ತಾರೆ ನೋಡ್ಬಿಡೋಣ. ಇವರೊಂದಕ್ಕೆ ಗುರುದರ್ಶನ ಏನ್ ಕೇಳ್ತಾರೆ, ಅದನ್ನ ಯಾರು ನಡೆಸ್ತಾರೆ, ಯಾವ ರೀತಿಯಾಗಿ ಮುಂದೆ ನಡೆಯುತ್ತೆ. ನಾಳೆ ನಾಡಿದ ಎರಡು ದಿವಸ ಇದೆ, ನಾಳೆ ದಿವಸದಲ್ಲಿ ಆ ಭಾಗ ನೋಡುತ್ತಾ, ನಾಡಿದ್ದು ದ್ರೌಪದಿ ದೇವಿ ಅವತಾರ. ಕಳೆದ ಸಲ ಪಾಂಡವರ ಅವತಾರಕ್ಕೆ ಮಂಗಳ ಆಗಿತ್ತು, ಈ ಸಲ ದ್ರೌಪದಿ ಅವತಾರಕ್ಕೆ ಮಂಗಳ ಆಗಿತ್ತು. ದ್ರೌಪದಿ ಎಷ್ಟು ಅದ್ಭುತವಾದ ಸ್ತ್ರೀ, ಹೇಗೆ ಅವತಾರ ಮಾಡಿದ್ದು! ನಿಜವಾಗಲೂ ದ್ರೌಪದಿ ಅಂದರೆ ಯಾರು? ಹುಟ್ಟಿದ ಸನ್ನಿವೇಶ ಹೇಗಿತ್ತು? ಹುಟ್ಟುತ್ತಿರಲಿಕ್ಕೆ ಏನೇನು ನಡೆದೋಯ್ತು? ಎಂಥ ಮಂತ್ರಗಳ ಬಲ ಅಲ್ಲಿತ್ತು! ಅತ್ಯದ್ಭುತವಾದ ಸೃಷ್ಟಿ ದ್ರೌಪದಿಯ ಸೃಷ್ಟಿ ಅಂದರೆ, ವಿಶ್ವದ ಇತಿಹಾಸದಲ್ಲೇ ಆ ರೀತಿ ಹುಟ್ಟಿ ಬಂದವರು ಇಬ್ಬರೇ ಇಬ್ರು. ಭೂಮಿಯಿಂದ ಅವತಾರ ಮಾಡಿದಂಥ ಮಹಾಲಕ್ಷ್ಮಿ ಜಾನಕಿ ಒಂದು ಕಡೆ, ಆದರೆ ಸಾಕ್ಷಾತ್ ದ್ರೌಪದಿ ಇನ್ನೊಬ್ಬರು. ಆಕೆ ಸರ್ವೋತ್ತಮನ ಪತ್ನಿ, ಈಗ ಜೀವೋತ್ತಮನ ಪತ್ನಿ. ದ್ರೌಪದಿಯ ಬಗ್ಗೆ ವಿಷಯಗಳನ್ನು ತಿಳ್ಕೊಳ್ಳುತ್ತಾ, ನಾಳೆ ನಾಡಿದ್ದ ಪ್ರವಚನ ನಡೆದು ನಾಡಿದ್ದು ಮಂಗಳವಾಗುತ್ತೆ ಅಂತ ತಿಳಿಸ್ತಾ, ಇವತ್ತಿನ ಪ್ರವಚನವನ್ನು ಕೃಷ್ಣಾರ್ಪಣ ಮಸ್ತು. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತಃ ಯದವೋಚ ಮಹಂ ತೇನ ದೀಯತಾಂ ಕಮಲಾಂ.